ಅಲ್ಲಿ ನೋವು ಬರೋದಿಲ್ಲ. ಪರಮಾತ್ಮ ಯಾವಾಗಲೂ ಯಾತಕ್ಕೆ ನಗುತ್ತಾ ಇರ್ತಾನೆ ಅಂತ ಕೇಳಿದರೆ ಅವರಿಗೆ ಅಸಾಧ್ಯವಾದದ್ದೇ ಇಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್ಥ. ರಾಮದೇವರ ಹತ್ರ ಜನ ಹೋಗ್ತಿದ್ರೆ ನಗ್ನತಾ ಮತ ಬನ್ನಿ ಬನ್ನಿ ಅಂತ ಕರಿತಿದ್ರು ರಾಮದೇವರು. ಅದು ಏನ್ ತೋರಿಸುತ್ತ, ಅದನ್ನ ಏನನ್ನು ಬೇಕಾದ್ರೂ ಕೇಳಿಕೊಡ್ತೇವೆ, ಮತ್ತೆ ದುಃಖ ಪಡಬೇಕು. ಅದಕ್ಕೆ ನಾವ್ಯಾಕೆ ಆ ರೀತಿ ಮಾಡೋದಿಲ್ಲ ಅಂದ್ರೆ ಏನ್ ಕೇಳ್ತಾರಂತ ಭಯ ನಮಗಾದ್ರಿಂದ ನಾವು ಬೇರೆ ಹತ್ರ ಚೇಂಜ್ ಆಗಿಬಿಡ್ತೇವೆ. ಆ ಮೂಡನ್ನು ನಾವು ಬಲಾತ್ಕಾರ ಮಾಡಿ ಚೇಂಜ್ ಮಾಡ್ಕೋತೇವೆ. ಆಮೇಲೆ ಅಬ್ಬ ಇಷ್ಟೇನಾ ಅಂತ ಆಮೇಲೆ ರಿಲೀಫ್ ತಗೋತಾನೆ ಪಾಪ. ಅಷ್ಟೇನಾ ಅಂದ್ರೆ ದೇವರಲ್ಲಿ ಇರತಕ್ಕಂತ ಪೂರ್ಣತೆ ಅರ್ಥ ಮಾಡಿಕೊಂಡ್ರೆ ಮಂದಹಾಸ ಏನನ್ನು ತೋರಿಸುತ್ತೆ. ಮುಖ ನೋಡಿ ಹೇಳ್ತಾರೆ ಸಾಮಾನ್ಯವಾಗಿ, ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರೀತಾರೆ. ಯಾಕೋ ಡಲ್ ಆಗಿದ್ದೀರಲ್ಲ ಅಂತ ಅಷ್ಟಾಗಿದೆ, ಯಾವ ಬ್ರೇಟ್ ಆಗಿದ್ದೀರಿ ಅಂತ ಕೇಳೋ ಚಾನ್ಸ್ ಕಡಿಮೆ, ಇರೋದೇ ಇಲ್ಲ ಆದ್ರಿಂದ ಯಾಕೋ ಡಲ್ ಆಗಿದ್ದೀರಾ ಸಾಮಾನ್ಯ ಕೇಳ್ತಾರೆ. ಯಾಕೆ ಅಂದ್ರೆ ಚಿಂತೆಗಳು, ಆ ಚಿಂತೆ ಏನು ಬೇಡ ಅಂದ್ರೂ ಕೂಡ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ಮುಖನೇ ತೋರಿಸ್ಬಿಡುತ್ತೆ ಅಂತ ಹೇಳುತ್ತೆ, ಮುಖದಲ್ಲಿ ಕಾಣಿಸುತ್ತೆ. ದೇವರು ಯಾರು ಗೊತ್ತಾ, ಒಂದೇ ಒಂದೇಂ ಸದಾನಂದಂ, ಸದಾ ಆನಂದ ಪೂರ್ಣ, ಅದಕ್ಕೆ ನಗನಗ್ತಾ ಇರ್ತಾನೆ ಅಂತ ಹೇಳುತ್ತಾರೆ. ನಗನಗ್ತಾ ಇರ್ತಾರೆ. ದೇವರ ವಿಗ್ರಹ ಮಾಡ್ಬೇಕಾದ್ರೆ ಎಚ್ಚರಿಕೆ ಕೊಡ್ತಾರೆ, ದೇವರ ಮುಖದಲ್ಲಿ ನಗು ಇದ್ರೆ ಮಾತ್ರ ದೇವರ ಚಿತ್ರ, ಇದು ಯಾರೋ ಮನುಷ್ಯ ಚಿತ್ರ ಬರೆದಿದ್ದೀರಿ ಅಂತ ಅರ್ಥ. ಆ ನಗು ಪೂರ್ಣ ತುಂಬಿಕೊಂಡಿರ್ಬೇಕು. ಈ ಚಿತ್ರವನ್ನೇ ಬಾಬಾಗಳಲ್ಲಿ ಕಾಣಕ್ ಬರುತ್ತಾ ನಿಮಗೀಗ ಸಾಧ್ಯವೇ ಇಲ್ಲ, ಬೇರೆ ಎಲ್ಲೂ ಕಾಣೋದಿಲ್ಲ, ದೇವರಲ್ಲಿ ಮಾತ್ರ ಕಾಣತಕ್ಕಂಥ ಚಿತ್ರ. ಕಂಚಿ ವರದರಾಜನ ಚಿತ್ರ ನೋಡಿರ್ಬೇಕು, ಕಂಚಿ ವರದರಾಜದೇವರ ಮುಖ ನೋಡಬೇಕು. ಏನ್ ಬೇಕು ಕೇಳಿ ಎಂಬಾಗಿದೆ ಮುಖ, ಏನ್ ಬೇಕು ಕೇಳಿಕೊಳ್ಳಿ. ವಾದಿರಾಜ ಅವರು ವರ್ಣನೆ ಮಾಡ್ತಾರೆ, ಯಾಚೇ ವರದರಾಜತ್ವಾಂ ಕಾಂಚೀಶೇಹ ನಕಿಂಚನ ಚೇತನ ಚೇತನ ಜಗದ್ವರಂ ತ್ವಾಮೇವ ದೇಹಿಮೆ. ನೋಡ್ತಿರ್ಲಿಕ್ಕೆ ಕೇಳಬೇಕು ಅನಿಸ್ಬೇಕಂತ ಅಂತ ಒಂದು ಮೂರು ಕೆಳಗಡೆ ಬೇಳಬಾರದು ಅನ್ಸೋ ಮೂಡಿದ್ರೆ ಕೇಳಬೇಕು ಅನ್ಸೋ ಮೂರು ಪರಮಾತ್ಮ ತಂದು ಕೊಡ್ತಾನಂತಾರೆ. ಅದು ದೇವರ ಮುಖದ ಲಕ್ಷಣ, ಅದನ್ನ ಅಷ್ಟೇ ವರ್ಣನೆ ಮಾಡ್ತಾ ಇದ್ದಾರೆ. ಈ ಚಿಂತನೆ ಮನಸ್ಸಿಗೆ ಯಾವಾಗ ಬರ್ತದಲ್ಲ ಆಗ ಸಂಧ್ಯಾಂದ ಮಾಡಕ್ ಬರ್ತದೆ, ಸರಿಯಾಗಿ ದೇವ್ರಪೂಜೆ ಮಾಡಕ್ ಬರುತ್ತೆ, ಧ್ಯಾನ ಮಾಡಕ್ ಬರುತ್ತೆ, ಇದಿಲ್ದ ಮಾಡಕ್ ಹೋದ್ರೆ ಕಡುಮಿಸ್ಕೊತಾನೆ, ಆಗ ತೂಕಡಿಸ್ತಿರ್ತಾರೆ ಹೊರತು ಧ್ಯಾನ ಗೇನ ಬಾಣ ಪ್ರಸಂಗ ಬರೋದಿಲ್ಲ. ಈ ಬರೀ ಸ್ಕ್ರೀನ್ ಎಷ್ಟೊತ್ತು ನೋಡ್ತೀರಿ ನೀವೀಗ, ಬರೀ ಸ್ಕ್ರೀನ್ ನೋಡೋ ರೀತಿ ಬರುತ್ತೆ, ಅದು ಮೂವ್ ಆಗ್ತಿದ್ರೆ ಫಿಲಿಮ್ ಇದ್ರೆ ಅವಾಗ ನೋಡೋ ಶುರು ಮಾಡಿದೆ. ಅದರಲ್ಲಿ ಯಾವಾಗ ಚಿತ್ರ ಇದ್ರೆ ಆಕ್ಟಿವ್ ಆಗ್ತೇವೆ ಹೊರತು ಬರೀ ಸ್ಕ್ರೀನ್ ನೋಡಕ್ ಆಗೋದಿಲ್ಲ. ಕಣ್ಣು ಮುಚ್ಚಿಕೊಂಡ್ರೆ ಬರೀ ಸ್ಕ್ರೀನ್ ಕಂಡ ಕಾಣುತ್ತೆ, ಆದ್ರಿಂದ ಅದು ಕಂಡ್ರೆ ಪುಣ್ಯ. ಅದು ಬ್ಲಾಕ್ ಸ್ಕ್ರೀನ್ ಬೇರೆ, ಅದು ಜೊತೆಗೆ ಬ್ರೈಟ್ ಸ್ಕ್ರೀನ್ ಕೂಡ ಅಲ್ಲ, ಅದು ಕಣ್ಣು ಮುಚ್ಚಿಕೊಳ್ಳಕ್ ಮುಖ್ಯ ಆಗೋದೇ ಇಲ್ಲ. ಕಣ್ಣು ಮುಚ್ಚಬೇಕಾದ್ರೆ ಮೆಟೀರಿಯಲ್ ಇರಬೇಕಲ್ಲ. ಈ ಶಾಬ್ದ ಸ್ತೋತ್ರ ಭಗವದ್ಗೀತೆ ಎಲ್ಲ ಕೇಳಿದ ಒಂದು ಸಂಸ್ಕಾರ ನಮ್ಮ ತಲೆಯಲ್ಲಿ ಇದ್ರೆ ಆಗ ಕಣ್ಣು ತೆಗೆದಾಗ ಏನ್ ಕಾಣ್ತೇವಲ್ಲ ಅದಕ್ಕಿಂತ ಜಾಸ್ತಿ ಕಣ್ಣು ಮುಚ್ಚಿದಾಗ ಕಾಣುತ್ತೆ ಅಂತ ಹೇಳುತ್ತಾ. ಕಣ್ಣು ತೆಗೆದಾಗ ಕಾಣೋದು ಜಗತ್ತು, ಕಣ್ಣು ಮುಚ್ಚಿದಾಗ ಕಾಣೋದು ಜಗನ್ನಾಥ. ಜಗತ್ತು ಎಷ್ಟು ಲಿಮಿಟೆಡ್, ಜಗನ್ನಾಥ ಎಷ್ಟು ದೊಡ್ಡವನಾದ್ದರಿಂದ ಕಣ್ಣು ಮುಚ್ಚಬೇಕು. ಮುಚ್ಚೋದಕ್ಕಿಂತ ಮುಂಚೆ ಕಣ್ಣು ತೆಗೆದು ಶಾಸ್ತ್ರ ಓದಬೇಕು ಅಂತ ಹೇಳುತ್ತಾ. ಕಣ್ಣು ತೆಗೆದು ಶಾಸ್ತ್ರ ಓದಿ ಕಣ್ಣು ಮುಚ್ಚಿ ಚಿಂತನೆ ಮಾಡಿ ಆಗ ಬರೋ ಅನುಭವ ಇದೆಯಲ್ಲ, ಅದು ಎಲ್ಲೆಲ್ಲೂ ಸಿಗದಂತ ಅನುಭವ. ಎಷ್ಟು ಹಣಕಾಸು ಕೊಟ್ಟರು ಅದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಲೆ ಕಟ್ಟಲಾಗದ ಅಮೌಲ್ಯವಾದ ವಸ್ತು ಅಂದ್ರೆ ಅದೇ. ಅದಕ್ಕೋಸ್ಕರ ಪೂರ್ಣ ಅನನ್ಯ ಸುಖೋದ್ಭಾಸಿ, ಆ ಮಂದಹಾಸ ಏನ್ ತೋರಿಸ್ತಾ ಇದೆ ಗೊತ್ತಾ, ಪೂರ್ಣ ಅನನ್ಯ ಸುಖ ಉದ್ಭಾಸಿ, ಪೂರ್ಣವಾದ ಸುಖವನ್ನು ತೋರಿಸ್ತಾ ಇದೆ. ಅನನ್ಯ ಅನ್ಮ್ಯಾಚಡ್, ಅದು ಒಂದು ಪರಮಾತ್ಮನ ಸುಖದಂತ ಸುಖ ಮತ್ತೊಂದು ಕಾಣಕ್ಕೆ ಸಾಧ್ಯ ಇಲ್ಲ. ಅನನ್ಯವಾದ ಅನನ್ಯ ಚಿಂತ ಎಂತೋ ಮಾಂ ಬಂತಲ್ಲ, ಆ ಪದ ನೆನಪಿಟ್ಕೊಂಡಿರಬೇಕು. ಪೂರ್ಣ ಅನನ್ಯ ಸುಖೋದ್ಭಾಸಿ ಮಂದಸ್ಮಿತಂ ಅಧೀಸಿತು ಅಂತ ಸರ್ವಸ್ವಾಮಿಯಾದ ಪರಮಾತ್ಮನ ಪೂರ್ಣವಾದ ಅನನ್ಯವಾದ ಸುಖವನ್ನ ಸೂಚಿಸ್ತಕ್ಕಂತಹ ಮಂದಸ್ಮಿತವನ್ನ ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ. ಸದಾ ಚಿಂತನೆ ಮಾಡಿ, ಅದ್ರ ಪ್ರಯೋಜನ ಏನು ಗೊತ್ತಾ, ನಿತ್ಯಾನಂದ ಪದಪ್ರದಂ, ಆತನ ಮುಖ ಚಿಂತನೆ ಮಾಡಿ ಅನಿಷ್ಟ ಪರಿಹಾರ, ಆತನ ಮಂದಹಾಸ ಚಿಂತನೆ ಮಾಡಿ ಮೋಕ್ಷ ಗ್ಯಾರಂಟಿ ಅಂತ ಹೇಳಿದ್ದ. ಮೋಕ್ಷದ ಪ್ರಾಪ್ತಿಗೆ ಆತನ ಮುಖದ ಚಿಂತನೆಯನ್ನು ಮಂದಹಾಸದ ಚಿಂತನೆಯನ್ನು ಮಾಡಬೇಕು. ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತಮಧೀಸಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ. ಮುಂದಿನ ಶ್ಲೋಕ. ರಾಮದೇವರ ಕಣ್ಣು ಹೇಗಿದೆ ಚಿಂತನೆ ಮಾಡ್ತಾರೆ, ಮುಖ ಆಯಿತು ಮಂದಹಾಸ ಆಯಿತು, ಮುಖ ಆಯಿತು ಮಂದಹಾಸವಾಯಿತು, ಈಗ ನೋಟ ಹೇಗಿದೆ ಪರಮಾತ್ಮನ ನೋಟ. ತುಂಬಾ ಜನ ಪ್ರತಿಭೆಗಳನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ವಿಗ್ರಹದ ನೋಟ ಹೇಗಿರಬೇಕು ನೋಡಬೇಕು. ಮೇಲ್ ನೋಡಾಗಿರಬಾರ ಚಿತ್ರ, ಹೀಗೆ ನೋಡ್ತಿದ್ರೆ ದೇವರು ಉಪಯೋಗ ಇಲ್ಲ, ಹೀಗೆ ನೋಡ್ತಿದ್ರೆ ಮತ್ತು ನಮ್ಮನ್ನು ನೋಡೋದಿಲ್ಲ ಅಂತಾಯ್ತು, ಪ್ರಯೋಜನ ಇಲ್ಲ. ಅದರಿಂದ ನಮ್ಮನ್ನು ನೋಡಾಗಿರ್ಬೇಕು ದೇವರು. ಹೇಗೆ ನೋಡಬೇಕು ಅಂತ ಕೇಳಿದ್ರೆ ಸಾನುರಾಗ ಅವಲೋಕನ, ಸುಟ್ಟು ಬಿಡ ನೋಡಿದ್ರೆ ಉಪಯೋಗ ಇಲ್ಲ, ಮತ್ತೆ ಗೆಟ್ ಔಟ್ ಅಂತ ಆಗಿಬಿಡುತ್ತೆ. ಆಮೇಲೆ ಅನುರಾಗದಿಂದ ನೋಡಬೇಕು ದೇವರು ನಮ್ಮನ್ನು. ಆ ಲಕ್ಷಣ ಶಾಸ್ತ್ರದಲ್ಲಿ ಇರತಕ್ಕಂಥ ವಿಗ್ರಹಗಳ ಚಿತ್ರ ಹಾಗಿದ್ರೆ ಮಾತ್ರ ವಿಗ್ರಹ, ಇಲ್ಲ ದೇಶ ಕನಿಷ್ಠವಾಗುತ್ತೆ ಅಂತ ಹೇಳುತ್ತಾರೆ. ತಪ್ಪು ವಿಗ್ರಹ ಪ್ರತಿಷ್ಠಾಪನೆ ಮಾಡಿಬಿಟ್ರೆ ಆ ಜಾಗ ಅಲ್ಲ, ಸುತ್ತಮುತ್ತ ಏರಿಯಾನೇ ನಾಶವಾಗಿಬಿಡುತ್ತೆ ಅಂತ ಹೇಳುತ್ತಾರೆ. ಲಕ್ಷಣ ಭರಿತವಾದಂಥ ಚಿತ್ರ ಇರಬೇಕು. ದೇವರು ನಮ್ಮ ಕಡೆ ಕೃಪೆಯಿಂದ ನೋಡತಕ್ಕಂಥ ಚಿತ್ರವನ್ನ ನಾವು ಬಿಡಿಸಿರಬೇಕು ಶಿಲ್ಪಿಯಾದವರು. ಆದ್ದರಿಂದ ಸಾರುರಾಗ ಅವಲೋಕನಂ ಪೂರ್ಣಾನಂದಸ್ಯ ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ ಪೂರ್ಣಾನಂದಸ್ಯ ರಾಮಸ್ಯ ಪೂರ್ಣ ಆನಂದ ಪೂರ್ಣನಾದಂತಹ ರಾಮನ ಸಾ ಅನುರಾಗ ಅವಲೋಕನಂ, ಅನುರಾಗದಿಂದ ಕೂಡಿದ ಅವಲೋಕನವನ್ನ, ಅವಲೋಕ ಸೈಟ್ ಅಂತ ಅರ್ಥ. ಆತನ ದೃಷ್ಟಿಯನ್ನ ಸದಾ ಚಿಂತನೆ ಮಾಡಬೇಕು. ಸ್ಮರಾಮಿ, ಚಿಂತಿಸ್ತಾ ಇದ್ದೇನೆ ನಾನೀಗ, ನೆನಪು ಮಾಡ್ಕೊತಾ ಇದ್ದೇನೆ ಅಂತ ಆಚಾರ್ಯ ಹೇಳ್ತಾರೆ. ನೆನಪು ಮಾಡ್ಕೊಳ್ತಾ ಇದ್ದೇನೆ. ಸ್ಮರಾಮಿ ಭವಸಂತಾಪ ಹಾನಿತ ಅಮೃತ ಸಾಗರಂ. ನೆನಪಾಡ್ಕೊಂಡು ಏನಾಗುತ್ತೆ ಗೊತ್ತಾ, ನಮ್ಮ ಸಂಸಾರ ಸಮುದ್ರವನ್ನೇ ನಾಶ ಮಾಡ್ತಾನೆ ಪರಮಾತ್ಮ. ವೈಕುಂಠ ಲೋಕಕ್ಕೆ ಒಯ್ತಾನೆ, ಅದನ್ನ ಕಣ್ಣಿನಲ್ಲಿ ತೋರಿಸ್ತಾನೆ ಅಂತ ಹೇಳ್ತಾರೆ. ಕಣ್ಣಿನಲ್ಲಿ ತೋರಿಸ್ತಾನೆ, ಏನೋ ಅಪ್ಲಿಕೇಶನ್ ಕೊಡ್ತಾನೆ, ನೋಡ್ತಾನೆ. ಇವರು ಅವನು ಕಣ್ಣೇ ನೋಡ್ತಿರ್ತಾನೆ, ಯಾವಾಗಲೂ ನೋಡೋನು, ಕಣ್ಣು ನೋಡ್ತಾ ಇರ್ತಾನೆ. ಅವನ ಕಣ್ಣಲ್ಲಿ ಏನಾದ್ರು ಬ್ರೇಕ್ ಟೆಸ್ಟ್ ಕಂಡ್ರೆ ಕೆಲಸ ಆಗುತ್ತೆ ಅಂತ ಅರ್ಥ. ಇಲ್ಲದೆ ಹೋದ್ರೆ ಹೋಯ್ತು ಅಂತಾನೆ ಅರ್ಥ. ಕೊಟ್ಟರು ಸುಮ್ಮನೆ ಕೊಡೋದಿಲ್ಲ, ಅಬ್ಸರ್ವ್ ಮಾಡಿದಾಗ ಅಪ್ಲಿಕೇಶನ್ ಕೊಡ್ತಾರೆ, ಇಮಿಡಿಯೇಟ್ ಮುಖ ನೋಡ್ತಾರೆ, ಅಲ್ಲಿ ಕಣ್ಣು ನೋಡ್ತಾರೆ. ಮತ್ತೆ ಕೈಕಾಲೆಲ್ಲ ನೋಡೋದಿಲ್ಲ, ಅವ್ರು ನೋಡೋದೆಲ್ಲ ತಗೊಳ್ಳೋರು, ಅವ್ರು ಬೇರೆ, ಕೈಕಾಲು ನೋಡೋರೆಲ್ಲ ಬೇರೆ. ಏನ್ ತಂದಿದ್ದಾನೆ ಅಂತ ನೋಡ್ತಾರಲ್ಲ, ಅವ್ರ ಕೈ ನೋಡ್ತಾರೆ. ಇವ್ರು ಹಾಗಲ್ಲ, ಕಣ್ಣು ನೋಡ್ತಾರೆ, ಕಣ್ಣಲ್ಲಿ ಕೆಲಸ ಆಗುತ್ತೋ ಇಂಡಿಕೇಶನ್ ಸಿಗುತ್ತೆ. ಪರಮಾತ್ಮನ ಕಣ್ಣಲ್ಲಿ ಸಾರುರಾಗ ಅವಲೋಕನ, ಎಷ್ಟು ಕೃಪೆಯಿಂದ ಕೂಡಿದ ಪ್ರೇಮಪೂರ್ಣವಾದ ದೃಷ್ಟಿ ಪರಮಾತ್ಮನದು. ಆ ಚಿಂತನೆ ಮಾಡ್ತಿದ್ರೆ ನಮ್ಮ ಇಡೀ ಭವಸಮುದ್ರವೇ ಬತ್ತಿ ಹೋಗುತ್ತೆ ಅಂತ ಅದ್ಭುತವಾದಂತಹ ಶಾಂತಿಯನ್ನು ಪರಮಾತ್ಮ ಕೊಡ್ತಾನೆ. ಅದನ್ನು ನಾನು ನೆನಪು ಮಾಡ್ಕೋತೇನೆ. ಸ್ಮರಾಮಿ ಅಂದ್ರೆ ಐ ರಿಕಲೆಕ್ಟ್ ಇಟ್ ಅಂತ ಅರ್ಥ, ನೆನಪು ಮಾಡ್ಕೋತೇನೆ. ಈ ಮಾತು ಹೇಳ್ತಾ ಆಚಾರ್ಯ ತಾವು ಯಾರು ಅಂತ ಹೇಳ್ತಾರೆ, ರಾಮನ ಆ ನೋಟವನ್ನು ನೆನಪು ಮಾಡ್ಕೋತೇನೆ ಅಂತ ಹೇಳ್ತಾರೆ. ರಾಮನ ನೋಟವನ್ನು ನೆನಪು ಮಾಡ್ಕೊಳ್ತೇನೆ ಅಂದ್ರೆ ಹನುಮಂತನಾಗಿದ್ದಾಗ ನೋಡಿದ್ನಲ್ಲ, ಅದನ್ನ ಜಸ್ಟ್ ರಿಮೆಂಬರ್ ಇತ್ತು ಅಂತ ಹೇಳ್ತಾರೆ. ತಾವು ಯಾರು ಅಂತ ಪರಿಚಯ ಮಾಡಿಕೊಡ್ತಾರೆ ಆಚಾರ್ಯ. ಸ್ಮರಣೆ ಮಾಡೋದು ಯಾವಾಗ? ಹಿಂದಿನ ಜ್ಞಾಪಕ ಮಾಡ್ಕೊಳ್ಳೋದು. ಮದುವೆ ಸರ್ ತೋಡೋರಿಗೆ ನಮಗೆ ಗೊತ್ತಾ ಅಂತ ಕೇಳ್ತಾರೆ, ಯಾರು ಇವತ್ತೇ ನೋಡ್ತಿದ್ದೇನೆ ನಿಮ್ಗೆ ನೆನಪು ಅಂತ ಅಂದ್ರೆ ಏನರ್ಥ? ಅದಕ್ಕೆ ನನ್ನ ಜ್ಞಾಪಕ ಆಯ್ತಾ ಅಂದ್ರೆ ಏನು ಜ್ಞಾಪಕ ಆಗಿಲ್ಲ, ಫಸ್ಟ್ ಟೈಮ್ ನೋಡ್ತಿದ್ದೇನೆ ಅಂತ ಹೇಳ್ತಾರೆ. ಸಬ್ಸಿಕ್ವೆಂಟ್ ನೋಡಿದ್ರೆ ಜ್ಞಾಪಕ ಬಂತ ಅಂತ ಕೇಳ್ತಾರೆ. ಇವತ್ತು ಆಚಾರ್ಯ ಯಾಕೆ ಜ್ಞಾಪಕ ಮಾಡ್ಕೋತೇನೆ ಅಂತ ಹೇಳ್ತಾರೆ? ರಾಮನಾಗಿದ್ದಾಗ ಅತ್ಯಂತ ಹತ್ತಿರದಲ್ಲಿ ನಿಂತು ರಾಮನನ್ನು ನೋಡಿದವರು. ಲಕ್ಷ್ಮಣ ಅಷ್ಟು ಹತ್ತಿರ ಇಲ್ಲ, ಹನುಮಂತನ ಅಷ್ಟು ಹತ್ತಿರ ಯಾರು ಇಲ್ಲ. ಯಾಕೆ ಗೊತ್ತೇನು? ಚಿತ್ರ ನೋಡಿದ್ರೆ ಅಲ್ಲಿ ಪಕ್ಕದಲ್ಲಿ ಹನುಮ ಲಕ್ಷ್ಮಣ ಇದ್ದಾನೆ, ಕಾಲತ್ರ ರಾಮ ಇದ್ದಾನೆ. ಹತ್ರ ಇಲ್ಲ ಅಂತಿರಲ್ಲ ಅಂತ ಕೇಳಿದ್ರೆ ನೋಡೋದಕ್ಕ ಕಾಣಿಸುತ್ತೆ. ಆದ್ರೆ ಗಾಢ ಆಲಿಂಗನ ರಾಮದೇವರು ಮಾಡ್ಕೋತಾರಲ್ಲ, ಆಗ ಲಕ್ಷ್ಮಣ ಹತ್ರನ ಹನುಮಂತ ಹತ್ರ ಲೆಕ್ಕ ಹಾಕಿ ನೋಡಂತೆ. ರಾಮೋಪಿ ನಾಣ್ಯ ದನದಾತು ಮನುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುವನ್ ಸಮಾಷ್ಟಿಷದಮಂ ಪರಮಾಭಿತುಷ್ಟ. ಸುಂದರಕಾಂಡದ ಕೊನೆಯ ಮಾತು ಕೇಳಿದರೆ ಲಕ್ಷ್ಮಣ ಆಲಿಂಗನ ಮಾಡ್ಕೊಂಡಿಲ್ಲ ರಾಮದೇವರು, ಕಣ್ಣಲ್ಲಿ ಕಣ್ಣಿಟ್ಟು ರಾಮದೇವರು ಆಲಿಂಗನ ಮಾಡ್ಕೋತಾರೆ. ಅಂದಮೇಲೆ ಆ ನೋಟ ನನಗಿದೆ ಅಂತ, ನೋಟದ ಜ್ಞಾಪಕ ನನಗಿದೆ ಅಂತ ಆಚಾರ್ಯ ಹೇಳುತ್ತಾರೆ. ವಾಯುದೇವರನ್ನ ಹನುಮಂತನಾಗಿ ತಮ್ಮ ಸೇವೆ ಮಾಡಿದ, ಭೀಮನಾಗಿ ಕೃಷ್ಣ ಸೇವೆ ಮಾಡಿದ, ಆ ಸಾಕ್ಷಾತ್ ವಾಯುದೇವರನ್ನ ಪರಮಾತ್ಮ ಕಳಿಸಿಕೊಟ್ಟಿದ್ದಾನಲ್ಲ, ಅದನ್ನು ನೆನಪು ಮಾಡ್ತಾರೆ ಆಚಾರ್ಯರು. ಅಂತ ರಾಮನ ಅಮೃತ ಪೂರ್ಣವಾದ ಕೃಪಾಲೋಕನವನ್ನು ನಾನೀಗ ಜ್ಞಾಪಕ ಮಾಡಿಕೊಳ್ಳುತ್ತಾ ಇದ್ದೇನೆ. ಸ್ಮರಾಮಿ ಭವಸಂತ, ಅದು ಒಂದರ್ಥ. ಇನ್ನೊಂದರ್ಥ, ನಾನು ಭೀಮನಂತ ಕೃಷ್ಣನ್ ನೋಡಿದ್ದೇನಲ್ಲ, ಅದನ್ನು ಜ್ಞಾಪಕ ಮಾಡ್ಕೋತಾ ಇದ್ದೇನೆ. ಅಲ್ಲ, ಕೃಷ್ಣ ಅಂತ ಯಾಕೆ ಹೇಳ್ತೀರಿ ನೀವೀಗ ಅಂತ ಪ್ರಶ್ನೆ. ಅನೇಕರು ಈ ಶ್ಲೋಕ ನೋಡಿಬಿಟ್ರೆ ಕನ್ಫ್ಯೂಷನ್ ಆದಾಗುತ್ತೆ, ಆಚಾರ್ಯ ಏನೇನೋ ಬರೀತಿದ್ದಾರೆ. ಶುರು ಮಾಡಿದ್ದು ವಾಸುದೇವ ಅಂತ ಶುರು ಮಾಡಿದ್ರು, ಒಂದೇ ಒಂದೇ ಸದಾನಂದಂ ವಾಸುದೇವ ನಿರಂಜನಂ, ವಾಸುದೇವ ಅಂದ್ರೆ ಕೃಷ್ಣ. ಇಲ್ಲಿ ಹೇಳ್ತಾರೆ ರಾಮಸ್ಯ ಸಾಗರ ಆಗ ಅವಲೋಕನಂ. ಆಚಾರ್ಯ ಮರ್ತುಬಿಟ್ರೋ ಅಂತ ನಮಗೆ ಸಂಶಯ. ಕೃಷ್ಣ ಸ್ತೋತ್ರ ಮಾಡ್ತೀನಿ ಅಂತ ಮರ್ತುಬಿಟ್ರೋ ಏನೋ ಪಾಪ, ಇದ್ದಕ್ಕಿದ್ದಾಗ ರಾಮನ ಸ್ಮರಣ ಮಾಡ್ತಾ ಇದ್ದಾರೆ ಅಂತೇಳಿ. ಇದು ಶಾಸ್ತ್ರ, ಇದು ಆಚಾರ್ಯ ಎಷ್ಟು ಬರೀತಾರೆ ಅಂದ್ರೆ ಅವರ ವೈಭವ ಅವರಿಗೆ ಗೊತ್ತಾಗಬೇಕೇ ಹೊರತು ಸಾಮಾನ್ಯರಿಗೆ ಅರ್ಥವಾಗೋದಿಲ್ಲ. ಅದಕ್ಕೆ ಪೂರ್ಣ ಪ್ರಜ್ಞರು ಅಂತ ಅವ್ರ ಹೆಸರು. ಕೃಷ್ಣ ಸ್ತೋತ್ರ ಮಾಡ್ತಾ ಇದ್ದಾರೆ, ರಾಮ ರಾಮ ಅಂತ ಕರೀತಾರೆ. ಒಂದು ರಾಮನ ಸ್ತೋತ್ರನ ಕೃಷ್ಣನ ಸ್ತೋತ್ರನ, ಇದು ರಾಮನ ಸ್ತೋತ್ರನೂ ಹೌದು ಕೃಷ್ಣನ ಸ್ತೋತ್ರವೂ ಹೌದು. ಮೊದಲ ಉತ್ತರ, ಪರಮಾತ್ಮ ರೂಪರೂಪಗಳಿಗೆ ಭೇದ ಇಲ್ಲ. ಆದ್ದರಿಂದ ಯಾವುದೇ ರೂಪ ಚಿಂತನೆ ಮಾಡಬೇಕಾದ್ರೆ, ಯಾವುದೇ ರೂಪ ಚಿಂತನೆ ಮಾಡಬೇಕಾದ್ರೆ ಎಲ್ಲಾ ರೂಪಗಳು ಅವರಲ್ಲಿ ಇದೆ ಅಂತ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಅಂದ್ರು, ಶಂಖಚಕ್ರ ಗದಾ ಪದ್ಮ ಅಂದ್ರು, ರಾಮ ಅಂತಾರೆ ಧನುಸು ಅಂತ ಹೇಳಿಲ್ಲ, ಅದೆಲ್ಲ ಅಂಡರ್ಸ್ಟುಡೇನಿ. ಆಗ ಒಂದು ಪ್ರಶ್ನೆ ಬಂತು, ತುಂಬಾ ಸೂಕ್ಷ್ಮ ವಿಚಾರವನ್ನು ಆಚಾರ್ಯ ಹೇಳ್ತಾರೆ. ರಾಮರೂಪ ಇದೆಯಲ್ಲ, ಆ ರಾಮರೂಪ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಜನ ಇದ್ದಾರೆ. ನಾಲ್ಕು ಜನ ಯಾರು ಗೊತ್ತೇನು? ಪುರಾಣಗಳಲ್ಲಿ ಹೇಳ್ತಾರೆ ವಾಸುದೇವ ರೂಪದ ಪರಮಾತ್ಮ ರಾಮನಾದ ಅಂತ ಹೇಳ್ತಾರೆ. ವಾಸುದೇವ ರೂಪದ ಪರಮಾತ್ಮ ರಾಮನಾದ. ಇನ್ನು ಕೆಲವರು ತಪ್ಪಾಗಿ ಬಿಟ್ಟು ಸಂಕಷ ಲಕ್ಷ್ಮಣನಾದ ಅಂತ ಹೇಳ್ತಾರೆ. ಸಂಕಷ ಲಕ್ಷ್ಮಣನಾಗಲಿಲ್ಲ, ಲಕ್ಷ್ಮಣ ಸಂಕಷ ರೂಪ ಪರಮಾತ್ಮ ಅವಿಷ್ಠನಾದ. ಆಮೇಲೆ ಭರತ ಕಾಮ ಪ್ರದ್ಯುಮ್ನ ಭರತನಾದ ಅಲ್ಲ, ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ ಕಾಮಾವತಾರದ ಭರತನೊಳಗೆ ಆವಿಷ್ಯ ಪ್ರವೇಶವನ್ನು ಮಾಡಿದ. ಶತ್ರುಘ್ನನೊಳಗೆ ಅನಿರುದ್ಧ ರೂಪದ ಪರಮಾತ್ಮ ಪ್ರವೇಶ ಮಾಡ್ತಾ ಇದ್ದಾನೆ. ಆದ್ದರಿಂದ ರಾಮ ಯಾರು? ವಾಸುದೇವ ಹೌದು, ರಾಮ ವಾಸುದೇವ ಹೌದು, ಕೃಷ್ಣ ವಾಸುದೇವ ಹೌದು. ಆದ್ರಿಂದನೇ ರಾಮಸ್ಯ ಅಂದ್ರೆ ಕೃಷ್ಣಸ್ಯ ಅಂತ ಅರ್ಥ, ವಾಸುದೇವಸ್ಯ ಅಂದ್ರೆ ರಾಮಸ್ಯ ಅಂತ ಅರ್ಥ. ಇದನ್ನು ತಾತ್ಪರ್ಯದಲ್ಲಿ ಆಚಾರ್ಯ ತಾವೇ ಬರೆದಿದ್ದಾರೆ, ಆದ್ರೆ ಸೇರಿಸಿಕೊಳ್ಳೋದು ಕನ್ಫ್ಯೂಷನ್ ಆಗಿಬಿಡುತ್ತೆ. ಅದು ರಾಮರೂಪನೂ ಕೃಷ್ಣ, ಕೃಷ್ಣ ರೂಪನೂ ರಾಮ. ಆದ್ರಿಂದ ರಾಮಸ್ಯ ರಾಮಸ್ಯ ಅಂತ ಕರೆದಿದ್ದು ತುಂಬಾ ಸಾರ್ಥಕವಾದಂತಹ ಉಲ್ಲೇಖ. ಆದ್ರಿಂದನೇ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ. ದೇವರ ಚಿತ್ರ ತಲೆ ಸದಾಕಾಲ ಹೀಗಿರಬೇಕು. ಶಿಲ್ಪಿಯಿಂದ ಓದಿರಬೇಕು, ಚಿಂತನೆ ಮಾಡಲು ಓದಿರಬೇಕು, ಮಂತ್ರೋಪದೇಶ ಮಾಡುವ ಗುರುಗಳು ಅದನ್ನು ಹೇಳಬೇಕು, ಶಿಷ್ಯರು ಚಿಂತನೆ ಮಾಡಬೇಕು. ಇವತ್ತ ವೇಳೆ ಎಲ್ಲಿದೆ, ಮನೇಲಿ ಚಿತ್ರ ಹಾಕೊಂಡಿರ್ತಾರೆ, ಯಾವ್ದೋ ಸಿನಿಮಾ ನಟನದೋ ಯಾವ್ದೋ ಕ್ರಿಕೆಟ್ ಪ್ಲೇಯರ್ ಹಾಕೊಂಡಿರ್ತಾರೆ, ಅದು ಲೈಫ್ ಸೈಜ್ ಫೋಟೋಗಳು. ಮಕ್ಕಳು ಅದನ್ನು ನೋಡಿ ನೋಡಿ ಇದ್ದು ಬುದ್ಧಿನೂ ಕಳ್ಕೊಂಡ್ಬಿಡ್ತಾರೆ ಅಷ್ಟೇ. ಸಂಸಾರ ಹಾನಿಯಾಗೋದಿಲ್ಲ, ಸಂಸಾರ ತಾಪ ವೃದ್ಧಿ ಆಗ್ತದೆ ಅಷ್ಟೇ, ಏನ್ ಪ್ರಯೋಜನ ಅದರಿಂದ? ಸುಖ ಬರೋದಿಲ್ಲ, ದುಃಖ ಬರ್ತದೆ. ಅವರಿಗೇ ಸುಖ ಇಲ್ಲ ನೋಡಿ, ಇವರಿಗೆ ಸುಖ ಬರ್ತದೆ. ಅವನೇ ಬ್ಲಾಸ್ಟರ್ ಮಾಸ್ಟರ್ ಬ್ಲಾಸ್ಟರ್ ಸನ್ಯಾಗ ಹೌದು ತಗೊಂಡು ಏನ್ ಮಾಡ್ಬೇಕು? ಅದರಿಂದ ಪರಮಾತ್ಮ ಎಂದಾರ ಹಾಗೆ ಮಾಡ್ತಾನ? ಪರಮಾತ್ಮ ಎಂದಾರ ಕೈ ಕೊಟ್ಟಿರೋದುಂಟ? ಎಂದೆಂದೆಂದೂ ಸಾಧ್ಯ ಇಲ್ಲ. ಉಳಿದವರು ನೋಡಿ ದೇವರು ಚಿಂತನೆ ಮಾಡ್ಬೇಕು. ನಾವಾಗ ದೇವರು ಯಾವಾಗಲೂ ದೇವರೇನೆ. ಒಂದು ಕ್ಷಣಕ್ಕೆ ಹೀಗೆ ನಮ್ಮ ಜನ ಎಂಥ ಮೂರ್ಖರಿದ್ದಾರೆ ಗೊತ್ತಾ? ಕಂಡವರು ದೇವರು ಅಂತ ಕರೆಯ ಕಾಲ ಇದು. ಒಂದು ಚೆನ್ನಾಗಿ ಆಟ ಆಡ್ತಾರೆ ಅವನೊಬ್ಬ ದೇವರು, ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವನೊಬ್ಬ ದೇವರು, ಚೆನ್ನಾಗಿ ಬೂದಿ ಕೊಡ್ತಾರೆ ಅವನೊಬ್ಬ ದೇವರು, ಎಲ್ಲರೂ ದೇವರೇ. ಆದ್ರೆ ಗತಿಯರಾಗ ದೇವರು ಅಂದ್ಬಿಟ್ಟು ಎಲ್ಲ ದೇವರೇ ಅವರಿಗೆ. ದೇವರು ಮಾತ್ರ ದೇವರಲ್ಲ, ಉಳಿದವರೆಲ್ಲ ದೇವರೇನೆ. ಎಷ್ಟು ಮೂರ್ಖರಿದ್ದಾರೆ. ದೇವರು ಏನ್ ತಿಳ್ಕೊಂಡಿದ್ದೀರಿ? ಪೂರ್ಣತೆಗೆ ಸ್ವಲ್ಪ ತೊಂದರೆ ಬಂತು ದೇವರಲ್ಲ ಅವರು. ಪೂರ್ಣತೆಗೆ ಧಕ್ಕೆ ಬಂತು ಅಂದ್ರೆ ಅದು ತೊಂದರೆ ಪ್ರಶ್ನೆನೇ ಇಲ್ಲ. ನೋಡಿ ಜನರೇಟರ್ ಹಾಕಿದ್ರು, ಲೈಟ್ ಎಷ್ಟಿತ್ತು? ಕರೆಂಟ್ ಬಂತು, ಲೈಟ್ ಎಷ್ಟಿದೆ ಈಗ? ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಯಾಕೆ ಡಿಮ್ ಆಗಿದೆ? ಜನರೇಟರ್ ಲೈಟ್ ಅಂತ ತಕ್ಷಣ ಸೊ ಅನ್ಲಿಮಿಟೆಡ್ ಅದು ಒಂದು. ಇದಾದ್ರೆ ಅನ್ಲಿಮಿಟೆಡ್ ಜಾಸ್ತಿ ಆಗಿಬಿಟ್ಟಿದಾಗಲೇ. ಸೊ ಲೈಟ್ ಡಿಫ್ರೆನ್ಸ್ ಇದೆ, ಜನರೇಟರ್ ಲೈಟೇ ಬೇರೆ, ಈ ಲೈಟೇ ಬೇರೆ. ಅದಕ್ಕೆ ಜೀವನ ಶಕ್ತಿನೇ ಬೇರೆ, ಪರಮಾತ್ಮನ ಶಕ್ತಿನೇ ಬೇರೆ. ಜೀವನ ಶಕ್ತಿ ಎಂಬುದು ಸ್ವಲ್ಪ, ಪರಮಾತ್ಮ ಶಕ್ತಿ ಎಂಬುದು ಭಾರಿ ದೊಡ್ಡದು. ಕೈ ಶಾವಿಗೆ ಬೇರೆ, ಮೆಷಿನ್ ಶಾವಿಗೆ ಬೇರೆ ಅಂತಾರಲ್ಲ, ಅದು ಕೈ ಶಾವಿಗೆ ಇಲ್ಲೇ ಇಲ್ಲ ಇವತ್ತು. ಶಾವಿ ಮಾಡಿ ಕೈಯೂ ಇಲ್ಲ, ಕೈ ಶಾವಿ ಮಾಡ್ತೋ ಇಲ್ಲ ಇವತ್ತು. ಮೆಷಿನ್ ಶಾವಿಗೆ ಬಂದ್ಬಿಟ್ಟಿದೆ. ಯಾಕೆ ಭಾರಿ ಇದಾಗಿದೆ? ಮೆಷಿನ್ ಅಲ್ಲಿ ಮಾಡಿದ್ದು, ಇದಾದ್ರೆ ಕೈಯಿಂದ ಮಾಡಿದ್ದು. ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮ್ಗಾಗಲೇ. ಹ್ಯಾಂಡ್ಲೂಮ್ ಬೇರೆ, ಮಿಷನ್ ಬರುತ್ತಾರೆ ಆತರ. ಇವತ್ತು ಪರಮಾತ್ಮನ ಕಾರ್ಯದ ಪರ್ಫೆಕ್ಷನ್ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಪೂರ್ಣಾನಂದಸ್ಯ ರಾಮಸ್ಯ ಸಾರರಾಗ ಅವಲೋಕನಂ ಜಾಯೇತ ವ್ಯಸ್ತ್ರ ಮೀಶಸ್ಯ ಪದ್ಮಜಾತಿ ಪ್ರತೀಕ್ಷಿತಂ ಭೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಮುಂದೆ ಆಚಾರ್ಯ ಹೇಳ್ತಾರೆ, ಈ ಚಿತ್ರ ನಮ್ಮ ತಲೆಯ ಪಾತ್ರದಿಂದ ತಲೆವರೆಗೆ ಹೋಗ್ತಾ ಇರಬೇಕು. ಚಿತ್ರ ಪರಮಾತ್ಮನ ಭೂಭಂಗ ಹೇಗಿದೆ ಅಂತ ಹೇಳ್ತಾರೆ. ಪರಮಾತ್ಮನ ಭೂಭಂಗ ಹೇಗಿದೆ? ಧ್ಯಾಯೇತ್ ಅಜಸ್ರ ಮೀಶಸ್ಯ ಪದ್ಮಜಾತಿ ಪ್ರತೀಕ್ಷಿತಂ. ಆತನ ಹುಬ್ಬುಗಂಟುಗಳನ್ನ, ಆತನ ಭೂವಿಲಾಸವನ್ನ ಬ್ರಹ್ಮರುದ್ರಾದಿ ದೇವತೆಗಳು ಸದಾ ನೋಡ್ತಾ ಇರ್ತಾರಂತೆ. ಯಾವಾಗಲೂ ಕೂಡ ಎಂಟೈರ್ ಒಬ್ಬ ವ್ಯಕ್ತಿ ಅಧಿಕಾರವನ್ನು ತೋರಿಸ್ಬೇಕಾದ್ರೆ ಭೂಮಧ್ಯದಿಂದ ತೋರಿಸ್ತಾನೆ. ಅನುಗ್ರಹ ತೋರಿಸ್ಬೇಕಾದ್ರೆ ಕಣ್ಣು ಬೇಕು, ಅಧಿಕಾರ ತೋರಿಸ್ಬೇಕಾದ್ರೆ ಭೂಮಧ್ಯ ಬೇಕು. ಆಯಾ ಸ್ಪಾಟ್ಗಳು ಯಾವಾಗಲೂ ಕೂಡ ದೇಹದೊಳಗೆ ಆ ಸ್ಪಾಟ್ನಿಂದ ಗೊತ್ತ. ಕೊಡಬೇಕಾದ್ರೆ ಕೈ ತಗೋತಾರೆ, ಕೈ ತೊಡಬೇಕಾದ್ರೆ ವರದ ಹಸ್ತ ಬೇರೆ, ಅಭಯ ಹಸ್ತ ಬೇರೆ. ಡೋಂಟ್ ವರಿ ಈಗ ಹೇಳ್ತಾರೆ, ಡೋಂಟ್ ವರಿ, ಯೋಚನೆ ಮಾಡಬೇಡಿ, ಧ್ಯಾನ ಕೊಡ್ತೇನೆ, ಸ್ವಲ್ಪ ಇರಿ ಇರಿ ಅಂತ ಹೀಗಂತಾನೆ. ಹೋಗಿ ಹೀಗಂತಾನೆ. ಮುದ್ರೆಗಳು, ಈ ಪೊಲೀಸರಿಗೆ ಮುದ್ರೆಗಳಿರುತ್ತೆ, ಹೋಗೋ ಮುದ್ರೆ ಬೇರೆ, ನಿಲ್ಲ ಮುದ್ರೆ ಬೇರೆ ಅಂತಿರುತ್ತೆ. ಅದೆಲ್ಲ ದೇವಪೂಜೆ ಕಾಲ ಉಪಯೋಗಿಸ್ತಾ ಇದೆ ಅವರು. ಚಕ್ರ ಮುದ್ರ, ಶಂಖ ಮುದ್ರ, ಇಂಡಿಕೇಶನ್ ಅವೆಲ್ಲ ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ. ಪರಮಾತ್ಮನ ಒಂದು ಭ್ರೂ ವಿಲಾಸ ಇದೆಯಲ್ಲ, ಅದನ್ನು ಬ್ರಹ್ಮಾದೇವರು ನೋಡ್ತಾ ಇರ್ತಾರಂತೆ. ಅಲ್ಲಿ ಪದ್ಮಜಾದಿ ಪ್ರತೀಕ್ಷಿತ ಅನ್ನೋದಕ್ಕೆ ಎರಡರ್ಥ. ಪದ್ಮಜ ಅಂದ್ರೆ ಮಹಾಲಕ್ಷ್ಮಿ ಅಂತ ಒಂದರ್ಥ. ಯಾಕೆ? ಪದ್ಮಾಲಯ ಪದ್ಮ ಅಂತ ಮಹಾಲಕ್ಷ್ಮಿ ಹೆಸರು. ಅವರು ಪರಮಾತ್ಮನ ಕಂಡು ಸದಾ ನೋಡ್ತಾ ಇರ್ತಾರೆ ಅನುಗ್ರಹ ಮಾಡಲಿ ಅಂತ ಹೇಳಿಬಿಟ್ಟು. ಪದ್ಮಜ ಬ್ರಹ್ಮದೇವರು, ಪದ್ಮೋದ್ಭವರವರು, ಅವಿಳುವ ದೇವತೆಗಳು ನೋಡ್ತಾ ಇರ್ತಾರಂತೆ. ಧಾಯೇದಸ್ರ ಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ಭುಕ್ತಿದಂ. ಪರಮಾತ್ಮರ ಆ ಭೂವಿಲಾಸವನ್ನು ನೋಡ್ತಾರಂತೆ. ಅದನ್ನು ನೋಡ್ತಿರ್ಲಿಕ್ಕೆ ಪಾರಮೇಷ್ಠ್ಯಾದಿ ಪದದಾಯಿ ಅಪಾಯಿಂಟ್ಮೆಂಟ್ ಕೊಡ್ತಾನಂತೆ ಪರಮಾತ್ಮ. ನೀವು ಬ್ರಹ್ಮದೇವರಾಗಿ, ನೀವು ರುದ್ರದೇವರಾಗಿ, ಇಂದ್ರದೇವರಾಗಿ ಅಂತ ಅಲ್ಲಿಂದ ಕೊಡ್ತಾನಂತೆ ಪರಮಾತ್ಮ. ಅದಕ್ಕೆ ನೋಡ್ತಾ ಇರ್ತಾರಂತ ಪರಮಾತ್ಮನ ಭೂವಿಲಾಸದ ಇಂಡಿಕೇಶನ್ ಏನಂತ ಕಾಯ್ತಾ ಇರ್ತಾರಂತೆ. ಆ ದೃಷ್ಟಿಯಿಂದ ಭೂವಿಲಾಸ ಅನ್ನೋದು ಭಾರಿ ಮುಖ್ಯವಾದ ಪದ. ಅಧಿಕಾರ ಸೂಚನೆಯನ್ನ ಅತಿ ಸ್ಪಷ್ಟವಾಗಿ ತೋರಿಸ್ತಕ್ಕಂಥ ಸ್ಥಳ ಭ್ರೂವಿಲಾಸ. ಅಂತ ಭ್ರೂವಿಲಾಸವನ್ನ ಮಹಾದೇವಿ ಮಹಾಲಕ್ಷ್ಮೀ ದೇವಿ ಬ್ರಹ್ಮರುದ್ರಾದಿಗಳೆಲ್ಲ ಕಾತರದಿಂದ ಕಾಯ್ತಾ ಇರ್ತಾರೆ. ಅದನ್ನು ನಾವು ಚಿಂತನೆ ಮಾಡ್ತಾ ಹೋಗಬೇಕು, ಪರಮಾತ್ಮನ ಭ್ರೂವಿಲಾಸವನ್ನ ಹಾಗೆ ಸದಾ ಚಿಂತಿಸಬೇಕು ಅಂತ ಹೇಳಿ ಪಾದದಿಂದ ಪ್ರಾರಂಭ ಮಾಡಿ ಭ್ರೂವಿಲಾಸದವರೆಗೂ ಹೇಳ್ತಾ ಈ ಹನ್ನೆರಡನೇ ಶ್ಲೋಕ, ಕೊನೆಯ ಶ್ಲೋಕ, ಹನ್ನೆರಡನೇ ಶ್ಲೋಕ ಮೊದಲ ಅಧ್ಯಾಯದಲ್ಲಿ, ಹನ್ನೆರಡನೇ ಅಧ್ಯಾಯದ ಕೊನೆ ಶ್ಲೋಕ ಅಲ್ಲ, ಮೊದಲನೇ ಅಧ್ಯಾಯದ ಕೊನೆ ಶ್ಲೋಕ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುರ ಗೃಣಂತೋಂತಂ ಯದ್ಗುಣಾನಾಂ ಅಜಾದಯ. ಎಂಥ ಶ್ಲೋಕ ಅದು! ಒಂದು ಶ್ಲೋಕಕ್ಕೆ ಎಷ್ಟೊತ್ತು ಅರ್ಥ ಬರ್ತಾನೆ ಇರುತ್ತೆ ಅಂತ ಶ್ಲೋಕ ಅದು. ಆಚಾರ್ಯರ ಶ್ಲೋಕಗಳಲ್ಲಿ ಇಷ್ಟೊತ್ತು ಹೇಳಿದ್ದೆಲ್ಲ ಒಂದೊಂದು ಅರ್ಥದ ಮುಖ ಅಷ್ಟೇನೆ. ಅದನ್ನು ಹೇಳ್ತಾ ಹೋದ್ರೆ ಅನೇಕ ಅರ್ಥಗಳನ್ನು ಕೊಡ್ತಕ್ಕಂಥ ಶ್ಲೋಕಗಳು. ಅಷ್ಟ ಮಾಡ್ತಕ್ಕಂಥ ಅವಕಾಶ ಬೇರೆ ಎಲ್ಲೂ ನಮಗೆ ಸಿಗೋದಿಲ್ಲ, ಆಚಾರ ಗ್ರಂಥಗಳಲ್ಲಿ ಮಾತ್ರ ಸಾಧ್ಯ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪದ ಗೃಣಂತೋಂತಂ ಯದ್ಗುಣಾಂ ಅಜಾದಯ. ಸಂತತಂ ಅನಂತಂ ಚಿಂತೆಯೇ, ಸಂತತ ಪರಮಾತ್ಮನನ್ನ ಧ್ಯಾನಿಸಬೇಕು. ಅಂತಕಾಲೇ ಜೀವನದ ಕೊನೆಯ ಕಾಲದೊಳಗೆ ವಿಶೇಷತಃ ಚಿಂತನೆ ಮಾಡಬೇಕು. ಅಂಥ ಕಾಲೇ ವಿಶೇಷತಃ ಚಿಂತೆಯ ಜೀವನ ಪೂರ್ತಿ ದೇವರ ಚಿಂತನೆ ಮಾಡಿ ಪ್ರಾಣ ಹೋಗ ಕ್ಷಣದೊಳಗೆ ಹೆಚ್ಚು ಚಿಂತನೆ ಮಾಡಿ ಅಂತ ಹೇಳಿದ. ಹೆಚ್ಚು ಚಿಂತನೆ ಮಾಡಿ. ನಮ್ಮ ಪದ್ಧತಿ ಮೊದಲನೇದಾಗಿ ರಿಟೈರ್ ಆದ್ಮೇಲೆ ಚಿಂತನೆ, ಅಲ್ಲಿ ಒಂದು ಡೌನ್ ಆಯ್ತು. ಮೊದಲು ಚಿಂತನೆ ಇಲ್ಲ, ಆಮೇಲೆ ಚಿಂತೆ. ಮೊದಲು ಚಿಂತನೆ ಇಲ್ಲ, ಆಮೇಲೆ ಚಿಂತೆ ಮಾತ್ರ. ಇನ್ನು ಪ್ರಾಣ ಹೋಗ ಕಾಲಕ್ಕಂತೂ ಎಲ್ಲಿರ್ತಾರೋ ಕೋಮಾಷ್ಟೇ ಚಿಂತನೆ ಏನ್ ಮಾಡ್ತಾರೆ ಈ ಸ್ಥಿತಿಯಲ್ಲಿ. ಈ ಸ್ಥಿತಿಯಲ್ಲಿ ಇರ್ತಾರೆ. ಬದುಕು ಹಾಳು, ಸಾವು ಹಾಳು. ಸತ್ತು ಬದುಕಿದ ಅಂತಾರಲ್ಲ, ಯಾರು ಹೀಗೆ ಸಾಯ್ತಾರೋ ಅವ್ರು ಬದುಕ್ತಾರೆ ಅಂತ ಹೇಳ್ತಾರೆ. ಸಂತತಂ ಚಿಂತ ಏನಂತಂ ಅಂತ ಕಾಲೇ ವಿಶೇಷತಃ. ದೇವರನ್ನ ಜೀವನ ಪೂರ್ತಿ ಚಿಂತಿಸಿ ಅಂತ ಕಾಲದಲ್ಲಿ ಕೊನೆಯಾಗಿ ತುಂಬಾ ಹೆಂದ ಚೆನ್ನಾಗಿ ಚಿಂತನೆ ಮಾಡಿ ನೈವೋದಾಪುರ ಗೃಣಂತೋಂತಂ ಯದ್ಗುಣಾನಾಂ ಅಜಾದಯ. ಅವನ ಗುಣಗಳ ಕೊನೆಯನ್ನ ಬ್ರಹ್ಮರುದ್ರಾದಿ ದೇವತೆಗಳು ಮಹಾಲಕ್ಷ್ಮಿಯೂ ಕಂಡಿಲ್ಲ ಅಂತ ಪರಮಾತ್ಮನ ಚಿತ್ರವನ್ನ ಸದಾ ಕಾಲ ಚಿಂತಿಸಿ ಅಂತ ಹೇಳ್ತಾರೆ. ಆ ಶ್ಲೋಕದ ತೀರ ಸಾಮಾನ್ಯವಾದ ಅರ್ಥವನ್ನಷ್ಟೇ ಈಗ ಹೇಳಿದ್ದು. ಅದರ ವಿಶೇಷ ಅರ್ಥಗಳನ್ನ ನಾಳೆ ದಿವಸ ನೋಡ್ತಾ ಎರಡನೇ ಅಧ್ಯಾಯವನ್ನು ನೋಡಬೇಕು. ಎರಡನೇ ಅಧ್ಯಾಯದಲ್ಲಿ ಏನು ಇಷ್ಟೆಲ್ಲ ಹೇಳ್ಬಿಟ್ರಲ್ಲ, ಎರಡ ಏನ್ ಹೇಳ್ತಾರೆ ಅಂತ ಕುತೂಹಲ ಬರುತ್ತೆ ನಮಗೆ. ಏನ್ ಹೇಳ್ತಾರೆ, ಹೊಸ ಮುಖದ ಚಿತ್ರ ಅದು. ಒಂದು ಹನ್ನೆರಡು ಅಧ್ಯಾಯಗಳು ಎರಡು ಅಧ್ಯಾಯ ಒಂದು ರೀತಿಯಲ್ಲಿ ಹೊಸ ಹೊಸ ರೀತಿಯ ಕಾನ್ಸೆಪ್ಟ್ ಕೊಡುತ್ತೆ. ದೇವರನ್ನು ಸಂಪೂರ್ಣ ಮನಸ್ಸಿನ ಗಟ್ಟಿ ಮಾಡ್ಕೊಂಡ್ಬಿಡ್ಬೇಕು ನಾವು. ದೇವರನ್ನ ಧ್ಯಾನ ಕೂತರೆ ದೇವರ ಮುಂದೆ ನಿಲ್ಲಬೇಕು ಅಂತ ಚಿತ್ರ ಕೊಡ್ತಕ್ಕಂಥ ಅತ್ಯದ್ಭುತವಾದ ಕೃತಿ ರತ್ನ ಆಚಾರ್ಯ ದ್ವಾದಶ ಸ್ತೋತ್ರ. ದ್ವಾದಶ ಸ್ತೋತ್ರದ ಇವತ್ತಿನ ಹಂತದಲ್ಲಿ ಒಂದು ಹಂತ ಬಿಟ್ಟಿದ್ದೇವೆ. ನಾಳೆ ದಿವಸ ಕೂಡ ಇವತ್ತು ಸರಿಯಾಗಿ ಶುರುವಾಗಿದೆ. ನಾಳೆ ದಿವಸ ಕೂಡ ಸರಿಯಾಗಿ ಶುರು ಮಾಡಿದರೆ ಚಿಂತನೆ ಮಾಡಿ ಸರಿ ಹೋಗುತ್ತೆ. ನಮಗೆ ಗಾಬರಿ ಆಗುತ್ತೆ, ಎರಡು ದಿವಸ ಆಯ್ತಾಗಲೇ ಒಂದು ಅಧ್ಯಾಯ ಮುಗಿದಿದೆ. ಇನ್ನು 11 ಅಧ್ಯಾಯಗಳಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಈಗ ಎಷ್ಟು ಫಾಸ್ಟ್ ಆಗಿ ಹೋಗಬೇಕು ಐಡಿಯಾ ಬರುತ್ತೆ. ಎಷ್ಟು ಫಾಸ್ಟ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಯೋಚನೆ ಮಾಡಬಹುದು. ಆದರೆ ಎಷ್ಟು ಫಾಸ್ಟ್ ಹೋದ್ರೂ ಚಿಂತೆ ಇಲ್ಲ. ಆಚಾರ್ಯ ಕೊಟ್ಟ ಚಿತ್ರ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಲೇಬೇಕು. ಹಾಗೆ ಆಗುತ್ತೆ ಅಂತ ಹೇಳ್ತಾ ನಾಳೆಯಿಂದ ಈ ಸಂತತಂ ಚಿಂತೆ ಏನಂತ ಶ್ಲೋಕನ ಸರಿಯಾಗಿ ಯಾವ ಶ್ಲೋಕನೂ ಬಿಡೋದಿಲ್ಲ. ಈ 12 ದಿವಸ ಅವಧಿಯಲ್ಲಿ ಯಾವ ಶ್ಲೋಕನೂ ಬಿಡೋದಿಲ್ಲ. ಸೊ ಫಾಸ್ಟ್ ಆಗಿ ನಿಧಾನ ಹೇಳ್ಬೋದೇ ಹೊರತು ಶ್ಲೋಕ ಆದಷ್ಟು ಬಿಡದಂತೆ ಈ ಪ್ರವಚನ ಮಾಡೋದ್ರಿಂದ ಪುಸ್ತಕ ಇಟ್ಕೊಂಡು ನೋಡ್ಕೊಳ್ಳೋರು ನೋಡ್ಕೋಬಹುದು. ಪುಸ್ತಕ ಮತ್ತೆ ಸಮಸ್ಯೆ ಇದ್ರೆ ಕೇಳಬಹುದು. ಮಧ್ಯೆ ಎದ್ದು ಕೇಳಬೇಕಾಗಿಲ್ಲ, ಬರಕೊಟ್ರೆ ಸಾಕು. ಬರಕೊಟ್ಟು ಬಿಟ್ರೆ ಅದು ಮುಖ್ಯವಾದ ಸಮಸ್ಯೆ, ರೆಲೆವೆಂಟ್ ಸಮಸ್ಯೆ ಇದ್ರೆ ಇಲ್ಲೇ ಹೇಳ್ತೇನೆ. ಬೇರೆ ಸಮಸ್ಯೆ ಇದ್ರೆ ಪ್ರತ್ಯೇಕವಾಗಿ ಹೇಳ್ತೇನೆ. ನಮ್ಮ ಎಲ್ಲರಿಗೂ ಉಪಯೋಗವಾದ ಸಂಶಯವಾದರೆ ಇಲ್ಲೇ ಉತ್ತರ ಕೊಡಬಹುದು. ಆಚಾರ್ಯ ದ್ವಾದಶ ಸ್ತೋತ್ರದ ಮೊದಲೇ ಹೇಳಿದ ಸುಲಭವಾದ ಪದಗಳು, ಮತ್ತೆ ಕಠಿಣ ಪದ ಇಲ್ಲ, ಅರ್ಥ ಮಾತ್ರ ಬಹಳ ಗಂಭೀರವಾದ ಅರ್ಥಗಳು. ಅಂಥ ಒಂದು ಕೌಶಲವನ್ನು ಜಗತ್ತಿನಲ್ಲಿ ಸಾಧಿಸಿದ ಏಕಮಾತ್ರ ತತ್ವಜ್ಞಾನಿಗಳು ಶ್ರೀಮದ್ ಆಚಾರ್ಯ. ಬಾಲಸಂಘಮಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ. ಅವರ ಮಾತಿನ ಬಗ್ಗೆ, ಕೃತಿಗಳ ಬಗ್ಗೆ ಸ್ಪಷ್ಟ ಕಾಣತಕ್ಕಂಥ ಚಿತ್ರ. ತೀರ ಸಾಮಾನ್ಯರಿಗೂ ಅರ್ಥ ಆಗಬೇಕು, ವಿದ್ವಾಂಸರಿಗೂ ಪೂರ್ಣ ಅರ್ಥ ಆಗಬಾರದು. ಅಂತ ಒಂದು ಕಾಂಬಿನೇಷನ್ ಇದೆಯಲ್ಲ, ಅದು ವರ್ಡ್ಸ್ ಅಂಡ್ ಸೆನ್ಸ್ ಇದೆಯಲ್ಲ, ಅದು ಆಚಾರ್ಯರ ವೈಶಿಷ್ಟ್ಯ. ಅದು ನಾಳೆಯಿಂದ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಹೇಳಿದ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯುಕ್ತಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದೇಶಂತು. ಶ್ರೀ ಗುರುಭ್ಯೋ ನಮಃ. ಹರಿ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ಶ್ರೀಮದ್ ಆನಂದ ತೀರ್ಥರು ಶ್ರೀಮದ್ ದ್ವಾದಶ ಸ್ತೋತ್ರ ಅಂತಕ್ಕಂಥ ತಮ್ಮ ವಿಶಿಷ್ಟವಾದಂಥ ಸ್ತೋತ್ರ ಕೃತಿಯೊಳಗೆ ಇಡೀ ಶಾಸ್ತ್ರ ಪ್ರಪಂಚದ ಸಾರಸರ್ವಸ್ವವನ್ನು ಹೇಗೆ ತುಂಬಿಸಿದ್ದಾರೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ದ್ವಾದಶ ಸ್ತೋತ್ರದ ಮೊದಲ ಅಧ್ಯಾಯದೊಳಗೆ ಪರಮಾತ್ಮನನ್ನ ಆಪಾದ ಬಲಿ ಪರ್ಯಂತ ಹೇಗೆ ಚಿಂತಿಸಬೇಕು ಅಂತ ಹೇಳುತ್ತಾ, ಪರಮಾತ್ಮನ ಒಟ್ಟು ವ್ಯಕ್ತಿತ್ವ ಪೂಜ್ಯ ಅಷ್ಟೇ ಅಲ್ಲ, ಆತನ ಅವಯವ ಅವಯವಗಳು ಪೂಜ್ಯ ಅಂತ ಹೇಳುತ್ತಾ. ಇಂಥ ಹಿರಿಮೆ ನಾರಾಯಣನ ಅಸಾಧಾರಣವಾದ ವೈಶಿಷ್ಟ್ಯ. ಆತನ ಅವಯವ ಅವಯವಗಳು ಸಹ ಅತ್ಯಂತ ಪಾವನ, ಅತ್ಯಂತ ಪೂಜ್ಯ. ಆದ್ದರಿಂದ ಎಲ್ಲಿಯ ಜೀವ ಎಲ್ಲಿಯ ಪರಮಾತ್ಮ ಅಂತ ಗೊತ್ತಾಗ, ಬೇರೆ ಯಾರಿಗೂ ಅಂತ ಹಿರಿಮೆ ಇಲ್ಲ, ಲಕ್ಷ್ಮೀನಾರಾಯಣರಿಗೆ ಮಾತ್ರ. ಅದರಲ್ಲಿ ನಾರಾಯಣನಿಗಂತೂ ಸ್ವಾತಂತ್ರ್ಯಣ ಅಂತ ಹಿರಿಮೆ, ಮಹಾಲಕ್ಷ್ಮಿಗೆ ಭಗವದ್ ಅನುಗ್ರಹದಿಂದ ಅಂತ ಹಿರಿಮೆ. ಅಂಥ ಪರಮಾತ್ಮನನ್ನ ವರ್ಣನೆ ಮಾಡ್ತಾ, ಪರಮಾತ್ಮನ ಭ್ರೂಭಂಗ ಎಷ್ಟು ವಿಚಿತ್ರವಾದದ್ದು. ಧ್ಯಾಯೇ ರಜಸ್ರ ಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಆತನ ಭ್ರೂಭಂಗ ಬ್ರಹ್ಮರುದ್ರಾದಿ ದೇವತೆಗಳ ಪದವಿಯನ್ನು ಕೊಡತಕ್ಕಂಥ ಭ್ರೂಭಂಗ, ಅತಿ ಶ್ರೇಷ್ಠವಾದದ್ದು ಒಬ್ಬದನ್ನು ತಿಳಿಸಿ ಅದನ್ನು ಸದಾ ನಾವು ಚಿಂತಿಸಬೇಕು ಅಂತ ಹೇಳಿದ. ನಾವು ಚಿಂತಿಸಿದರೆ ನಮಗೇನು ಪ್ರಯೋಜನ ಅನ್ನೋದಕ್ಕೆ ಅದೇ ಉತ್ತರ. ನಾವು ಚಿಂತಿಸೋದನ್ನು ನಮಗೇನು ಪ್ರಯೋಜನ ಅಂತ ಹೇಳ್ತಾರೆ. ನಮಗೆ ಯಾವುದಾದ್ರೂ ಪದವಿಗಳು ಬರೋದಿದ್ರೆ ಅದು ಬರಲಿಕ್ಕೆ ಇಂಥ ಚಿಂತನೆ ಸಹಾಯ ಮಾಡ್ತದೆ ಅಂತ ಅರ್ಥ. ನಮ್ಮ ಪದವಿಗಳ ಯಾವುದೋ ಒಂದು ಡ್ಯೂರಿದೆ ಅಂತ ತಿಳ್ಕೊಂಬೋಣ. ನಾವು ಯಾರನ್ನೂ ಕೇಳಬೇಕಾಗಿಲ್ಲ. ಭಗವಂತನ ಭೂಭಂಗವನ್ನು ಚಿಂತಿಸಿದರೆ ಅದು ಬಂತು ಅಂತಲೇ ಅರ್ಥ. ಅಲ್ಲ, ದೇವ್ರು ಹ್ಯಾಗೆ ಮಾಡ್ತಾರೆ ಅಂದರೆ, ದೇವ್ರು ಹ್ಯಾಗೆ ಮಾಡ್ತಾನೆ ಅಲ್ಲ, ಎಲ್ಲ ಮಾಡೋದು ಯಾರು? ಎಲ್ಲ ದೇವರೇ ಮಾಡೋದು, ಎಲ್ಲ ದೇವರೇ ಮಾಡೋದು. ಅಂತ ದೇವರನ್ನು ಶರಣ ಹೊಕ್ಕಾಗ ಇನ್ನೆಲ್ಲ ಹೋಗಬೇಕಾಗಿಲ್ಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಇದು ಅಲ್ಲಿಯ ಚಿಂತನೆಯ ವೈಶಿಷ್ಟ್ಯ. ಇನ್ನು ಯಾರಿಗೆ ಪದವಿ ಬೇಡ ಯೋಚನೆ ಇಲ್ಲ, ಪದವಿ ಕೇಳಿದರೆ ಪದವಿ ಕೊಡ್ತಾನೆ, ಪದವಿ ಕೇಳದೆ ಹೋದರೆ ಪದವಿನೇ ಕೊಟ್ಟು ಹೆಚ್ಚು ಅನುಗ್ರಹ ಮಾಡ್ತಾರೆ, ಅದು ವಿಶೇಷ. ಅಂದರೆ ಊಟ ಕೇಳಿದ್ರೆ ಊಟ ಕೊಡ್ತಾರೆ, ಆದರೆ ಅನುಗ್ರಹ ಮಾಡಿ ಅಂತ ಕೇಳಿದ್ರೆ ಊಟನೂ ಕೊಟ್ಟು ಅನುಗ್ರಹ ಮಾಡಿ ಕಳಿಸ್ತಾರೆ ಎರಡೆರಡಾಗ. ಇದು ಭಗವದ್ ಅನುಗ್ರಹದ ವಿಶೇಷ. ಅಷ್ಟು ಮಾಡ್ತಾ ಇಂಥ ದೇವರನ್ನ ಯಾವ್ಯಾವ ಚಿಂತಿಸಬೇಕು ಅಂದರೆ, ನಾವು ಯಾವುದೋ ಒಂದು ಕಾರಣ ಚಿಂತನೆ ಮಾಡೋದು ಪದ್ಧತಿ ಆದರೆ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪರು ಗೃಣಂತೋಂತಂ ಯದ್ಗುಣಾನಾಂ ಅಜಾದಯ. ಸಂತತಂ ಚಿಂತೆಯೇನಂತಂ ಅಂತ ಅನಂತನಾದ ಪರಮಾತ್ಮನನ್ನ ಸಂತತ ಚಿಂತಿಸಬೇಕು, ಸಂತತ ಚಿಂತಿಸಬೇಕು. ನಿನ್ನೆ ಸಾಮಾನ್ಯವಾದ ಅರ್ಥ ನೋಡಿದ್ದೆ, ದೇವರ ಚಿಂತನೆ ಈಗ ಆಗ ಅಲ್ಲ, ಯಾವಾಗಲೂ ಮಾಡಬೇಕು. ತುಂಬಾ ಜನಕ್ಕೆ ಅದೊಂದು ಪ್ರಶ್ನೆ. ಇದು ಸ್ವಲ್ಪ ಕಷ್ಟ ಇದೆ. ದೇವರನ್ನು ಆಗಾಗ ಚಿಂತಿಸಬಹುದು ಅಂದ್ರೆ ಪರವಾಗಿಲ್ಲ, ಯಾವಾಗಲೂ ಚಿಂತಿಸೋದು ಎರಡು ದೃಷ್ಟಿಯಿಂದ ಸಾಧ್ಯ ಇಲ್ಲ. ಒಂದು, ಅಷ್ಟ್ಯಾಕೆ ಚಿಂತಿಸಬೇಕು ಅಂತ ಮೊದಲನೇ ಪ್ರಶ್ನೆ. ಯಾಕೆ ಚಿಂತಿಸಬೇಕು ಅದಕ್ಕೆ ಹೇಳ್ತಾರೆ ಅನಂತಂ. ಆತನಿಗೆ ಮಾಡಿರ್ತಕ್ಕಂಥ ಉಪಕಾರಕ್ಕೆ ಮಿತಿ ಇದ್ರೆ ಆ ಪ್ರಸಂಗ ಬಂದಾಗ ನೆನೆಸಬಹುದು ಅಷ್ಟೇ, ಬೇರೆ ಹೊತ್ತಲ್ಲಿ ಬೇಕಿಲ್ಲ. ಪ್ರಸಂಗ ಬಂದಾಗ ನೆನೆಸಬಹುದು. ಒಂದೊಂದು ಉಪಕಾರ ಮಾಡಿದವರನ್ನ ಒಂದೊಂದು ಕಾಲಕ್ಕೆ ನೆನೆಸಿದ್ರೆ ಸಾಕು. ಆದರೆ ಪರಮಾತ್ಮ ಉಪಕಾರ ಒಂದೆರಡು ಅಲ್ಲ, ಒಂದೆರಡು ಜನ್ಮದ್ದಲ್ಲ, ಮತ್ತೆ ಪ್ರತಿ ಕ್ಷಣದಲ್ಲಿ ಪರಮಾತ್ಮ ನಮ್ಮನ್ನು ಕಾಪಾಡ್ತಾರೆ ಅಂದಮೇಲೆ ಪ್ರತಿ ಕ್ಷಣದಲ್ಲೂ ನಾವು ಆತನ ನೆನೆಯಬೇಕು. ಇದು ವಿಶೇಷ. ಇವತ್ತು ಗಾಳಿ ನಮಗೆ ಯಾವಾಗ ಬೇಕು? ಬರೀ ಭಾನುವಾರ ಶನಿವಾರ ಭಾನುವಾರ ಸಾಕ ನಮಗೆ? ಜನರಲ್ ಹಾಲಿಡೇಸ್ ಬಂದರೆ ಗಾಳಿ ಸಾಕ ನಮಗೆ? ಪ್ರತಿ ಕ್ಷಣದಲ್ಲಿ ನಮಗೆ ಗಾಳಿ ಬೇಕು. ಇವತ್ತು ಗಾಳಿ ಇಲ್ಲದೆ ಬದಲು ಸಾಧ್ಯವೇ ಇಲ್ಲ. ಸರಿ, ಗಾಳಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿದರೆ, ಗಾಳಿ ಒಳಗೆ ಇದ್ದು ಮಾಡೋದು ಯಾರು? ಭೀಷಾಸ್ಮಾತ್ ಉದಯಿತಿ ಪವನಃ, ಸೂರ್ಯ ಎಲ್ಲರೂ ಅನುಗ್ರಹ ಮಾಡೋದು ಯಾರಿಂದ? ಒಳಗೆ ದೇವರು ಅನುಗ್ರಹ ಮಾಡಿದರೆ ಮಾತ್ರ. ಅದರಿಂದಾಗಿನೇ ಇವತ್ತು ದೇವರ ಉಪಕಾರ ನಮಗೆ ಯಾವುದೋ ಕಾಲಕ್ಕೆ ಮಾಡೋ ಉಪಕಾರ ಅಲ್ಲ, ಸದಾ ಮಾಡ್ತಕ್ಕಂಥ ಉಪಕಾರ. ಸದಾ ಉಪಕಾರ ಮಾಡ್ತಕ್ಕಂಥವನನ್ನ ಸದಾ ನೆನೆಯಬೇಕು. ಅದು ಸಿಂಪಲ್ ಆರ್ಗ್ಯುಮೆಂಟ್, ಏನು ಕಷ್ಟಪಡಾಗಿಲ್ವೇ ಇಲ್ಲ. ಇಲ್ಲಿ ಯಾವ ನೆನೆಯಲ್ಲಿ ಹೋದಲ್ಲೋ ಉಪಕಾರ ಬೇಡ ಅಂತ ಡಿಕ್ಲೇರ್ ಮಾಡ್ಬಿಡ್ ಹಾಗಿದ್ರೆ ಪರವಾಗಿಲ್ಲ, ಡಿಕ್ಲೇರ್ ಮಾಡಕ್ಕೆ ಬರೋ ಬದುಕೋದೇ ಇಲ್ಲ. ಇದು ಸಮಸ್ಯೆ ಆಗೋದು. ನಾವು ಅನ್ನಾಗಿನ್ನ ಬಿಟ್ಟು ಬದುಕಬಹುದು, ಬೇಕಾದ್ರೆ ಅನ್ನಾಗಿನ್ನ ಬಿಟ್ಟು ಇನ್ನೊಂದು ಕೆಲವು ದಿವಸ ಇರಬಹುದು, ನೀರು ಸ್ವಲ್ಪ ದಿವಸ ಇರಬಹುದು, ಗಾಳಿ ಬಿಟ್ಟು ಎಷ್ಟೊತ್ತು ಇರ್ತೀರಿ? ಹೇಗಿದ್ರೆ ಈಗ ಸಾಧ್ಯವೇ ಇಲ್ಲ. ಕಣ್ಣು ಕಾಣಕ್ಕೆ ದೇವರು ಬೇಕು, ಕಿವಿ ಕೇಳಲಿಕ್ಕೆ ದೇವರು ಬೇಕು, ನಾವು ಓಡಾಡಲಿಕ್ಕೆ ದೇವರು ಬೇಕು, ತಿನ್ನನ್ನ ಜೀರ್ಣ ಆಗ್ಲಿಕ್ಕೆ ದೇವರು ಬೇಕು, ಬಾಯಿ ತೆಗಲಿಕ್ಕೆ ದೇವರು ಬೇಕು. ಎಷ್ಟೋದ್ರೆ ಬಾಯಿ ತೆಗಲಿಕ್ಕೆ ಬರೋ, ಅಂತ್ಯಕ್ಕಾದ್ರೆ ಬಾಯಿ ತೆಗಲಿಕ್ಕೆ ಬರೋದಿಲ್ಲ, ತೆಗೆದ್ರೆ ನುಂಗ್ಲಿಕ್ಕೆ ಬರೋದಿಲ್ಲ, ಬಾಯಿನ ಹಾಗೆ ಹಾಗೆ ಹೊರಗೆ ಬರ್ತಾ ಇರುತ್ತೆ, ನುಂಗ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ ಲೆಕ್ಕ ಹಾಕಬೇಕು. ಇವತ್ತು ದೇವರನ್ನ ನಾವು ಯಾವುದೋ ಒಂದು ಪೀಠದಲ್ಲಿ ಎಂದೋ ಒಂದು ಕೂತಿರ್ತಾನೆ, ಪಾಪ ಒಂದು ಕೆಲಸ ಕೆಲಸಷ್ಟ ಮಾಡಿಕೊಡ್ತಾನೆ, ಮುಗಿದೋ ನಮಗೋ ದೇವರಿಗೂ ಅಡ್ಜಸ್ಟ್ಮೆಂಟ್ ಅಗ್ರಿಮೆಂಟ್ ಕ್ಲೋಸ್ ಆಯ್ತು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಅನಾದ್ಯ ಅನಂತ ಕಾಲದಲ್ಲಿ ಪರಮಾತ್ಮ ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾ ಇದ್ದಾನೆ. ಆ ಮೀನಿನಾಗೆ ನೀರು ರಕ್ಷಣೆ ಯಾವಾಗ ಕೊಡುತ್ತೆ ಅಂತ ಕೇಳಿ ನೋಡಂತೆ. ಹುಟ್ಟೋದು ಬೆಳೆಯೋದು ಸಾಯೋದು ಎಲ್ಲ ನೀರೊಳಗೆ ಆಗ್ಬೇಕು, ನೀರು ಬಿಟ್ಟು ಬದುಕಲಿಕ್ಕೆ ಆಗೋದೇ ಇಲ್ಲ ಮೀನಿ. ಅದಕ್ಕೆ ಜೀವ ಅನ್ನೋನು ಹಾಗಿದ್ದಾನೆ. ಆದ್ರಿಂದ ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ ಸಂತತ ಚಿಂತಿಸಬೇಕು, ಅಂತಕಾಲದಲ್ಲಿ ವಿಶೇಷ ಚಿಂತಿಸಬೇಕು ಅಂತ ಹೇಳಿದ್ದಾರೆ. ನಮ್ಮ ಎರಡನೇ ಪ್ರಶ್ನೆ ಬರುತ್ತಾಗ, ಅಲ್ಲ ಬೋರಾಗೋದಿಲ್ವೇ ಅಂತ ಮುಂದಿನ ಪ್ರಶ್ನೆ. ಬೋರಾಗೋದಿಲ್ವೇ, ಎಷ್ಟು ಚಿಂತಿಸೋದು ಈ ಮಧ್ಯೆ? ತುಂಬ ಕಾಫಿ ಕೊಟ್ಟರೆ ಬೇಡ ಅಂದ್ಬಿಡ್ತು, ಸ್ವಲ್ಪ ಹೊತ್ತು ಕುಡಿತಾ ಆಮೇಲೆ ಬೇಡ, ಆಮೇಲೆ ಬೇಡ. ಫ್ಲಾಸ್ಕ್ ಇಡ್ತಾನಬೇಕಲ್ಲ, ಫ್ಲಾಸ್ಕ್ ಇಡ್ತಾನೆ, ಕುಡಿಲಕ್ಕಾಗೋದಿಲ್ಲ, ಫ್ಲಾಸ್ಕೋ ಕ್ಯಾರಿಯರೋ ಇಡ್ತಾನೆ ಹೊರತು ಸಾಕು. ಒಂದು ರೀತಿ ಸಾಕು ಅಂದ್ರೆ ಒಂದು ರೀತಿ ಇನ್ನೊಂದು ಕಡೆ ಒಯ್ತಾನೆ. ಆದರೆ ದೇವರನ್ನ ಸದಾ ನೆನೆಯಬೇಕು ಅಂದ್ರೆ ಬೋರಾಗೋದಿಲ್ವೇ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಆಗೋದಿಲ್ಲ. ಸಂತತಂ ಚಿಂತೈ ಅನಂತಂ, ಆತ ಯಾರಾತ? ಆತನ ಮಹಿಮೆ ಅನಂತವಾದ್ದರಿಂದ ಬೋರಾಗೋ ಪ್ರಶ್ನೆ ಬರೋದೇ ಇಲ್ಲ. ಇವತ್ತು ಅದೇ ಸಿನಿಮಾ ನೋಡಿದ್ರೆ ಬೋರಾಗುತ್ತೆ, ಹೊಸ ವಸ್ತು ಬರ್ತಿದ್ರೆ ಬೋರಾಗೋದಿಲ್ಲ. ಅದೇ ಸೀನ್ ಬೋರಾಗುತ್ತೆ, ಹೊಸ ಹೊಸ ಸೀನ್ ಆದ್ರೆ ಬೋರಾಗೋದೇ ಇಲ್ಲ. ಪ್ರತಿ ಕ್ಷಣದಲ್ಲೂ ಹೊಸ ಹೊಸದಾಗಿದ್ದಾಗ ಕೆಲ ಸ್ವೀಟ್ ತರ್ತಾರೆ, ಏ ಸಾಕು ಅಂತಾರೆ, ಬೇರೆ ಸ್ವೀಟ್ ಒಂಥರ ಹಾಕಿ ಅಂತ ತಕ್ಷಣ, ಬೇರೆ ಸ್ವೀಟ್ ಅಂದ್ರೆ ತಕ್ಷಣ ಹಾಕಿ ಅಂತ ಹೇಳ್ತಾರೆ. ಅದು ಹೊಸ ಇತ್ತು ನೋಡಿ, ಅದು ಸಾಕಾಗಿದೆ, ಇನ್ನೊಂದು ಪತ್ರ ಬೇಕೀಗ. ಪರಮಾತ್ಮಲ್ಲಂತ ಗುಣ ಎಷ್ಟಿವೆ, ನಾಲ್ಕಾರಿದ್ರೇ ನಮಗೆ ಆಶ್ಚರ್ಯ ಪಡ್ತೇವೆ. ಅನಂತ ಗುಣಗಳು, ಬಹುಶಃ ಈ ಕಾನ್ಸೆಪ್ಟ್ ಅನ್ನ ಜಗತ್ತಲ್ಲಿ ಯಾರೂ ಅರ್ಥ ಮಾಡ್ಕೊಂಡಿರಲಿಲ್ಲ, ಅದನ್ನು ಹೊರಗಿಟ್ಟಿರಲಿಲ್ಲ. ಅದು ವೇದಗಳ ಕಾನ್ಸೆಪ್ಟ್, ಅದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ವೇದಗಳಲ್ಲಿ ಬಂದಿರೋ ಕಾನ್ಸೆಪ್ಟ್ ಅದು. ಉಪನಿಷತ್ತಿನ ಮಾತು ಯಾರು ಹೊರಗೆ ಹಾಕಿರಲಿಲ್ಲ, ಮೊಟ್ಟ ಮೊದಲ ಬಾರಿಗೆ ಹೊರಗೆ ಹಾಕಿದ್ರು ಶ್ರೀಮದ್ ಆನಂದ ತೀರ್ಥರು ಮಧ್ವಾಚಾರ್ಯರು. ಅನಂತ ಗುಣ ಪರಿಪೂರ್ಣ, ದೇವರನ್ನು ಒಪ್ಪಿದ ಜನಗಳೇ ಇರಲಿಲ್ಲ, ಒಪ್ಪಿದ ನಿರ್ಗುಣ ಅಂತ ಕರೆದವರು ಇದ್ದಾರೆ. ಅನಂತ ಗುಣದ ಪರಮಾತ್ಮನನ್ನ ಒಂದೂ ಗುಣ ಇಲ್ಲದವನು ಅಂತ ಕರೀತಾನೆ ಅಂತ ಹೇಳಿದ ಮೇಲೆ ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ಲೆಕ್ಕ ಹಾಕಿ? ಅನಂತ ಗುಣ ಪರಿಪೂರ್ಣ, ಗುಣದ ಅನಂತತ್ವ ಅಂದ್ರೆ ಹೇಗೆ ಅಂತ ಮುಂದಿನ ಪ್ರಶ್ನೆ. ದೇವರ ಅನಂತವಾಗಿರೋದು ಅಂದ್ರೆ ಏನು? ಅದನ್ನೆಲ್ಲ ಬಿಡಿಸ್ತಾರೆ, ಮತ್ತೆ ಹೆಸರು ಅನಂತಾನಂದ ಬಾಯಿಲೆ ಅಂದು ಬಿಡ್ತೇವೆ. ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮಧ್ವಾಚಾರ್ಯರು, ಭಾರಿ ವಿಶೇಷ ಕಾಣಿಕೆ ಅವರದ್ದು. ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ ಅಂತ ಅನಂತ್ಯಂ ತ್ರಿವಿಧಂ ಪ್ರೋಕ್ತಂ. ಅನಂತ್ಯಂ ತ್ರಿವಿಧಂ ಪ್ರೋಕ್ತಂ, ಅನಂತ್ಯ ಮೂರು ವಿಧವಾಗಿ ಉಂಟು. ದೇಶತಃ ಇನ್ಫೈನೈಟ್, ಕಾಲತಃ ಇನ್ಫೈನೈಟ್, ಗುಣತಃ ಇನ್ಫೈನೈಟ್. ಇದು ದೇವರ ವೈಶಿಷ್ಟ್ಯ. ದೇಶತಃ ಇನ್ಫೈನೈಟ್ ಅಂದ್ರೆ ಏನು ಅಂದ್ರೆ, ಯಾವ ದೇಶ ಅಂದ್ರೆ ಸ್ಥಳ ಅಂತ, ಇಂಡಿಯಾ ಆಫೀಸ್ ಪಾಕಿಸ್ತಾನ ಆ ರೀತಿ ದೇಶ ಅಲ್ಲ, ದೇಶ ಅಂದ್ರೆ ಸ್ಥಳ ಅಂತ ಅರ್ಥ. ಸ್ಥಳದಲ್ಲಿ ಅನಂತ್ಯ ಅಂದ್ರೆ ಏನು? ಪರಮಾತ್ಮ ಸ್ಥಳತಃ ಅನಂತ್ಯನಾಗಿದ್ದಾನೆ ಏನರ್ಥ? ಅವನಿಲ್ಲದ ಜಾಗ ಇಲ್ಲ ಅಂತ ಅರ್ಥ. ಎಲ್ಲಾ ಕಡೆ ಪರಮಾತ್ಮ ಇದ್ದಾನೆ. ಇವತ್ತು ಜನ ಇದ್ದಾರೆ ಊರಲ್ಲಿದ್ದಾರೆ ಅಷ್ಟೇ, ಊರಲ್ಲಿದ್ದಾರೆ, ಮನೆಯಲ್ಲಿಲ್ಲ. ಆದ್ರೆ ಮನೆಯಲ್ಲಿಲ್ಲ, ಊರಲ್ಲಿದ್ದಾರೆ, ಮತ್ತೆ ಆಫೀಸಲ್ಲಿದ್ದಾರೆ, ಮನೆಯಲ್ಲಿಲ್ಲ. ಮನೆಯಲ್ಲ ಆಫೀಸ್, ಇನ್ನೊಂದು ಕಡೆ ಎಲ್ಲೋ ಇದ್ದಾರೆ. ಎಲ್ಲ ಕಡೆ ಮನೆಯಲ್ಲಿ, ರೂಮಲ್ಲಿದ್ದಾರೆ ಅಥವಾ ಹಾಲಲ್ಲಿದ್ದಾರೆ. ಮನೆ ಎಲ್ಲ ಕಡೆ ಇರ್ಲಕ್ಕೆ ಬರೋದಿಲ್ಲ, ಎಲ್ಲ ಕಡೆ ಇರ್ಲಕ್ಕೆ ಬರೋದಿಲ್ಲ. ಎಲ್ಲ ಕಡೆ ಒಂದೇ ಕಡೆ ಕೂಡ ಒಂದು ರೂಮಲ್ಲೇ ಪೂರ್ತಿ ಇರ್ಲಕ್ಕೆ ಬರೋದಿಲ್ಲ, ಒಂದು ಕಡೆ ಎಲ್ಲೋ ಇರ್ತಾನೆ ಅಷ್ಟೇ ತನ್ನ ಜಾಗದಲ್ಲಿ ಪೂರ್ತಿ. ನಮ್ಮ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ರೆ ಅಷ್ಟೇ, ದೇಹದೊಳಗೆ ದೇಹ ದೇಹದಲ್ಲೂ ಕೂತಿರು, ಚೇರ್ ಬೇಕು ಚೇರ್ ಮೇಲೆ ಅಷ್ಟೇನೆ. ಇಷ್ಟು ನಮ್ಮ ಸೀಮಿತವಾದ ವ್ಯಾಪ್ತಿ ಅಂದ್ರೆ ಊರು ಮನೆ ರೂಮು ಅಲ್ಲಿ ಚೇರು ಮೇಲೆ ಕೂತಿರ್ತಾನೆ, ಇಷ್ಟು ನಮ್ಮ ವ್ಯಾಪ್ತಿ. ಆ ದೇಹ ಅಷ್ಟೇ, ದೇಹದೊಳಗೆ ಇರೋ ಜಾಗ ಎಷ್ಟು? ಚೂರು ಕೂತಿರ್ತಾನೆ ಅಷ್ಟೇ, ಅಟಾಮಿಕ್ ಇನ್ ಸೈಜ್ ಜೀವ. ದೇವರು ಹಾಗಲ್ಲ, ಅವನಿಲ್ಲದ ಜಾಗವೇ ಇಲ್ಲ. ತೋರಿಸಿ ಅಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಕೇಳಿ, ಈ ಟೆಸ್ಟ್ ಮಾಡಲಿಕ್ಕೆ ಹಿರಣ್ಯಕಶಿಪು ಪರೀಕ್ಷೆ ಮಾಡಿದ, ಎಲ್ಲಿದ್ದಾನೆ ನಿನ್ನ ಹರಿ ಅಂತ ಕೇಳಿದ. ಕ್ವಾಸೌ ಹರಿ ರೀತ್ಯುಕ್ತ, ಎಲ್ಲಿದ್ದಾನೆ? ಇದೇ ಉತ್ತರ ಕೊಟ್ಟ, ಅಪ್ಪ ಎಲ್ಲಾ ಕಡೆ ಇದ್ದಾನೆ, ಸರ್ವತ್ರ ಅಂತ ಹೇಳಿಬಿಟ್ಟ. ಆಗ ಕೇಳಿದ, ಕಂಬದಲ್ಲಿದ್ದಾನೋ? ನೋಡಿ, ಸಾಲಿಡ್ ಕಂಬ ಇದನ್ನು ಇತರದಲ್ಲ, ಮತ್ತೆ ನಾಟಕದ ಕಂಬ ಆದ್ರೆ ಸ್ವಲ್ಪ ಹಾಲೋ ಇರಬಹುದು, ಕೊನೆಗೆ ಸಾಲಿಡ್ ಅವಂದೆ, ಮತ್ತೆ ಟೆಸ್ಟ್ ಇದ್ದದ್ದು ಬೇರೆ ಮನೆ ಆದ್ರೆ ಮೋಸ ಮಾಡಿರಬಹುದು, ಅವಂದೇ ಸಭೆ, ಹಿರಣ್ಯಕಶಿಪುವೇ ಸಭೆ, ಇಲ್ಲಿದ್ದಾನ? ಓ ಇದ್ದಾನೆ ಅಂತ ಹೇಳ್ತಾನೆ ಪ್ರಹ್ಲಾದ್. ನೋಡಿದ್ರೆ ಪರಮಾತ್ಮ ಬಂದೇ ಬಿಟ್ಟ ಅಲ್ಲಿಂದ. ಹಿರಣ್ಯ ನರಸಿಂಹಾವತಾರ ಪರಮಾತ್ಮನ ವ್ಯಾಪ್ತಿಯನ್ನ ಎಷ್ಟು ಅಗಾಧ ಅಂತ ತೋರಿಸ್ತಾಯಿ. ಅವನಿಲ್ಲದ ಜಾಗವೇ ಇಲ್ಲ, ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅವನಿಲ್ಲದೆ ಜಾಗವೇ ಇಲ್ಲ ಅಂತ ಹೇಳಿದಾಗ ನಾವು ದೇವ್ರು ಹುಡ್ಕೊಂಡು ಎಲ್ಲ ಹೋಗ್ಬೇಕಾಗಿಲ್ಲ ಅಂತ. ಇದಾಗಿ ದೇವ್ರ ಪ್ರತಿಯೊಂದು ಜಾಗದಲ್ಲಿ ದೇವ್ರು ಇರೋದ್ರಿಂದ ದೇವ್ರು ತಕ್ಷಣ ನಮಗೆ ಆಕ್ಸೆಸಿಬಲ್ ಆಗ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಅವನಿಲ್ಲದ ಜಾಗ ಇಲ್ಲ ಅನ್ನೋದು ಮೊದಲನೇ ಅರ್ಥ. ಅದಕ್ಕೆ ದೇಶತ ಅನಂತ ಅಂತ ಕರೀತಾರೆ. ಇಲ್ಲಿದ್ದಾನೋ ಅಲ್ಲಿದ್ದಾನೋ ಆಗಿದ್ದಾನೋ ಈಗಿದ್ದಾನೋ ಪ್ರಶ್ನೆ ಎಲ್ಲ, ಎಲ್ಲಾ ಕಡೆಯೂ ಇದ್ದಾನೆ. ಇನ್ನು ಕಾಲತಃ ಅನಂತ ಅಂದ್ರೆ ಏನು? ಕೇಳಿರ್ತಾರೆ ಒಬ್ರು ಮಹಾಮಹಾರಾಜರಿದ್ರು, ಈಗಿಲ್ಲ. ಮಾಂಧಾತ ನಹುಷು ಅಂಬರೀಷ ಸಗರೋ ರಾಜ ಪೃಥು ಹೈಹಯ ಶ್ರೀಮಾನ್ ಧರ್ಮಸುತೋ ನಲಹ ದಶರಥ ಎಂತೆಂತ ಜನಗಳಿದ್ರು, ಇವತ್ತಿಲ್ಲ ಅವರ್ಯಾರು ಕೂಡ. ಆದ್ರೆ ಆ ಕಾಲಕ್ಕಿದ್ರೆ ಅಷ್ಟೊತ್ತು ಈ ಕಾಲಕ್ಕಿಲ್ಲ. ದೇವ್ರ ಹಾಗಲ್ಲ, ಪ್ರತಿ ಕ್ಷಣದಲ್ಲೂ ದೇವರಿದ್ದಾರೆ, ಹಿಂದೆ ಈಗ ಮುಂದೆ. ಇದಕ್ಕೆ ಆಲ್ ಪರ್ವೇಜಿವ್ ಅಂದ್ರೆ ಪ್ರತಿಯೊಂದು ಜಾಗದಲ್ಲೂ ದೇವರಿದ್ದಾನೆ, ಪ್ರತಿಯೊಂದು ಕಾಲದಲ್ಲೂ ದೇವರಿದ್ದಾನೆ. ತುಂಬಾ ಜನ ಪ್ರಶ್ನೆ ಉತ್ತರ ಸಿಗುತ್ತೆ. ಕೃತಯುಗದಲ್ಲಿ ಏನೇನೋ ಮಾಡ್ತಿದ್ರಂತೆ, ಆ ಕಾಲನೇ ಬೇರೆ ಈ ಕಾಲನೇ ಬೇರೆ ಅಂದ್ರೆ, ಅವತ್ತು ದೇವರಿದ್ದು ಇವತ್ತು ದೇವರಿದ್ದಾನೆ, ಕಾಲದ ಪ್ರಶ್ನೆ ಅಲ್ಲ. ನಾವು ಮನಸ್ಸು ಮಾಡ್ತಾ ಇಲ್ಲ ಅಷ್ಟೇ. ಆಚಾರ ಹೇಳ್ತಾರೆ, ಮನಸ್ಸು ಮಾಡಿದರೆ ಕೃತಯುಗದಂತೆ ಇಲ್ಲಿ ಬದುಕಲಿಕ್ಕೆ ಆಗ್ತದೆ ಅಂತ ಆಚಾರ ಹೇಳ್ತಾರೆ. ನಾವು ಆ ಸಂಕಲ್ಪ ಮಾಡಬೇಕು, ಖಂಡಿತ ಸಾಧ್ಯ. ನಾವೇ ಅಶಿವ್ ಮಾಡ್ಕೊಂಡು ಬಿಟ್ರೆ, ನಮ್ಮ ಅಟೆಂಪ್ಟ್ 35ಕ್ಕಿದ್ರೆ ಇನ್ನ ರ್ಯಾಂಕ್ ಹೇಗೆ ಬರ್ತಾನೆ ಲೆಕ್ಕ ಹಾಕಿ. ಅದು ಇರೋದೇ 35 ಬಂದ್ರೆ ಸಾಕು, ಅದು ಬರೋದೆಲ್ಲ ಫೇಲ್ ಆಗಿಬಿಡ್ತಾರೆ ಪಾಪ. ಅತ್ಯುತ್ತಮ ಪ್ರಯತ್ನ ಮಾಡಬೇಕು. ದೇವರು ಎಲ್ಲಾ ಕಾಲಕ್ಕೂ ಇದ್ದಾನೆ. ಎಲ್ಲ ದೇಶದಲ್ಲೂ ಇದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ. ಮತ್ತು ಅವನಲ್ಲಿ ಏನೇನಿದೆ ಅಂದ್ರೆ ಎಲ್ಲ ಇದೆ ಅವನಲ್ಲಿ, ಪ್ರತಿಯೊಂದು ಗುಣಗಳು ಅವನಲ್ಲಿ ತುಂಬಿದೆ. ಇದು ಗುಣತಃ ಅನಂತ ಅಂತ ಕರೀತಾರೆ. ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ. ಇದು ಗೊತ್ತಾದ ನಮಗೆ ಎಷ್ಟು ಅನುಕೂಲ ಗೊತ್ತಾ? ದೇವ್ರು ಎಲ್ಲ ಕಡೆ ಇದ್ದಾನೆ, ನಾವೊಬ್ಬರಿದ್ದೇವೆ ಅಂತ ಅನ್ಸೋದೇ ಇಲ್ಲ. ನಮ್ಮ ಜೊತೆ ದೇವರಿದ್ದೇ ಇದ್ದಾನಲ್ಲ ಸದಾ. ಅದೇ ದ್ವಾಸುಪರ್ಣ ಸಯುಜಾ ಸಖಾಯ ಉಪನಿಷತ್ ಹೇಳಿತು. ಪರಮಾತ್ಮ ಪ್ರತಿ ಕ್ಷಣದಲ್ಲಿ ಪ್ರತಿಯೊಬ್ಬರ ಜೊತೆಗಿರ್ತಾನೆ, ಪ್ರತಿ ಕ್ಷಣದಲ್ಲಿ ಪ್ರತಿಯೊಬ್ಬರ ಜೊತೆಗಿರ್ತಾನೆ. ಅಲ್ರಿ ಒಬ್ಬನೇ ಹೇಗಿರ್ತಾನೆ ಅಂತ ಹೇಳಿದ್ರೆ, ಆಕಾಶ ಪ್ರತಿಯೊಬ್ಬರ ಜೊತೆಗೆ ಅದೀಗ ಇಲ್ಲವಾದ ಯಾರು ಇಲ್ಲ, ಕ್ರಶ್ ಆಗೋಗ್ಬಿಡ್ತಾರೆ. ಆಕಾಶ ಸ್ಪೇಸ್ ಇಲ್ಲದವ್ರಿಗೆ ಗತಿ ಏನಾಗ್ತಿತ್ತು ಅವ್ರಿಗೀಗ? ಪ್ರತಿಯೊಬ್ಬರ ಜೊತೆಗೆ ಆಕಾಶ ಇದೆ. ಅದು ಆಕಾಶದೊಳಗೆ ಪರಮಾತ್ಮ ಇದ್ದಾರೆ, ಇದು ಭಾರಿ ವಿಶೇಷವಾಗಿ. ಆಕಾಶದ ಪ್ರತಿ ಸ್ಥಳದಲ್ಲಿ ಪರಮಾತ್ಮ ಇದ್ದಾನೆ. ಇದು ಆಕಾಶಕ್ಕೆ ಈ ಶಕ್ತಿ ಇಲ್ಲ, ಆಕಾಶಕ್ಕೆ ಮೀರಿ ಪರಮಾತ್ಮನ ಶಕ್ತಿ ಇರೋದ್ರಿಂದ ದೇಶತಃ ಪರಮಾತ್ಮ ಇದ್ದಾನೆ. ಅಂದಮೇಲೆ ನಮ್ಮನ್ನ ಯಾರು ಕಾಪಾಡ್ತಾರೆ ಅಂತ ಗಾಬರಿ ಆಗಬೇಡಿ, ಹತಾಶರಾಗೋ ಕಾರಣ ಇಲ್ಲ. ಮನುಷ್ಯ ಇವತ್ತು ಪೇಪರ್ ನೋಡ್ತಿರ್ತೇವೆ, ಪೆಸಿಮಿಸ್ಟ್ ಆಗ್ತಿದ್ದಾರೆ ಜನಗಳು, ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ನೀನು ಇವತ್ತು ಪೇಪರ್ ಯಾರೋ ನೋಡಿರ್ಬೇಕು, ಮಗನ್ ನೋಡಿದ್ ಕೊಂದ್ಬಿಟ್ಟಂತ ಅಪ್ಪ, ಮಗನ್ ನೋಡಿದ ಅಪ್ಪ ಕೊಂದಿದ್ದಾನೆ, ಯಾವ್ದೋ ಕ್ಲಾಸಲ್ಲಿ ಓದ್ತಿದ್ದಾನೆ, ಎಲ್ಲದರಲ್ಲೂ 100 ಅವನಿಗೆ 20 out of 20, ಒಂದರಲ್ಲಿ 14 or 16 ಬಂತಂತೆ, ಸಿಟ್ಟು ಬಂತಂತೆ, ಗೋಡೆ ವ್ಯಾಪಿಸಿದಂತೆ, ಸ್ಪಾಟ್ ಡೆತ್, ಮಗ ಹೋಗೇ ಬಿಟ್ಟ. ಅಂದ್ರೆ ಮನುಷ್ಯನ ಮೂರ್ಖತನ ಲೆಕ್ಕ ಹಾಕಬೇಕು, ಎಂಥ ಮೂರ್ಖ ಇದ್ದಾನೆ ಅಂದ್ರೆ. ಜಗತ್ತು ಬುದ್ಧಿವಂತ ದಡ್ಡಾಗಿರೋ ಸಾಹಿತ್ಯದ ಬುದ್ಧಿವಂತನ ಎತ್ತಾನೆ ತಮಾಷೆ ಅಂತ ಕೇಳಿದ್ರೆ, ಎಲ್ಲದರಲ್ಲೂ 25 ತಗೋಬೇಕು, ಎಷ್ಟು ಬುದ್ಧಿವಂತ ಇರಬೇಕು ಪಾಪ. ಅಂಥವನ್ನೇ ಹುಚ್ಚ ಒಂದಾಕ್ಬಿಟ್ರೆ ಎಷ್ಟು ಮೂರ್ಖ. ಅದಕ್ಕೆ ತಂದೆ ಕಾಪಾಡ್ತಾನೆ, ಅದಕ್ಕೆ ತಾಯಿ ಕಾಪಾಡ್ತಾನೆ, ಬಿಟ್ಟುಬಿಡಿ. ಯಾ ಕೊಲ್ಲ ಕೊಟ್ರೆ ಯಾರು ಬೇಕಾದ್ರೂ ಕೊಲ್ತಾರೆ, ಆದ್ರೆ ಖಂಡಿತ ಕಾಪಾಡ್ತಾರೆ ಅಂದ್ರೆ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ. ದೇವರನ್ನು ನಂಬಿ ಬದುಕಬೇಕು, ನಂಬಿ ಬದುಕ್ತೇವೆ. ಎಲ್ಲಿದ್ದಾನೆ? ಏನ್ ಮಾಡ್ತೀವಿ? ಯೋಚನೆ ಇಲ್ವಲ್ಲ. ಆಗಿದ್ದ ಬಿಡಿ, ಈಗಿಲ್ಲ ಅಂದ್ರೆ ಈಗಲೂ ಇದ್ದಾನಲ್ಲ. ಈಗಿದ್ದಾನೆ ಬಿಡಿ, ಶಕ್ತಿ ಸ್ವಲ್ಪ ವೀಕ್ ಆಗಿದ್ರೆ ಅಂತ ಕೇಳಿದ್ರೆ, ವೀಕ್ ರಿಟೈರ್ಮೆಂಟ್ ಏಜ್ ದೇವರದು ಪಾಪ. ಬೆಸ್ಟ್ ಪ್ಲೇಯರ್ ರಿಟೈರ್ ಆಗ್ತಾನೆ ಪಾಪ, ಬೆಸ್ಟ್ ಪ್ಲೇಯರ್ ಏನ್ ಮಾಡಕ್ಕಾಗಲ್ಲ, ಇದು ಕಾಲ ಮುಗಿತವನು. ದೇವರು ಅವನ್ ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಎಷ್ಟು ಭರವಸೆಯ ಮಾತಿದು ಬಂದು. ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ಳೋದು, ದುಃಖ ಪಡೋದು, ಪ್ರಸಂಗ ಬರೋದೇ ದುಃಖ, ಬುದ್ಧಿ ಇಲ್ಲ ಅಂತ ಅರ್ಥವನು. ದುಃಖ ಪಟ್ಟರಂತ ಬುದ್ಧಿ ಅಂತ ದೇವರು ಇರ್ಬೇಕಾದ್ರೆ ಯಾರು ದುಃಖ ಪಡ್ತೀರಾ? ಮನೆಯೊಳಗೆ ಮಗು ಯಾರು ಇರೋದಿಲ್ಲ, ಒಂದು ಮಗು ನಡೆಸ್ಕೊಂಡಿರ್ತಾರೆ ಪಾಪ, ಅಷ್ಟೇ ಧೈರ್ಯ ಅವರಿಗೆ. ಮಗು ಏನ್ ಮಾಡುತ್ತೆ ಹೊರತ್ತೆ ಅಷ್ಟೇ, ಏನು ಮಾಡಕ್ಕೆ ಬರೋದಿಲ್ಲ ಅವ್ರಿಗೆ. ಇದೇನೋ ಧೈರ್ಯ, ಇನ್ನೊಂದು ಪ್ರಾಣಿ ನನ್ನ ಜೊತೆಗೆ ಇನ್ನೊಂದಿದೆ ಅಷ್ಟೇ, ಅಷ್ಟೇ ಧೈರ್ಯ. ಇನ್ನೊಂದು ಕೆಲಸಕ್ಕೆ ಬಾರದ ವಸ್ತು ನಾವೇ ಪ್ರೊಟೆಕ್ಟ್ ಮಾಡಬೇಕು. ಆಕ್ಚುಲಿ ಅಷ್ಟು ಡಿಪೆಂಡೆಂಟ್ ಆಗಿರೋ ವಸ್ತು ಇದ್ರೆ ನೆಮ್ಮದಿ ಸಿಗೋದಾದ್ರೆ, ಇನ್ನು ದೇವರಂತ ಸರ್ವತಂತ್ರ ಸ್ವತಂತ್ರ ಜೊತೆಗಿದ್ದಾಗ ಯಾಕೆ ದುಃಖ ಪಡಬೇಕು ನಾವಾಗ? ಆದ್ರಿಂದ ಅದುಃಖ ಮಿತರ ಸರ್ವಂ ಜೀವಾಯೋಗತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿ ರೇಷಾ ಪ್ರವರ್ತತೆ. ವೇದ ದೇವರನ್ನ, ವೇದ ತೋರಿಸೋದು ದೇವರನ್ನ, ವೇದ ದೇವ, ವೇದ ದೇವರನ್ನು ತೋರಿಸ್ತಾ ಇದೆ. ಎಂಥ ದೇವ ಅವನು ಅಂದ್ರೆ ನಮ್ಮನ್ನು ಎಲ್ಲಾ ಕಾಲ ಮೋಸ್ಟ್ ರಿಲವೆಂಟ್ ಆಗಿರೋನು ಪರಮಾತ್ಮ. ದೇವ್ ನಮ್ಮ ಪ್ರಕಾರ ದೇವ್ರ ಬಗ್ಗೆ ಮಾತಾಡಿ ಅಯ್ಯೋ ಇರಲವೆಂಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ತಮಾಷೆ ಅಂದ್ರೆ ದೇವ್ರ ದೇವರಷ್ಟು ರಿಲವೆಂಟ್ ಜಗತ್ತಿನಲ್ಲಿ ಯಾರೂ ಇಲ್ಲ. ದೇವರಷ್ಟು ರಿಲವೆಂಟ್ ಯಾರ್ಯಾರು ಆಗೋದಿಲ್ಲ, ಅಷ್ಟು ರಿಲವೆಂಟ್ ಪರಮಾತ್ಮ ಆಗಿದ್ದಾರೆ. ಎವ್ರಿ ನಮಗೆ ಕರೆಂಟು, ಈಗ ಜನರೇಟರ್ ರಿಲವೆಂಟ್, ಈಗ ಕರೆಂಟ್ ಬಂದ್ರೆ ರಿಲವೆಂಟ್ ಆಗಿಬಿಡ್ತದೆ ಇಮಿಡಿಯೇಟ್ಲಿ. ಕರೆಂಟ್ ಬಂದ್ರೆ ಕರೆಂಟ್ ಇರಲವೆಂಟ್, ಏ ಈಗ ಆಫ್ ಮಾಡಿ ತಕ್ಷಣ ಆಫ್ ಮಾಡಿ ಅಂತ ಹೇಳ್ತಾರೆ. ಹಾಕಿ ಅಂತ ಎಷ್ಟು ಜೋರಾಗಂತಾರೆ, ಆಫ್ ಮಾಡಿ ಅಂತ ಅಷ್ಟೇ ಜೋರಾಗಂತ. ಯಾಕೆ ಪರ್ಪಸ್ ಸರ್ವ ಮುದೈತದ್ರಿ ಕೆಲಸ. ಹಾಗೆ ದೇವರನ್ನ ನೋಡೋಣಂತೆ, ಸಾಧ್ಯವೇ ಇಲ್ಲ, ಎಂದೆಂದೂ ಸಾಧ್ಯ ಇಲ್ಲ. ತಂದೆ ತಾಯಿಗಳನ್ನ ಮಕ್ಕಳು ರಿಲವೆಂಟ್ ಆಗಿಬಿಡ್ತಾರೆ ವಯಸ್ಸಾದ ಮೇಲೆ. ಏನೊಂದು ರೂಮ್ ಖಾಲಿ ಆಗ್ತಿತ್ತು, ಅವರಿದ್ರೆ ಬಾಡಿ ಕೊಡ್ಬೋದಾಯ್ತು, ಯೋಚನೆ ಮಾಡ್ತಾರೆ. ವೇಕೇಟ್ ಆಗಿಬಿಟ್ರೆ ಬಾಡಿ ಕೊಡ್ಬೋದು, ದಟ್ ಇಸ್ ಎ ಕಮಿಟ್ಮೆಂಟ್ ರಾದರ್ ಅಂತಾರೆ. ಕಮಿಟ್ಮೆಂಟ್ ಇದ್ದಾಗ ಎಷ್ಟು ಮೂರ್ಖತನ ಇದ್ಬೋದು. ಮಕ್ಕಳಿಗೆ ತಂದೆ ಕಮಿಟ್ಮೆಂಟು, ತಂದೆ ಮಕ್ಕಳ ಕಮಿಟ್ಮೆಂಟ್ ಆಗ್ಬೋದು. ಆದರೆ ದೇವರು ಸದಾಕಾಲ ರಕ್ಷಕನಾಗಿದ್ದಾನೆ ಅಂತೆ. ಯೋಗಕ್ಷೇಮಂ ಮಹಾಮ್ಯಹಂ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂದಮೇಲೆ ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲ ಗುಣಗಳಿವೆ ಅವನಲ್ಲಿ. ಒಂದು ಗುಣ ಇಲ್ಲ ಅಂದ್ರೆ ಬೇಡ, ಸ್ಟೋರಿಗೆ ಹೋಗ್ತಾನೆ. ದೊಡ್ಡ ಸ್ಟೋರಿ, ಮೋಸ್ಟ್ ಮಾಡರ್ನ್ ಅಂದ್ರೆ ಇಲ್ಲದೆ ಇರೋದೇ ಇಲ್ಲ ಅದರೊಳಗೆ. ಖುಷಿ ಆಯ್ತು ಪಾಪ, ಯಾರೋ ಆಚಾರ್ಯ ಖುಷಿ ಆಯ್ತು ಹೊರಟುಬಿಟ್ಟ, ಸ್ವಲ್ಪ ಇದ್ಲು ಕೊಡ್ತೀರಾ ಅಂತ ಕೇಳಿದ. ಗೆಟೌಟ್ ಅಂತ ಕಳಿಸಿ, ಇದ್ಲು ಸಿಗೋದ್ರಿ ಎಲ್ಲ ಕೂಡ ಇಲ್ಲ ಇಲ್ಲ. ಯಾವ ಕಾಲದಲ್ಲಿ ಇದ್ದೀರಿ ಗೆಟೌಟ್ ಅಂತ ಹೇಳ್ಬಿಡ್ತ? ಎಲ್ಲ ಸಿಗುತ್ತೆ ಅಂತ ಹೇಳ್ತೀರಿ, ಅವೆಲ್ಲ ಸಿಗತ್ತೆ. ಮಡಿ ಬಿಟ್ಟು ಎಲ್ಲ ಸಿಗುತ್ತೆ, ಮಡಿ ಬಿಟ್ಟು ಎಲ್ಲ ಸಿಗುತ್ತೆ. ಮಲಿಗೆ ಸಿಗುತ್ತೆ, ಮಡಿ ಸಿಗೋದು ಸಾಧ್ಯ ಇಲ್ಲ. ತುಳಸಿ ಕೊಡಿ, ಇವೆಲ್ಲ ಏನು ಯಾವ ಪ್ರಾಣಿ ಅಂತ ಕೇಳ್ತಾರೆ. ಅದನ್ನು ಅವೆಲ್ಲ ಸಿಗೋದಿಲ್ಲ. ಆದರೆ ದೇವರಲ್ಲಿ ಇಲ್ಲ ಅಂತ ಇಲ್ಲೇ ಇಲ್ಲ, ಆಯ್ತಾ ಇಲ್ಲ. ನಿಮಗೆ ಏನು ಬೇಕು, ನಿಮಗೆ ಆಯ್ತಾ ಇಲ್ಲೋ, ಏನು ವೈಭವ ಇದು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ದಿವಸ ಜನ ಇಂಪ್ರೂವ್ ಆಗ್ತಾ ಇದ್ದಾರೆ ನೋಡೋದಕ್ಕೆ. ಅದು ಸಿಗುತ್ತೆ, ಕೂತಲ್ಲಿ ಸಿಗುತ್ತೆ, ಫೋನ್ನಲ್ಲಿ ಸಿಗುತ್ತೆ, ಏನೊಂದು ಇದು ಮಾಡಿದ್ರೆ ಸಾಕ್ರಿ, ಇಮೇಲ್ ಇದರಲ್ಲೇ ಸಿಗುತ್ತೆ, ಕಂಪ್ಯೂಟರ್ನಲ್ಲೇ ಆರ್ಡರ್ ಅಲ್ಲೇ ಬಂದ್ಬಿಡ್ಬೇಕು ಬರುತ್ತೆ ಅಂತ ಕೇಳಿದ್ರೆ, ದೇವ್ರ ಕಾನ್ಸೆಪ್ಟ್ ಇದನ್ನೆಲ್ಲ ಮೀರಿದೆ ಗೊತ್ತಾ? ಕಂಪ್ಯೂಟರ್ ಇರಬೇಕಾಗಿಲ್ಲ ಮೇಡಮ್, ಎಷ್ಟು ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ, ಮನಸ್ಸರನ್ನೇ ದೇವರು ತಂದ್ರೆ ಸಾಕತ್ತೆ. ಇಷ್ಟು ಈಜಿಲಿ ಆಕ್ಸೆಸಬಲ್ ಯಾರು ಸಿಗ್ತಾರೆ ಲೆಕ್ಕ ಹಾಕಿ. ಸಂತತಂ ಚಿಂತ ಏನಂತಂ ಅಂತ ಕಾಲೇ ವಿಶೇಷತಃ, ಇಂಥ ದೇವರನ್ನ ಸಂತತಂ ಚಿಂತೆಯೇ ಅನಂತವಿತಿ ಚಿಂತೆಯೇ. ದೇವರನ್ನು ತುಂಬಾ ಜನ ಲಿಮಿಟೆಡ್ ಆಗಿ ಚಿಂತನೆ ಮಾಡ್ತಾರೆ, ಅದಕ್ಕೆ ಅವ್ರು ಲಿಮಿಟೆಡ್ ಫಲ ಬರ್ತದೆ. ಲಿಮಿಟೆಡ್ ಆಗಿ ಯಾರು ಚಿಂತನೆ ಮಾಡ್ತಾರೋ ಲಿಮಿಟೆಡ್ ಫಲ ಸಿಗ್ತದೆ. ಅನ್ಲಿಮಿಟೆಡ್ ಅಂತ ಚಿಂತನೆ ಮಾಡಿದ್ರೆ ಅನ್ಲಿಮಿಟೆಡ್ ಫಲ ಕೊಡ್ತಾನೆ ಪರಮಾತ್ಮ. ಅದಕ್ಕೆ ಅನಂತ ಅಂತ ಚಿಂತನೆ ಮಾಡಿದ್ರೆ ಅನಂತ ಸುಖವನ್ನು ಪರಮಾತ್ಮ ಕೊಡ್ತಾನೆ. ಆ ಚಿಂತನೆಯ ಕ್ರಮ ನಮ್ಮ ಮಾರ್ಕ್ಸ್ ಎಷ್ಟು ನೂರು ಇಟ್ಟಿರ್ತಾರೆ, ನೂರು ತಗೋಬೇಕಾರೆ ಅಷ್ಟು ಬರೀಬೇಕು ನಾವು. ನೂರು ಮಾರ್ಕ್ಸ್ ತಗೋಬೇಕಾರೆ ಅಷ್ಟು ಹೇಗೆ ಬರೀಬೇಕು. ದೇವರಲ್ಲಿ ಅನಂತ ಗುಣ ಇದೆ, ನಮಗೆ ಅನಂತ ಸುಖ ನಮ್ಮ ಯೋಗ್ಯತೆ ತಕ್ಕಂತೆ ಬೇಕೀಗ. ಆ ಚಿಂತನೆ ಕ್ರಮ ಸರಿ ಇಲ್ಲದೆ ಹೋದ್ರೆ ಬರೋದಿಲ್ಲ. ನಮ್ಮ ಪ್ರಶ್ನೆಗೆ ಉತ್ತರ ಇದೇನು, ದೇವರು ಅಷ್ಟಿದ್ರೆ ಎಲ್ಲರಿಗೂ ಯಾಕೆ ಅಷ್ಟು ಅನುಗ್ರಹ ಮಾಡಿಲ್ಲ, ಮತ್ತೆ ಮಾರ್ಕ್ಸ್ ಅಷ್ಟಿದ್ರೆ ಎಲ್ರಿಗೂ ಯಾಕೆ ನೂರು ನೂರು ಬಂದಿಲ್ಲ ಅಂದ್ರೆ ಅಷ್ಟು ಬರೋದಿಲ್ಲ ಅವರು. ಅಷ್ಟು ಬರೋದಿಲ್ಲ ಅದಕ್ಕೆ ಅಷ್ಟು ಓದಿಲ್ಲ, ಅಷ್ಟು ಬರೋದಿಲ್ಲ ಅಷ್ಟು ಓದಿಲ್ಲ ಅದರಿಂದ ಇಲ್ಲ. ಅದಕ್ಕೆ ಹಾಗೆ ಮಾಡಿದ್ರೆ ಸಂತತಂ ಚಿಂತ ಏನಂತಂ ಅಂತ ಕಾಲೇ ವಿಶೇಷತಃ. ದೇವರನ್ನು ಸದಾಕಾಲ ಚಿಂತನೆ ಮಾಡಿ, ಅಂತಕಾಲ ಬಂದಾಗ ತುಂಬಾ ಹೆಚ್ಚು ಚಿಂತನೆ ಮಾಡಿ ಅಂತ ಹೇಳಿದ್ದಾರೆ. ಅಂತಕಾಲ ಬಂದಾಗ ಹೆಚ್ಚು ಚಿಂತನೆ ಮಾಡಿ, ಬಹಳ ಮಾರ್ಮಿಕವಾದ ಮಾತು. ನಮ್ಮ ಪ್ರಕಾರ ಎಷ್ಟೋ ಜನ ಅಂತಕಾಲ ಬರ್ತಿರ್ಲಿಕ್ಕೆ ಅವ್ರು ಏನಿಲ್ಲ, ಐ ಆಮ್ ಫ್ರೀ ಅಂತ ಕುತ್ಕೊಂಡು ಬಿಡ್ತಾರೆ. ಅದಕ್ಕೆ ದೇವ್ರು ಬೇಗ ಕರ್ಕೊಂಡ್ಬಿಡ್ತಾರೆ, ಯಮ ದೇವರ ಹ್ಯಾಗು ಫ್ರೀ ಇದ್ದಾನೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ. ತಪ್ಪದು, ಐ ಆಮ್ ಫ್ರೀ ಅಂತ ಹೇಳೋ ಜಗತ್ ಬರಲೇಬಾರ್ದು. ವಿದ್ಯಾರ್ಥಿ ಫ್ರೀ ಅಂದ್ರೆ ಏನರ್ಥ, ಅದಕ್ಕೆ ಓದ್ತಾ ಇಲ್ಲ ಅಂತ ಅರ್ಥ ಅಷ್ಟೇ. ಸಿಲೆಬಸ್ ಹೇಗಿಟ್ಟಿರ್ತಾರೆ ಗೊತ್ತಾ, ಆ ವರ್ಷ ಪೂರ್ತಿ ಕವರ್ ಆಗಿ ಸಿಲೆಬಸ್ ಇಟ್ಟಿರ್ತಾರೆ. ಕ್ವಶನ್ ಪೇಪರ್ ಹ್ಯಾಕ್ ಕೊಡ್ತಾರೆ ಗೊತ್ತಾ, 3 hours ಬರೀ ಹಾಕಿ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್. ಮಧ್ಯೆ ಫ್ರೀ ಅಂದ್ರೆ ಓದಿಲ್ಲ ಅಂತ ಅರ್ಥ. ಸರಿಯಾಗಿ ಬರೆದ್ರೆ ಫುಲ್ ಟೈಮ್ ಬೇಕಾಗ್ತದೆ. ದೇವ್ರು 100 hours ಆಗಿ ಶಾಟಕ್ ಕೊಟ್ಟಿದ್ದಾನೆ, ಅಷ್ಟು ಕೆಲಸ ಇದೆ ಅಂತ ಅರ್ಥ. ಅಷ್ಟು ಮಾಡೋ ದೇವ್ರು ಕೊಟ್ಟಿದ್ದಾನೆ, ಕೆಲಸ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸ್ಯಾಲ್ರಿ ಕೊಡ್ತಾರೆ ಕೆಲಸ ತಗೋತಾನೆ ಅಂತ ಅರ್ಥ. ಅಷ್ಟೇ ತಗೊಂಡ್ರೆ ಪುಣ್ಯ. ಈ ಕಂಪ್ಯೂಟರ್ 50,000 ಕೊಟ್ಟು 2 lakh rupees ಕೆಲಸ ತಗೋತಾರೆ, ಬಿಡೋದಿಲ್ಲ. ಕೊಡೋದು 50,000 ಪೂರ್ತಿ ಗುಲಾಮರಿದ್ದಾಗಿರ್ಬೇಕಷ್ಟೇ, ಬೇರೆ ಕೆಲಸ ಇಲ್ಲ. ಮನೆ ಮರಳಕ್ಕೆ ಬರಬೇಕು ಹೊರತು ಜ್ಞಾತಕ್ಕೂ ಬಿಡುವುದಿಲ್ಲ. ಎಲ್ಲರೂ ಹೋದ್ರೆ ಮೊಬೈಲ್ ಇರುತ್ತೆ, ಪೇಜರ್ ಇರುತ್ತೆ, ಮೊಬೈಲ್ ಇರುತ್ತೆ, ಏನು ಅವರು ಸಿಗ್ಲಿಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇಟ್ಟಿರ್ತಾರೆ. ಆ ಕೊಟ್ಟಿದ್ದ ಅವ್ರು ಏನು ತಿಳ್ಕೊಂಡಿರ್ತಾರೆ, ಪಾಪ ನನಗೆ ಕೊಟ್ಟರು ಮೊಬೈಲ್ ಅಂತೇಳಿ, ನಿನಗೆ ಕೊಟ್ಟಿಲ್ಲ ನಮ್ಮ ಕಂಟ್ರೋಲರ್ ಇಲ್ಲ ಅಂತ ಕೊಟ್ಟಿರ್ತಾರೆ ಅಷ್ಟೇ. ಅವರು ಇಲ್ಲೇ ತಪ್ಪಿಸ್ಕೊಂಡು ಹೋಗಬೇಡ ಅಂತ ಕೊಟ್ಟಿರ್ತಾರೆ ಹೊರತು, ಏನೋ ಇಲ್ಲ ಅಂತ ಹೇಳಿ ಬರೀ ಫೋನ್ ಆದ್ರೆ ಇಲ್ಲ ಅಂತ ಹೇಳ್ಬೋದು. ಮೊಬೈಲ್ ಆದ್ರೆ ಏನು ಸಿಕ್ತಾನಾಗ, ಎಷ್ಟು ಜಾಣತನ ಮಾಡ್ತಾರೆ ಲೆಕ್ಕ ಹಾಕಬೇಕು. ಇವರಿಷ್ಟು 2,000-50,000 ಕೊಡೋರು ಎಷ್ಟು ಕಂಟ್ರೋಲ್ ಇಟ್ಕೊಂಡ್ರೆ, ದೇವರು ಎಷ್ಟು ಕೊಟ್ಟಿದ್ದಾನೆ ಗೊತ್ತಾ ನಮಗೆ, ಏನು ಕೊಟ್ಟಿದ್ದಾನ್ರಿ. ಈ ಬಾಡಿ ಲೆಕ್ಕ ಹಾಕಿರಿ, ಎಷ್ಟು ಬೆಲೆ ಲೆಕ್ಕ ಇದೆ ಅಂದ್ರೆ, ದೇಹಕ್ಕೆ ಎಷ್ಟು ಬೆಲೆ ಇದೆ ಲೆಕ್ಕ ಹಾಕಿ. ನಮ್ಮ ದೇಹಕ್ಕೆ ಬೆಲೆ ಕಟ್ಟಲಿಕ್ಕೆ ವಿಶ್ವದ ಯಾವ ಪದಾರ್ಥನೂ ಕೊಟ್ಟರು ಆಗೋದಿಲ್ಲ. ಅದು ಹೇಗೆ ಕಣ್ಣೋದನ್ನು ಕಣ್ಣು ಕೊಡಿ ನೋಡುತ್ತೆ, ಯಾವ ವಿಜ್ಞಾನ ಕಣ್ಕೊಳ್ಳಕ್ಕೆ ಬರೋದಿಲ್ಲ. ಅದು ಮನಸ್ಫರ ಅಲ್ಗ ರಾಜ ಮಹಾರಾಜರು ಕೂಡ್ರೆ ಆಗ್ತಿದ್ದಿಲ್ಲ. ಹಾಗಿದ್ರೆ ಭಾರಿ ಶ್ರೀಮಂತಿಕಿಂದ ಏನಾದ್ರು ಪಡಿಬಹುದಾಗಿದ್ರೆ ಶ್ರೀಮಂತರು ಕೂಡ್ರೆ ಆಗ್ತಿದ್ದಿಲ್ಲ, ಕುಂಟ್ರ ಆಗ್ತಿದ್ದಿಲ್ಲ, ಅವ್ರಿಗೆ ರೋಗಗಳೇ ಬರ್ತಿದ್ದಿಲ್ಲ, ಅನ್ಫಾರ್ಚುನೇಟ್ಲಿ ಜಾಸ್ತಿ ಅವರಿಗೆ ಬರುತ್ತೆ. ಇದು ದುರಂತ ಇದು. ಅವರು ಯಾತಕ್ಕೆ ಮನಿ ಕ್ಯಾನ್ ಡೂ ಎನಿಥಿಂಗ್ ಅಂತಾರೆ, ಮನಿ ಕ್ಯಾನ್ ಡೂ ನಥಿಂಗ್ ಅಂತ ಶಾಸ್ತ್ರ ಹೇಳುತ್ತೆ. ದೇವರ ಅನುಗ್ರಹ ಮಾಡದೆ ಹೋದ್ರೆ ಏನೇನೂ ಮಾಡಲಿಕ್ಕಾಗೋದಿಲ್ಲ. ಈ ನಮಗೆ ಅರ್ಥವಾದರೆ ಇದು ಯಾವುದೋ ಕಥೆಯಲ್ಲ, ನಿತ್ಯದ ಜೀವನ ನೋಡ್ತಿರೋದು ನಾವಿ. ನಾವು ಅನುಭವದ ಮಾತುಗಳಾದ್ದರಿಂದ ನಾವು ಇದೇನೋ ಹೇಳ್ತಾರೆ ಅಂತ ತಿಳ್ಕೊಳಕ್ ಅರ್ಥನೇ ಇಲ್ಲ. ಬದುಕನ್ನ ಬಿಟ್ಟು ಯಾವನು ಏನೇನು ಹೇಳಿದ್ರೆ ಬೇರೆಯವ್ರಿಗೆ ಅರ್ಥ ಆಗದೆ ಇರಬಹುದು, ಮೆಡಿಕಲ್ ಬೇರೆಯವ್ರಿಗೆ ಅರ್ಥ ಆಗದೆ ಇರಬಹುದು, ನಮ್ಮ ಜೀವನ ಯಾರಿಗೆ ಅರ್ಥ ಆಗಬೇಕು, ಬದುಕರಿಗೆಲ್ಲ ಅರ್ಥ ಆಗಬೇಕಲ್ಲ. ಅದು ಒಂದು ಸಂತತಂ ಚಿಂತ ಏನಂತಂ ಅಂತ ಕಾಲೇ ವಿಶೇಷತಃ. ಇನ್ನು ಅಂತ್ಯಕಾಲ ಬರ್ತಿರ್ಲಿಕ್ಕೆ ದೇವರ ಚಿಂತನೆ ಜಾಸ್ತಿ ಮಾಡಬೇಕು ಅಂತ ಹೇಳುತ್ತಾರೆ. ಯಾಕೆ? ಸಿಂಪಲ್ ಕಾಮನ್ ಸೆನ್ಸ್. ವಿದ್ಯಾರ್ಥಿ ವರ್ಷ ಪೂರ್ತಿ ಓದ್ತಾನೆ, ಪರೀಕ್ಷೆ ಹತ್ರ ಆದ್ರೆ ಜಾಸ್ತಿ ಓದ್ತಾನೆ. ಪರೀಕ್ಷೆ ಹತ್ರ ಆದ ತಕ್ಷಣ ಅವರ ಆಕ್ಟಿವಿಟಿ ಕಟ್ ಮಾಡ್ತಾ ಬರ್ತಾನೆ, ಅಲ್ಲಿ ಹೋಗೋದು ನಿಲ್ಲಿಸಿಬಿಡ್ತಾನೆ. ಆಗ್ಲೇನೆ ಸೀರಿಯಸ್ ಆಗಿ ಓದಕ್ಕೆ ಶುರು ಮಾಡ್ತಾನೆ. ಇನ್ನು ಒಂದು ತಿಂಗಳಿದ್ದಾಗಲಂತೂ ಆಗಲೇ ಇನ್ನೂ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ. ಅಲ್ಲಿ ಊಟ ಉಪಚಾರ ಬಗ್ಗೆ ಗಮನ ಕಡಿಮೆ ಮಾಡಿಬಿಡ್ತಾನೆ. ಇನ್ನು ಏನೇನು ಸಿಲೆಬಸ್ ಬಾಕಿ ಓದಿಲ್ಲ ಅಂದ್ರೆ ಲೆಕ್ಕ ಹಾಕ್ತಾನೆ. ಆಗಲೇ ಯಾವ್ದು ರಿವೈಸ್ ಮಾಡಬೇಕಾಗಿತ್ತು, ಏನು ಓದಿಲ್ಲ, ಎಷ್ಟು ಸಬ್ಜೆಕ್ಟ್ಸ್ ಎಲ್ಲ ಲೆಕ್ಕ ಹಾಕ್ತಾನೆ. ಒಂದು ವರ್ಷದ ಪರೀಕ್ಷೆ ಇಷ್ಟು ಲೆಕ್ಕ ಹಾಕ್ತಿರಲ್ಲ, ನಾವು ಸಾಯಿಲಕ್ ಹೊರಟಿದ್ದೇವೆ ಅಂದ್ರೆ ಹಗಲೆಲ್ಲ ಸೆಪ್ಟೆಂಬರ್ ಇಲ್ಲ ಮತ್ತೆ ಅದಕ್ಕೆ ಕೂತ್ರೆ ಒಂದೇ ಸರ್ತೆ ಗಾವಿಂದ ಹೋದ್ರೆ ಓದ್ತು 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 ಅಷ್ಟೇ. ಎಷ್ಟು ತಯಾರಾಗಬೇಕು ಗೊತ್ತಾ ನಾವೀಗ. ಎಷ್ಟು ಕೆಲಸ ನಮಗೆ ಪರಮಾತ್ಮ ಕೊಟ್ಟಿದ್ದಾನೆ, ಟಿಕ್ ಮಾಡ್ತಾ ಹೋದ್ರೆ ಎಲ್ಲರೂ ಟಿಕ್ ಎಲ್ಲ ಕಾಟ್ ಹಾಕ್ಬೇಕಾಗುತ್ತೆ ಅಷ್ಟೆ. ಒಂದು ಟಿಕ್ ಮಾಡಾಗಿಲ್ಲೇ ಇಲ್ಲ. ನಾವೀಗ ಏನೇನು ಸಂಪಾದನೆ ಮಾಡಿದ್ದೀರಿ? ಜ್ಞಾನ ಸಂಪಾದನೆ ಮಾಡಿದಿರಾ? ಪುಣ್ಯ ಸಂಪಾದನೆ ಮಾಡಿದಿರಾ? ಏನು ಸಂಪಾದನೆ ಮಾಡಿದ್ರೆ ಉತ್ತರನೇ ಇಲ್ಲ. ಮಾಡಿಕೊಂಡಿದ್ದು ನಮಗೋಸ್ಕರ ಮಾಡಿಕೊಂಡಿದ್ದೇವೆ. ಇಲ್ಲಿ ಭೂಲೋಕಕ್ಕಷ್ಟೇ, ಪರಲೋಕಕ್ಕೇನೂ ಇಲ್ಲ. 1,000 rupees ತಂದ 1,000 rupees ಖರ್ಚು ಮಾಡಿದೆ ಅಲ್ಲಯ್ಯ, ರಿಟೈರ್ ಆದ್ರೆ ಏನ್ ಮಾಡ್ತೀನಿ ಅಂತ ಕೇಳ್ತಾರೆ. ಏನ್ ಮಾಡ್ತೀಯ? ಉಳಿಸ್ಕೊಂಡೇ ಇಲ್ವಲ್ಲ. ಮಕ್ಕಳ ಮದುವೆಗೆ ಏನ್ ಮಾಡ್ತೀಯ? ಮನೆ ಬಾಡಿಗೆ ಏನ್ ಮಾಡ್ತೀಯ? ಮತ್ತೆ ಬಂದು ಬಂದು ಓದಿಗೆ ಏನ್ ಮಾಡ್ತೀಯ ಅಂತ ಕೇಳಿದ್ರೆ, ಅಯ್ಯೋ ಯೋಚನೆ ಮಾಡಿ ಎಲ್ಲ ಖರ್ಚು ಮಾಡಿಬಿಟ್ಟೆ ಅಂತ ಹೇಳಿದ್ರೆ ದಡ್ಡ ಅಂತಾರೆ. ಅದೆಲ್ಲ ಪ್ಲಾನ್ ಮಾಡ್ತಾ ಹೋಗ್ತಾರೆ. ಯಾರ್ಯಾರು ಎಷ್ಟೆಷ್ಟು ಪ್ಲಾನ್ ಮಾಡಿಬಿಟ್ಟು ರಿಟೈರ್ ಆದ್ಮೇಲೆ ಸೇಫ್ಟಿ ನೋಡ್ಕೊತಾರೆ. ಇವತ್ತು ರಿಟೈರ್ ಆದ್ಮೇಲೆ ನಮ್ಮ ಲೈಫ್ ಹೇಗೆ ಕಂಟಿನ್ಯೂ ಆಗೋದು ಗ್ಯಾರಂಟಿನೋ, ಸತ್ಮೇಲೂ ಲೈಫ್ ಕಂಟಿನ್ಯೂ ಆಗೋದು ಅಷ್ಟೇ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಸತ್ತ ಮೇಲೂ ದೇಹ ಹೋಗ್ತದೆ, ಅಲ್ಲಿ ಕೆಲಸ ಹೋಯ್ತೆ ಹೊರತು ದೇಹ ಹೋಗಿಲ್ಲ. ಇಲ್ಲಿ ದೇಹ ಹೋಗೋದು, ಜೀವ ಹೋಗೋದಿಲ್ಲ, ಜೀವ ಯಾವಾಗಲೂ ಇದ್ದೇ ಇರ್ತದೆ. ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ, ನಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಆದ್ರಿಂದ ನಮ್ಮ ಜೀವನದೊಳಗೆ ಮುಂದೇನೂ ಲೈಫ್ ಇರೋದ್ರಿಂದ ಅದಕ್ಕೇನು ಮಾಡ್ಕೊಂಡಿದ್ದೀರಿ ಅಂದರೆ ಉತ್ತರ ಕೊಡೋ ಸಿಕ್ತಿಲ್ಲ, ಇಲ್ಲೇ ಇಲ್ಲ ಅಂತ ಕೇಳಿದರೆ ಮಧ್ವಾಚಾರ್ಯರ ಉಪದೇಶ ಎಷ್ಟು ದೊಡ್ಡ ಉಪದೇಶ ಅದು. ದೇವರನ್ನು ಸದಾ ಚಿಂತನೆ ಮಾಡಿ, ಅಂತ್ಯಕಾಲ ಬರ್ತಾ ಹೋದಂತೆ ಹೆಚ್ಚೆಚ್ಚು ಚಿಂತನೆ ಮಾಡಿ ಅಂತ ಹೇಳಿದ. ಹೆಚ್ಚೆಚ್ಚು ಚಿಂತನೆ ಮಾಡಿ. ಈಗ ನಮಗೆ ಬೋರಾಗೋ ಪ್ರಶ್ನೆ ಬರಲಿಲ್ಲ. ಅನಂತನಾಗಿದ್ದಾನೆ, ಬೋರಾಗೋದಿಲ್ಲ. ಉಪಕಾರ ಮಾಡ್ತಾ ಇದ್ದಾನೆ, ಇರ್ಲವೆಂಟ್ ಆಗಲಿಲ್ಲ. ಉಪಕಾರ ಮಾಡ್ತಾನೆ, ಇರ್ಲವೆಂಟ್ ಆಗಲಿಲ್ಲ. ಅನಂತನಾಗಿದ್ದಾನೆ, ಬೋರಾಗೋದಿಲ್ಲ. ಮತ್ತೆ ಮೋಕ್ಷ ಕೊಡ್ತಾನೆ, ಅತ್ಯಂತ ಇಷ್ಟ ಪ್ರದಾತೃವಾಗ್ತಾ ಇದ್ದಾನೆ. ಅವನ ಗುಣಗಳು ಅನಂತ ಅಂತ ಹೇಳಿದ್ರಲ್ಲ, ಎಷ್ಟು ಅನಂತ ಇದು, ನಮಗೆಲ್ಲ ಎಣಿಸೋದಕ್ಕಾಗೋದಿಲ್ವೋ? ಆಚಾರ್ಯ ಹೇಳ್ತಾರೆ, ನಮಗೆಲ್ಲ ಆಗೋದಿಲ್ಲ ಅಲ್ಲ. ನೈವೋ ದಾಪುರು ಗೃಣಂತೋಂತಂ ಯದ್ಗುಣಾನಾಂ ಅಜಾದಯ. ಯದ್ಗುಣಾನಾಂ, ಯಾರ ಗುಣಗಳ ಅಂತಂ ಕೊನೆಯನ್ನ, ಅಜಾದಯ ನಾಯೈವ ಉದಾಪು, ಬ್ರಹ್ಮಾದಿ ದೇವತೆಗಳೇ ಕಂಡಿಲ್ಲ ಅಂತ ಹೇಳಿಬಿಡ್ತಾರೆ. ನಾವೆಲ್ಲ ಯಾವೂಲ್ಯ ಲೆಕ್ಕ? ಬ್ರಹ್ಮಾದಿ ದೇವತೆಗಳಿಗೆ ಪರಮಾತ್ಮನ ಗುಣಗಳ ಕೊನೆ ಕಂಡಿಲ್ಲ. ಇದು ದೇವರ ವಿಶಿಷ್ಟವಾದ ಮಹಿಮೆ. ಅಜಾದಿ ಶಬ್ದಕ್ಕೆ ವಿಶೇಷ ಅರ್ಥ ಉಂಟು. ಅಜ ಅಂದ್ರೆ ಬ್ರಹ್ಮದೇವರು ಅಂತ ಸಾಮಾನ್ಯ ಅರ್ಥ. ಅಜಾದಯ ಅಂತ ಅರ್ಥ ಮಾಡಿಕೊಂಡ್ರೆ ಅಜ ಮಹಾಲಕ್ಷ್ಮಿ ಅಂತ ಅರ್ಥ. ಮಹಾಲಕ್ಷ್ಮಿಗೆ ದೇವರಿಗೆ ಗುಣ ಪೂರ್ತಿ ಗೊತ್ತಿಲ್ಲ ಅಂದ್ರೆ ನಮಗೇನು ಗೊತ್ತಾಗ್ಬೇಕು? ಈ ಮಧ್ಯೆ ಮನೆ ಯಜಮಾನಿಗೆ ಗಂಡ ಎಲ್ಲಿದ್ದಾನೆ ಗೊತ್ತಿಲ್ಲ ಅಂದ್ರೆ ಉಳಿದವ್ರ ಪ್ರಶ್ನೆ ಬರವೇ ಇಲ್ಲಾಗ, ಅವರಿಗೆ ಗೊತ್ತಿಲ್ಲ. ಲಕ್ಷ್ಮೀದೇವಿಗೆ ಎಷ್ಟು ಗೊತ್ತಿಲ್ಲ ಅಂದ್ರೆ ಜಗನ್ನಾಥದಾಸರು ಬರೀತಾರೆ, ಜಗದುದರನ ಅತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮದತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಹೊಗಡಿ ಹಿಗ್ಗುವ ತ್ರಿಗುಣ ಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಪ್ರತಿ ಕ್ಷಣದೊಳಗೆ ಹೊಸ ಹೊಸದಾಗಿ ಕಾಣ್ತಾನಂತೆ ಪರಮಾತ್ಮನಂತೆ. ಎಷ್ಟು ಹೊಸಬ ಪರಮಾತ್ಮ ಅಂತ ಹೇಳಿದರೆ ಅವನ ಗುಣಗಳ ಕೊನೆಯಿಂದ ಯಾರೂ ಕಾಣಲಿಕ್ಕಾಗೋದಿಲ್ಲ. ಇದು ದೇವರ ವಿಶಿಷ್ಟವಾದ ವೈಭವ. ಅಲ್ಲ, ಏನೋ ಹೇಳ್ತೀರಿ ನೀವು, ಎಲ್ಲ ದೇವತೆಗಳಿಗೆ ಆಗೋದಿಲ್ಲ ಅಂತ ಹೇಳ್ತೀರಿ. ಎಲ್ಲ ದೇವತೆಗಳು ಒಟ್ಟಿಗೆ ಸೇರಿಬಿಟ್ರೆ ಯುನೈಟೆಡ್ ಎಫರ್ಟ್ಸ್, ಒಬ್ಬೊಬ್ಬರಿಗೆ ಹಂಡೆ ಎತ್ತಲಿಕ್ಕಾಗಲಿಲ್ಲ, ನಾಲ್ಕೈದು ಜನ ಸೇರಿ ಎತ್ತಿಬಿಡ್ತಾರಲ್ಲ, ಆ ಟೈಪ್ ಎಲ್ಲ ಸೇರಿಬಿಟ್ರೆ ಏನಾಗುತ್ತಾಗ? ಒಳ್ಳೆ ಪ್ರಶ್ನೆ ಅದು. ಒಂದು ಆಚಾರ ಹೇಳ್ತಾರೆ ಅದಕ್ಕೇನೆ, ಅಜಾದಯ ಅಂದ್ರೆ ಬ್ರಹ್ಮದೇವರಿಗೆ ಆಗೋದಿಲ್ಲ, ಲಕ್ಷ್ಮೀದೇವಿಗೆ ಆಗೋದಿಲ್ಲ ಅಲ್ಲ, ಎಲ್ಲ ಒಟ್ಟಿಗೆ ಸೇರಿದ್ರು ಆಗೋದಿಲ್ಲ ಅಂತ ಹೇಳಿ. ಎಲ್ಲ ಒಟ್ಟಿಗೆ ಸೇರಿದ್ರು ಆಗೋದಿಲ್ಲ. ಒಂದಿರುವೆ ಆನೆ ಎತ್ತೋದಿಲ್ಲ, ಸಾವಿರ ಇರುವೆ ತಂದ್ರೆ ಎತ್ತ ತಾನೇನಾ? ಒಂದು ಆನೆನ ಕೋಟಿ ಇರುವೆ ತಂದ್ರೆ ಎತ್ತಕ್ಕಾಗೋದಿಲ್ಲ. ಇಲ್ಲ, ಅನಂತ ಕೋಟಿ ಎಷ್ಟು ಕೋಟಿ ತಂದು ಇರುವೆ ಇರುವೆನೆ ಆನೆ ಆನೆನೆ. ಯಾವ ಹಾಗೆ ಇರುತ್ತೆ ಹೀಗೆ ಇರುತ್ತೆ ಹೊರತು ಬದಲಾಗೋದೇ ಇಲ್ಲ. ಈ ಮಾತು ನಮ್ಗೆ ಅರ್ಥವಾದರೆ ಎಂಥ ವೈಭವ ಅದು, ಎಂಥ ಆಶ್ಚರ್ಯ. ಲಕ್ಷ್ಮೀದೇವಿ ಗೊತ್ತಾಗೋದಿಲ್ಲ. ಆಚಾರ್ಯ ಬರೀತಾರೆ ಇದಕ್ಕೆ ವಿವರಣೆಯನ್ನು, ಅವರೇ ಮಹಾಭಾರತ ರಾತ್ರಣ್ಯದಲ್ಲಿ ಹೇಳ್ತಾರೆ. ಎಲ್ಲಾ ದೇವತೆಗಳು ಒಟ್ಟಾಗಿ ಸೇರಿದರೂ ಕೂಡ ಏತೈಹಿ ಸುರಾದಿಭಿಹಿ ಅತಿ ಪ್ರತಿಭಾದಿ ಯುಕ್ತೈಹಿ ಯುಕ್ತೈ ಸಹೈವ ಸತತಂ ಪ್ರವಿಚಿಂತ ಯದ್ರಿಹಿ ಪೂರ್ತೈರ ಚಿಂತ್ಯ ಮಹಿಮಃ ಪರಮಃ ಪರಾತ್ಮ ನಾರಾಯಣೋಶ್ಯ ಗುಣ ವಿಸ್ತೃತಿ ಅನ್ಯಗಾಕ್ವ. ಎಲ್ಲಾ ದೇವತೆಗಳು ಒಟ್ಟಾಗಿ ಸೇರಿ ಹೋಲಿ ಪಾರ್ಟ್ ಟೈಮ್ ಕೆಲಸ ಮಾಡೋದಲ್ಲಿ ಮತ್ತೆ ಬಿಟ್ಟು 10 and 5 ಎಣಿಸಿ ಹೋಗ್ಬಿಡೋದು, ಮತ್ತೆ ಮರುದಿವಸ ಎಣಿಸ್ತೇವೆ ಅಂತೇಳಿ ಹಾಗಿಲ್ಲ. ನಿರಂತರ ನಾನ್ ಸ್ಟಾಪ್ ಆಗಿರ್ತಾರೆ. ಮತ್ತೆ ಬೇರೆ ಒಂದು ಕೆಲಸ ಇಲ್ಲ, ಲಂಚ್ ಬ್ರೇಕು ಟೀ ಬ್ರೇಕು ಯಾವ ಬ್ರೇಕುಗಳು ಇಲ್ಲ, ಕಂಟಿನ್ಯೂಸ್ ಗಣಿಸ್ತಾರೆ. ಇಷ್ಟಾದ್ರೂ ಕೂಡ ಎಣಸಲು ಮುಗಿಸಕ್ ಆಗೋದಿಲ್ಲ ಅವ್ರ ಕೈಲೇ ಅಂತ ಹೇಳ್ಬಿಟ್ಟು ಆಗೋದಿಲ್ಲ. ಅದನ್ನ ಜಗನ್ನಾಥದಾಸರು ಹೇಳ್ತಾರೆ, ಮೇದಿನಿ ಪರಮಾಣ್ ಮಂಬು ಕಣಂಗಣನು ಐದ ಬಹುದು ಪರಿಗಣನೆಯನು ಮಾಧವನಾನಂದಾದಿ ಗುಣಗಳು ಅನಾದಿ ಕಾಲದಿಂದ ಗಣಿತವೆಂಬುದೇ ಫಲವಿದು ಬಾಳದುದಕ್ಕೆ. ಇದು ಪರಮಾತ್ಮನ ವೈಭವ. ಇಡೀ ಭೂಮಿಯ ಮಣ್ಣಿನ ಕಣ ಕಣ ಎಣಿಸ್ಬೋದಂತೆ. ಎಷ್ಟು ಕಣ ಇದೆ ಎಣಿಸ್ಬೋದು, ಯಾರು ನಾವಲ್ಲ, ಎಣಿಸ್ಬೋದು ಶಕ್ತಿ ಇರೋರು. ಆದರೆ ಅದೇ ರೀತಿ ನೀರಿನ ಹನಿ ಹನಿಗಳನ್ನು ಎಷ್ಟಿವೆ ಅಂತ ಎಣಿಸ್ಬಿಡ್ಬೋದು ಬೇಕಾದರೆ ಅಂಥವರು. ಆದರೆ ಅಂಥವನಿಗೂ ಕೂಡ ಪರಮಾತ್ಮನ ಗುಣಗಳನ್ನು ನೆನೆಸಲಿಕ್ಕಾಗೋದಿಲ್ಲ. ಅಷ್ಟು ಗುಣಪೂರ್ಣ ಪರಮಾತ್ಮನಾಗಿದ್ದಾನೆ. ಈ ಇನ್ನೊಂದು ಮಾಹಿತಿಯನ್ನು ಆಚಾರ್ಯರು ಕೊಡ್ತಾರೆ, ನಮಗೆ ಎಷ್ಟು ಆಶ್ಚರ್ಯವಾಗುತ್ತೆ ಅಂದರೆ, ದೇವರ ಚಿತ್ರವನ್ನು ಅಷ್ಟು ಅದ್ಭುತ ಕೊಟ್ಟಂಥವರು ಇನ್ನು ಯಾರೂ ಇಲ್ಲ, ಅವರೊಬ್ಬರೇ ಕೊಟ್ಟಿದ್ರು. ಅದಕ್ಕೇನೆ ಉಪನಿಷತ್ತುಗಳಲ್ಲಿ ಸ್ತೋತ್ರ ಮಾಡ್ತಾರೆ ವಾಯುದೇವರನ್ನು, ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಇದನ್ನು ಮಾಧ್ವರು ಹೇಳ್ತಾರೆ ಅಲ್ಲ, ವೇದ ಹೇಳೋರೆಲ್ಲ ಹೇಳಬೇಕಾದ್ರೆ, ಇಲ್ದವರ ವೈದಿಕರೇ ಅಲ್ಲ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ವಾಯುದೇವರೇ, ನಮಗೆ ಕಣ್ಣಿಗೆ ಕಾಣೋ ದೇವರು ಅಂದ್ರೆ ನೀವೇ ಅಂತ ಹೇಳಿಬಿಡ್ತಾರೆ. ವಾಯುದೇವರು ದೇವರಲ್ಲ, ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ದೇವರನ್ನ ಅವರಂತೆ ಯಾರೂ ಕಂಡಿಲ್ಲ, ಅದಕ್ಕೆ ನಾವು ನೀವೇ ದೇವರು ಅಂತ ಕರೆದು ಬಿಡ್ತೇವೆ ಅವರ. ಇಷ್ಟು ಉಪನಿಷತ್ತಿನ ಶಾಂತಿ ಮಂತ್ರದಲ್ಲಿ ಮಾಡ್ತಕ್ಕಂಥ ಸ್ತೋತ್ರ ಇದು. ಅಸಾಧಾರಣವಾದ ಹಿರಿಮೆಯನ್ನ ಅವರು ಹೀಗೆ ಹೊಂದಿದ್ದಾರೆ. ಆಗ ಹೇಳ್ತಾರೆ ಆಚಾರ್ಯರು, ಹೇಳ್ತಾರೆ ಪರಮಾತ್ಮನುಗಳು ಅನಂತಾನಂತ ಗುಣಗಳು, ಎಲ್ಲಾ ಗುಣಗಳು ಅನಂತಾನಂತ ಅಂತ ಹೇಳಿದಿವಲ್ಲ, ಅದರಲ್ಲಿ ಗುಣಗಳು ಕ್ವಾಂಟಿಟಿ ಅನಂತ, ಅದರ ಕ್ವಾಲಿಟಿ ಒಂದೊಂದು ಅನಂತ. ಎಂಥ ಎಂಥ ಆಶ್ಚರ್ಯ ಇರಬೇಕು. ಪ್ರತ್ಯೇಕ ಶೋ ಗುಣಾನಂತೂ ನಿಸ್ಸೀಮತ್ವ ಮುದೀರ್ಯತೆ ತದಾನಂತ್ಯಂ ಹಿ ಗುಣಿತ ಗುಣತಃ ತೇಚ ಅನಂತಾಹಿ ಸಂಖ್ಯೆಯ. ಅದನ್ನು ಜಗನ್ನಾಥದಾಸ್ ಹೇಳ್ತಾರೆ, ಒಂದು ಗುಣಗಳು ಅನಂತ ಗುಣಗಳು, ಒಂದು ರೂಪದಳು ಅನಂತ ರೂಪಗಳು. ಪರಮಾತ್ಮನ ವೈಶಿಷ್ಟ್ಯ, ಪರಮಾತ್ಮನ ಒಂದು ಗುಣ ಇದೆಯಲ್ಲ ಅದಷ್ಟಕ್ಕೆ ಅನಂತ. ಮತ್ತೆ ಆತನ ಆನಂದ ಅನಂತ, ಲಿಮಿಟ್ಲೆಸ್ ಅದು. ಒಂದು ಆತನ ಶ್ರೀಮಂತಿಕೆ ಲಿಮಿಟ್ಲೆಸ್, ಆತನ ಬಲ ಅನಂತ, ಪ್ರತಿಯೊಂದು ಅನಂತ, ಅಂತ ಗುಣಗಳು ಅನಂತ. ಅಂದ್ರೆ ಡಬಲ್ ಆನಂತೆ ಬಂತು ಪರಮಾತ್ಮರಲ್ಲಿ, ಡಬಲ್ ಆನಂತೆ, ಕ್ವಾಲಿಟೇಟಿವ್ ಅನಂತ್ಯ ಕ್ವಾಂಟಿಟೇಟಿವ್ ಅನಂತ ಎರಡು ಬಂದಿದ್ರಿಂದ ಪರಮಾತ್ಮನ ಯಾವ ರೀತಿ ಚಿಂತಿಸಬೇಕು ಅಂತ ಗೊತ್ತಾಗ್ತದೆ. ಅದಕ್ಕೆ ನಾವು ಹೇಳ್ತೇವೆ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ಹೇಳ್ತೇವೆ. ಗಮನಿಸ್ಬೇಕಲ್ಲ, ಅನಂತಾನಂತ ಕಲ್ಯಾಣ ಗುಣ ಅಂತ ಹೇಳ್ತೇವೆ. ಒಂದು ಅನಂತ ಹೇಳು, ಎರಡು ಅನಂತ ಹೇಳುತ್ತೇವೆ ನಾವು. ಎರಡು ಅನಂತ ಯಾತಕ್ಕೆ ಹೇಳ್ತೇವೆ ಜನಕ್ಕೆ ಗೊತ್ತಿಲ್ಲ, ಅವ್ರು ಹೇಳಿದ್ರು ಕಟ್ಟಪಾಠ ಮಾಡಿಸಿದ್ದಾರೆ ಹೇಳ್ತೀವಿ ಅಂತ ಬಿಡ್ತಾನೆ ಅಷ್ಟೇ. ಅಲ್ಲ, ಒಂದನಂತ ಕ್ವಾಲಿಟೇಟಿವ್, ಇನ್ನೊಂದಂತ ಕ್ವಾಂಟಿಟೇಟಿವ್, ಆದ್ದರಿಂದ ಎರಡು ಅನಂತ ಅಂತ ಹೇಳುತ್ತೇವೆ ನಾವು. ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾದವನು ಪರಮಾತ್ಮ. ಅಂತ ಪರಮಾತ್ಮನನ್ನ ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುರು ಗೃಣಂತು ಅಂತಂ ಯದ್ಗುಣಾನಾಂ ಅಜಾದಯಃ. ನಿರಂತರ ಬ್ರಹ್ಮರುದ್ರಾದಿ ದೇವತೆಗಳು, ಮಹಾಲಕ್ಷ್ಮೀ ದೇವಿ, ಯಾರ ಪರಮಾತ್ಮನ ಗುಣಗಳನ್ನ ಸತತ ಎಣಿಸ್ತಾ ಇದ್ರು ಕೂಡ ಅದರ ಕೊನೆಯನ್ನ ಎಷ್ಟು ಮಾತ್ರಕ್ಕೂ ಅವರು ಕಂಡು ಇಷ್ಟಾಗಿ ತಮಾಷೆಯನ್ನು ಗೊತ್ತಾ, ಒಂದು ಗುಣನು ಪೂರ್ತಿ ಎಣಿಸಿ ಮುಗಿಸಿಲ್ವಂತವ್ರು ಇನ್ನು ಕೂಡ. ಒಂದು ಗುಣನು ಪೂರ್ತಿ ಮುಗಿಸೇ ಇಲ್ಲ, ಮುಗಿಸೋದೂ ಇಲ್ಲ, ಸಾಧ್ಯನೇ ಇಲ್ಲ. ಇಂಥ ಅನಂತೆ ಪರಮಾತ್ಮನಲ್ಲಿದ್ದಾಗ ಈ ಸಾಮಾನ್ಯನಾದ ಜೀವನನ್ನ ನಾವು ಅಹಂ ಬ್ರಹ್ಮಾಸ್ಮಿನೋ ಈಶ್ವರೋಹಂ ಅಹಂ ಭೋಗಿ ಅಂದ್ರೆ ಗತಿ ಏನಾಗಬೇಕಾಗ. ಎಲ್ಲಿಯ ಜೀವ ಒಂದು ಇರುವೆ ಏನಾದ್ರೆ ಆನೆ ಅಂತ ಕರ್ಕೊಂಡ್ಬಿಟ್ರೆ ಉಚ್ಚ ಅಂತ ಕರೀತಾರೆ, ಅಜ ಗಜ ಅಂತ ತಿಳ್ಕೊಂಡ್ಬಿಟ್ರೆ ಉಚ್ಚ ಅಂತ ಕರೀತಾರೆ, ಇವತ್ತು ಆಡಿನ ಆನೆ ಅಂತ ತಿಳ್ಕೊಂಡ್ಬಿಟ್ರೆ ತಿಳ್ಕೊಂಡವನು ಎಷ್ಟು ದಡ್ಡ ಅಂತ ಕರೀತಾರೆ. ಆಡಿನ ಆನೆ ಅಂತ ತಿಳ್ಕೊಂಡ್ಬಿಡ್ತಾನೆ ಎಷ್ಟು ದಡ್ಡ ಇದ್ದಾನೆ ಅವನು. ಅಟ್ಲೀಸ್ಟ್ ಆ ಕಾಮನ್ ಫ್ಯಾಕ್ಟರ್ ಇದೆ, ಆನೆ ಆಡು ಎರಡು, ಆ ಎರಡು ಇದೆ. ಆದರೆ ಮುಂದಿನ ಜಾಗದ ಎಷ್ಟು ವ್ಯತ್ಯಾಸ ಇದೆ ಲೆಕ್ಕ ಹಾಕಿ. ಅಂದಮೇಲೆ ದೇವರು ದೇವರೇನೆ, ಜೀವರು ಜೀವನೇನೆ. ಆದ್ದರಿಂದಾಗಿನೆ ದೇವರನ್ನ ಶರಣ ಹೊಕ್ಕೋದ್ರಲ್ಲಿ ಜೀವನ ಸಾರ್ಥಕ್ಯ ಇದೆ ಹೊರತು ಬೇರೆ ಯಾವುದರಿಂದನೂ ಜೀವ ಉದ್ಧಾರವಾಗಲಾರ ಅಂತ ಹೇಳಿದ್ದಾರೆ. ಮುಂದೆ ಇನ್ನು ತುಂಬಾ ಅರ್ಥಗಳು ಉಂಟದಕ್ಕೆ. ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ. ವಯಸ್ಸಾಗ್ತಿರ್ಲಿಕ್ಕೇನೆ ದೇವರ ಚಿಂತನೆ ಜಾಸ್ತಿ ಮಾಡ್ತಾ ಲೋಕ ಚಿಂತನೆ ಕಡಿಮೆ ಮಾಡ್ತಾ ಹೋಗಬೇಕಂತೆ. ಲೋಕಚಿಂತನೆ ಕಡಿಮೆ ಮಾಡ್ತಾ ಹೋಗ್ಬೇಕು. ಹೋಗೋದಿಲ್ಲ, ಅವರೇ ಅಂದು ಬಿಡ್ತಾರೆ, ಸುಮ್ಮನೆ ಕೊಡು ಅಂತ ಅವರೇ ಅಂದು ಬಿಡ್ತಾರೆ. ಪಾಪ ಮಕ್ಕಳೇ ಅಂದು ಬಿಡ್ತಾರೆ. ಅದರ ಡಿಜಿಸ್ ಕೇಳಕ್ ಹೋದ್ರೆ ಊಟ ಮಾಡ್ಕೊಂಡು ಆರಾಮಾಗಿರಾಗಿದ್ರು ಇವರು ಇಲ್ಲವರೆ ಜಾಗ ಖಾಲಿ ಮಾಡುವಂತಾರೆ ಹೊರತು ನಿನ್ಗೆ ಯಾಕಾಗಲ್ಲ, ನಿನಗೇನು ಅರ್ಥ ಆಗುತ್ತೆ ಅಂತ. ಹುಡುಗನ ಇವ್ರು ಬೈದಿರ್ತಾರೆ, ಅಪ್ಪನ ಅವನು ಬೈತಾನೆ, ನಿನಗೆ ಅರ್ಥ ಆಗಲ್ಲ ಬಿಡುವೆಲ್ಲ ಕೂಡ. ಸುಮ್ಮನೆ ಏನಪ್ಪ ನೀವೆಲ್ಲ ಸುಮ್ಮನೆ ಸೀಟ್ ಮಾಡಿ ಸುಮ್ಮನೆ ಬಂದು ಕೂಡು ಹೋಗು ಅಷ್ಟೇ ಇದೆ, ಬೈತಿಲ್ಲ. ಅದೇ ಅರ್ಥ ಏನು ಗೊತ್ತಾ, ಈ ಲೋಕದ ಕೆಲಸ ಮುಗೀತು ನಮ್ಮದು ಅಂತ ಅರ್ಥ. ಕೆಲಸ ಮುಗೀತಿನ್ನ ಚಿಂತನೆ ದೇವ್ರ ಬಗ್ಗೆ ಅಷ್ಟೇ ಮಾಡ್ಬೇಕು, ಅವ್ರು ಬೇರೆ ದಾರಿ ಇಲ್ಲ. ಅದಕ್ಕೆ ದೇವ್ರಿಗೆ ಗೊತ್ತು ನಾ ಹೇಗೂ ಮಾಡಲ್ಲ ಅಂತ ಗೊತ್ತು. ದೇವ್ರ ಚಿಂತನೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಮಾಡೋದಿಲ್ಲ, ಆದ್ರೆ ದೇವರೇ ವ್ಯವಸ್ಥೆ ಮಾಡ್ತಾನೆ. ಏನಂತ ಮುಂದೆ ನೋಡ್ತೇವೆ, ಅದನ್ನ ಮಾಡ್ತಾನೆ ಇವ್ರು ಮಾಡೋದಿಲ್ಲ ಅಂತ ದೇವ್ರು ಮಾಡ್ತಾನೆ ಆ ವಿಚಾರವನ್ನ. ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತ. ಆದ್ದರಿಂದ ಅಂತ್ಯಕಾಲ ಬರ್ತಿರ್ಲಿಕ್ಕೇನೆ ಒಂದೊಂದು ದಿವಸ ದಿವಸಕ್ಕೆ ನಾವು ಸಾವಿಗೆ ಹತ್ತಿರ ಆಗ್ತೇವೆ, ಗಮನಿಸ್ಬೇಕು ನಾವು. ಒಂದೊಂದು ದಿವಸ ಅಂದ್ರೆ ಆಗಲೇ ನಾವು ನಿಯರಲ್ಟು ಡೆತ್ ಬೈ ಒನ್ ಡೇ ಅಂತ. ಒಂದು ಮಿನಿಟ್ ಆಯ್ತಲ್ಲ, ಒಂದು ನಿಮಿಷ ಹತ್ರ ಆಗ್ತೇವೆ, ಆಗ್ಲೇ ಒಂದು ಗಂಟೆ ಹತ್ರ ಆಗ್ತೇವೆ. ಅಷ್ಟೊಳಗೆ ಸಾಧನೆ ಮಾಡಬೇಕು. ಪರೀಕ್ಷೆಯಲ್ಲಿ ಒಂದು ಕ್ಷಣ ಕ್ಷಣಕ್ಕೂ ಟೈಮ್ ಆಗ್ತಾ ಇರುತ್ತೆ, ಆಗ್ಲೇನೆ ಟೈಮ್ ನೋಡ್ತಾನೆ ಬರೀತಾನೆ, ಟೈಮ್ ನೋಡ್ತಾನೆ ಬರೀತಾನೆ. ಓ ಅರ್ಧ ಗಂಟೆ ಉಳಿತು, ಗಂಟೆ ಉಳಿತು ಅಂತ ವಾರ್ನಿಂಗ್ ಕೊಡೋ ಹಾಗೆ ಅದ್ರ ಎಚ್ಚರ ಆಗ್ತಾ ಇದೆ. ಅದನ್ನೇ ದಾಸರಾಯರು ತಾಸು ಬಾರಿಸುತ್ತದೆ ಕೇಳಿ ಹರಿದಾಸರೆಲ್ಲ ಅಂತ ಹೇಳ್ತಾರೆ. ಒಂದು ಗಂಟೆ ಹೊಡೆದ್ರೆ ಯಾವುದಕ್ಕೂ ಗಂಟೆ ಅಲ್ಲ, ಆಫೀಸ್ ಮೇಲೆ ಗಂಟೆ ಅಲ್ಲ, ಇನ್ನೊಂದು ಗಂಟೆ ದೇಹನೇ ಬಿಡಬೇಕಾಗ್ತದೆ, ಆ ಗಂಟೆಗೂ ವಾರ್ನಿಂಗ್ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲಿ ಒಂದು ಗಂಟೆ ಹತ್ತಿರ ಆಯ್ತು ನಿಮ್ಮದು ಈಗಾಗ್ಲೇನೆ, ಆ ರೀತಿ ಚಿಂತಿಸಬೇಕು. ಆಚಾರ್ಯ ಹೇಳ್ತಾರೆ ಸಂತತಂ ಚಿಂತೆಯೇ ಅನಂತಂ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎರಡು ಅರ್ಥ ಇದೆ ಅದರೊಳಗೆ. ಸಂತತಂ ಚಿಂತೆಯೇ ಅನಂತಂ, ಆಚಾರ್ಯ ಹೇಳ್ತಾರೆ ನಾನು ದೇವರನ್ನು ಸದಾ ಚಿಂತಿಸ್ತೇನೆ ಅಂತ ಅರ್ಥ. ಚಿಂತೆ ಎಂಬುದು ನಾನು ಚಿಂತಿಸ್ತೇನೆ, ದೇವರನ್ನು ಸದಾ ನಾನು ಚಿಂತಿಸ್ತೇನೆ, ಅಂತಕಾಲ ವಿಶೇಷತ ಚಿಂತಿಸ್ತೇನೆ. ಅದಕ್ಕೇನರ್ಥ ಅಂದ್ರೆ ಅವರೊಬ್ಬರೇ ಮಾತಾಡಲಿಕ್ಕೆ ಯಾರಿಗೂ ಹೇಳಕ್ ಬರೋದಿಲ್ಲ. ದೇವರು ಸದಾ ಚಿಂತಿಸ್ತೇನೆ ಅಂತ ಹೇಳೋ ಶಕ್ತಿ ನಮ್ಗೆ ಎಲ್ಲಿದೆ, ನಮಗೆ ಗೊತ್ತು ಚಿಂತಿಸಿಲ್ಲ ಅಂತ ಹೇಳಿಬಿಟ್ಟು. ಆಚಾರ್ಯ ಹೇಳ್ತಾರೆ ದೇವರು ಒಂದು ಕ್ಷಣ ಕೂಡ ನನ್ನ ಮರೆತಿಲ್ಲ. ಅನಾದ್ಯನಂತ ಕಾಲದ ಜೀವನದೊಳಗೆ ಒಂದು ಕ್ಷಣನು ದೇವರು ಮರೆದೆ ಇರತಕ್ಕಂಥ ದಿವ್ಯ ಚೇತನರು ಅಂತ ಕೇಳಿದ ರುಜುಗಳು ಅಂತ ಕರೀತಾರೆ. ಅದರಲ್ಲಿ ಇವತ್ತು ಅವತಾರ ಮಾಡಿದ ರುಜುಗಳು ಅಂದ್ರೆ ಸಾಕ್ಷಾತ್ ವಾಯುದೇವರು, ಹನುಮಂತನಾಗಿ ಭೀಮಸೇನಾಗಿ ಆಚಾರ್ಯರಾಗಿ ಅವರು ಒಂದು ಕ್ಷಣವೂ ದೇವರನ್ನು ಮರೆತಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಎಂಥ ಹಿರಿಮೆ ಅವರದ್ದು. ಅಂದ್ರೆ ಯಾವುದನ್ನು ಹೇಳುತ್ತಾರೋ ಅದು ಮಾಡಿ ತೋರಿಸ್ತಾರೆ, ಇದು ವಿಶೇಷ. ನೀವು ಮಾಡಿ ಅಂತೇಳಿ ತಾವೇ ಮಾಡದೆ ಹೋದರೂ ಹೇಳೋ ಹಕ್ಕಿಲ್ಲ, ಆಚಾರ ತಾವು ಮಾಡ್ತಾರಾದ್ರಿಂದ ಮಾಡಿ ಅಂತೇಳಿ. ಅಂತಕಾಲೇ ವಿಶೇಷತಃ, ನಾವು ಜೀವನ ಪೂರ್ತಿ ಚಿಂತನೆ ಮಾಡ್ತೇವೆ ಅಂತಕಾಲದೊಳಗೆ, ಅಂತಕಾಲದ ಪ್ರಳಯ ಕಾಲ ಅಂತ ಅರ್ಥ. ಪ್ರಳಯ ಕಾಲದಲ್ಲೂ ಜಾಸ್ತಿ ಚಿಂತನೆ ಮಾಡ್ತೇವೆ ನಾವು. ಆಚಾರ ಬರೀತಾರೆ ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ ಮುಖ್ಯವಾಯು ನಿತ್ಯ ಸಭ. ಪ್ರಳಯ ಕಾಲದಲ್ಲೂ ವಾಯುದೇವರು ವಿಶ್ರಾಂತಿ ತಗೊಳ್ಳೋದಿಲ್ವಂತೆ, ದೇವರ ಚಿಂತನೆ ಜಾಸ್ತಿ ಮಾಡ್ತಾರಂತವ್ರು. ಯಾಕೆ ಗೊತ್ತೇನು, ಅವ್ರಿಗೆ ಕೆಲವು ಕೆಲಸ ಫ್ರೀ ಅವರೀಗ. ಈಗ ಉಸಿರಾಡ್ತಾ ಕೆಲಸ ಮಾಡ್ಬೇಕಾಗಿಲ್ಲ, ಎಲ್ಲ ಉಸಿರು ಬಿಟ್ಟು ಹೋಗಿದ್ದೆ ಆಗಿದೆ ಈಗಾಗ್ಲಿ. ಉಸಿರಾಡ್ತಾ ಕೆಲಸ ಮಾಡ್ಬೇಕಾಗಿಲ್ಲ, ಶಿಕ್ಷೆ ಇಷ್ಟ ಕೊಡೋ ಪ್ರಸಂಗ ಇಲ್ಲ, ಫ್ರೀಯಾಗಿ ಜಾಸ್ತಿ ಇರ್ತಾರಲ್ಲ, ದೇವ್ರ ಜಾಸ್ತಿ ಮಾಡ್ತಾರಂತ ಪಳೆಯಕಾರದಲ್ಲಿ. ಇಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಚಿಂತನೆ ಮಾಡ್ತಾರೆ, ಅಲ್ಲಿ ಅವೊಂದನ್ನೇ ಮಾಡ್ತಾರೆ, ಒಂದು ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು. ಈ ಮಾತನ್ನು ಹೇಳ್ತಾರಾದ್ರಿಂದ ಆಚಾರ್ಯ ತಾವು ಯಾರು ಅಂತ ಹೇಳ್ಕೊಂಡ್ರಿ. ನಾನು ಸಾಕ್ಷಾತ್ ವಾಯುದೇವರ ಅವತಾರ, ಸದಾ ಚಿಂತನೆ ಮಾಡ್ತಿದ್ದೇನೆ, ಪಳೆಯ ಕಾಲದಲ್ಲೂ ಚಿಂತನೆ ಮಾಡ್ತೇನೆ, ಆದ್ದರಿಂದ ತಾವು ಸಾಕ್ಷಾತ್ ವಾಯುದೇವರು ಎಂಬುದನ್ನ ರುಜುವಾತು ಮಾಡ್ತಾರೆ. ಸ್ಮರಾಮಿ ಅಂತ ಹೇಳಿದಾಗಲೇ ನೆನಪಾಗುತ್ತೆ ಅಂತ ಹೇಳಿದಾಗಲೇ ನೆನಪಾಗಿತ್ತಾಗಲೇ ಹನುಮಂತ ದೇವರು ಅಂತ ಹೇಳಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಸದಾ ಚಿಂತನೆ ಮಾಡ್ತಾ ಇದ್ದೇನೆ. ಇನ್ನು ನಿಮ್ಗೆ ಆಶ್ಚರ್ಯ ಆಗೋದು ಅಂತ ಕಾಲೆ, ಅದಕ್ಕೆ ಇನ್ನೊಂದು ಅರ್ಥ, ಶತ್ರುಗಳನ್ನು ಕೊಲ್ಲಬೇಕು ಅಂತ ಅಂದ್ರೆ ನಾಶ, ಶತ್ರುಗಳನ್ನು ಕೊಲ್ಲಬೇಕಾದ್ರೂ ಚಿಂತನೆ ಮಾಡ್ತೇನೆ ನಾನು ಅಂತ ಹೇಳಿದ್ದ. ಶತ್ರುಗಳನ್ನು ಕೊಲ್ಲಬೇಕಾದ್ರೆ ಚಿಂತನೆ ಮಾಡ್ತೇನೆ, ಶತ್ರುಗಳನ್ನು ಕೊಲ್ಲಬೇಕಾದ್ರೆ ಹೇಗೆ ಚಿಂತನೆ ಮಾಡ್ತಾರೆ ಅಂತ ಮಹಾಭಾರತ ನೋಡಬೇಕು. ದುಶ್ಯಾಸನನ್ನ ಕೆಳಗೆ ಬಿಡಿಸಿದ್ದಾರೆ ಭೀಮಸೇನ ದೇವರು, ಕೆಳಗೆ ಬಿಡಿಸಿದ್ದಾರೆ. ವಿಕೋಶಂ ಮಹಾಸಿಂ ಆಕಾಶ ದಿಭಂ ವಿಧಾಯ ಅಸ್ಯ ಉರಸಿ ಸಂಖ್ಯಾಖಾನ ಅಂತ ಹೇಳಿದ್ದಾರೆ. ತಮ್ಮ ಖಡ್ಗವನ್ನ ಎಳೆದು ದುಶ್ಯಾಸನ ಎದೆಯನ್ನು ಬಗಿತಾ ಇದ್ದಾರೆ, ರಕ್ತ ಚಿಮ್ತಾ ಇದೆ, ಕೈಲಿ ಹಿಡ್ಕೊಂಡಿದ್ದಾರೆ, ಬಾಯಲ್ಲಿ ಹಾಕೋತಾ ಇದ್ದಾರೆ. ಆ ಕ್ಷಣದಲ್ಲಿ ನೋಡಿದವರಿಗೆ ಎಚ್ಚರಿಕೆ ಇರೋದಿಲ್ಲ, ಆ ಸ್ಥಿತಿ ಹೋಗಿಬಿಟ್ಟಿರ್ತಾರೆ. ಆದರೆ ಭೀಮಸೇನೆ ಮಾಡಿದ್ದೇನು ಗೊತ್ತಾಗ, ಅಂತಕಾಲೇ ವಿಶೇಷತಃ ಸ್ಮರನ್ ನೃಸಿಂಹಂ ಭಗವಂತ ಮೀಶ್ವರಂ ಸಮನ್ಯು ಸೂಕ್ತಂಚ ದದರ್ಶ ಭಕ್ತ್ಯ. ಮನ್ಯು ಸೂಕ್ತವನ್ನ ದರ್ಶನ ಮಾಡ್ತಾ ಎಷ್ಟೇ ಮನ್ಯೋ ಇತ್ಯತೋ ನಾರಸಿಂಹಂ ಎಷ್ಟೇ ಮನ್ಯೋ ಅಂತಕ್ಕಂಥ ನೃಸಿಂಹ ಸೂಕ್ತ ಮನ್ಯು ಸೂಕ್ತವನ್ನು ಹೇಳುತ್ತಾ ಕೃಷ್ಣಾರ್ಪಣ ಅಂತ ಅರ್ಪಿಸ್ತಾ ಇದ್ದಾರೆ. ದುಶ್ಯಾಸನ ಕೊಲ್ಲಬೇಕಾದ್ರೆ ಮನುಷ್ಯ ಎಷ್ಟೇ ಬಸ್ ಲೇಟ್ ಆದರೆ ಮನೆ ಎಚ್ಚರಿಕೆ ಇರೋದಿಲ್ಲ ಅವನಿಗೆ. ಈ ದೃಢ ಬಂದ್ಬಿಟ್ಟು ಆ ಒಂದು ಕಿರಿಚಾಡ್ತಿರ್ತಾನೆ, ಇಲ್ಲಿ ದೃಢ ಬಂದ್ಬಿಟ್ರೆ ಅವನನ್ನು ಸಂಹಾರ ಮಾಡಬೇಕಾದ್ರೆ ಮನ್ಯು ಸೂಕ್ತವನ್ನು ಜಪ ಮಾಡ್ತಕ್ಕಂಥ ದರ್ಶನ ಮಾಡ್ತಕ್ಕಂಥ ಸಾಮರ್ಥ್ಯ ಅಂದರೆ ಶತ್ರು ಸಂಹಾರ ಕಾಲೇ ವಿಶೇಷತಃ ಚಿಂತೆಯೇ. ಆಗಲೂ ಚಿಂತನೆ ಮಾಡ್ತೇನೆ, ಯಾಕೆ ಅದು ತುಂಬ ಹೈಲಿ ಎಮೋಷನಲ್ ಆದ ಕಾಲ, ಮೈ ಮರ್ತೋಗ್ಬಿಡುತ್ತೆ, ಮನುಷ್ಯನ ಬುದ್ಧಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಹೊತ್ತಲ್ಲಿ ಅವರು ಏನೇನು ಅಫೆಕ್ಟ್ ಆಗಿಲ್ಲ, ಕಾಮ ದೇವರು ಚಿಂತನೆ ಮಾಡ್ತಾ ಇದ್ದಾರೆ. ಒಂದು ಮುಖ ದುರ್ಯೋಧನ ತೊಡೆ ಹೊಡಿತಾ ಇದ್ದಾರೆ, ದುರ್ಯೋಧನ ತೊಡೆಗೆ. ಆಗ ಏನ್ ತಿಳ್ಕೊಂಡಿದ್ದಾರೆ, ಏನೇನೋ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಇಲ್ಲ, ಭೀಮಸೇನ ಋಷಭಮ್ಮ ಸಮಾನಾಂ ಇತಿ ಸೂಕ್ತಂ ದದರ್ಶಃ. ಋಷಭ ಸೂಕ್ತ ಅಂತ ವೇದದ ಸೂಕ್ತ, ಋಗ್ವೇದದ ಸೂಕ್ತವನ್ನ ನೋಡ್ತಾ ಅವನ ತಲೆ ತುಳಿತಾ ಇದ್ದಾರೆ ಕೆಳಗೆ ಬಿಡಿಸಿಬಿಟ್ಟು. ಕೃಷ್ಣನ ಪಣಕ್ಕಿಡು ಅಂತ ಹೇಳಿದೀಯಾ, ದ್ರೌಪದಿ ಸೀರೆ ಸರಿಗೆ ಕೈ ಹಾಕ್ಲಿಕ್ಕೆ ಹೇಳಿದೀಯಾ ಅಂತ ಪಟ ಪಟ ಕಾಲು ಹೊಡಿತಾ ಇದ್ದಾರೆ. ಹೊಡೆಯೋದು ಋಷಭಮ್ಮ ಸಮಾನಾಂ, ಅದು ಯಾಕಂದ್ರೆ ಗವರ್ಮೆಂಟ್ ಆರ್ಡರ್ ಮಾಡೋದಾರೆ, ವೈಯಕ್ತಿಕವಾಗಿ ಮಾಡೋದು ಬೇರೆ. ನಾನು ಪರಮಾತ್ಮನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಹೊರತು ವೈಯಕ್ತಿಕ ದ್ವೇಷ ಅಲ್ಲ. ಇದು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಭಾಗ ಮಾಡ್ತಾನೆ. ಸೊ ಪಳೆಯ ಕಾಲದಲ್ಲೂ ಚಿಂತನೆ ಮಾಡ್ತೇನೆ, ಶತ್ರು ಸಂಹಾರ ಕಾಲದಲ್ಲೂ ಚಿಂತನೆ ಮಾಡ್ತೇನೆ. ಇಂಥ ಒಂದು ಹಿರಿಮೆ, ಕಾಮಕ್ರೋಧಗಳನ್ನು ಗೆದ್ದರೆ ಅಪರೋಕ್ಷ ಜ್ಞಾನಿಯಾಗಿ ಬಿಡ್ತಾನೆ. ಬಹಳ ಕಷ್ಟ ಮೊದಲು ಇರುತ್ತೆ, ಭಾರಿ ಕಷ್ಟಪಟ್ಟು ಕಷ್ಟಪಟ್ಟು ಗೆದ್ದು ಬಿಟ್ಟಿರ್ತಾನೆ, ಅವನು ಅಪರೋಕ್ಷ ಜ್ಞಾನಿ ಆಗ್ತಾನೆ. ವಾಯುದೇವರು ಹಾಗಲ್ಲ, ಸದಾ ಗೆದ್ದವರು, ಒಂದು ಸತ್ತರೂ ಕೀಳಾದವರೇ ಅಲ್ಲ. ಅದಕ್ಕೆ ತಮ್ಮ ಸ್ವರೂಪವನ್ನು ಅಷ್ಟು ಅತ್ಯುಜ್ವಲ ಅಂತ ತಿಳಿಸಿದ್ದು ಆಚಾರ್ಯರ ವೈಶಿಷ್ಟ್ಯ. ಆಯ್ತು, ನೀವೇನು ಹೇಳ್ತೀರಿ, ನಾವೇನು ಮಾಡಬೇಕು ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ಅದು ಎರಡರ್ಥ ಬರ ಬರೀತಾರೆ ಆಚಾರ್ಯ ಅವರಿಗೆ, ಅದೇ ಅವರಿಗೆ ಸಾಧ್ಯ ಬರೀಲಿಕ್ಕೆ. ಸಂತತಂ ಚಿಂತೆಯೇ ಅನಂತಂ, ನಾನು ಅನಂತನನ್ನು ಸಂತತ ಚಿಂತಿಸುತ್ತೇನೆ, ಇದು ಅವರಿಗೆ ಹೇಳ್ಕೊಂಡ ಮಾತು. ನಮಗೆ ನೀವೇನು ಮಾಡ್ತೀರಿ, ನಮಗೇನು ಹೇಳ್ತೀರಿ ಅಂತ ಕೇಳಿದ್ರೆ ಇದೇ ನಿಮಗೂ ಸಂದೇಶ ಅಂತ ಹೇಳ್ತಾರೆ. ಸಂತತಂ ಚಿಂತೆಯ ಇನಂ ತಂ ಅಂತ ಬಿಡಿಸ್ಬೇಕಾಗ, ಸಂಸ್ಕೃತದಲ್ಲಿ ಮಾತ್ರ ಸಾಮರ್ಥ್ಯ, ಬೇರೆದಕ್ಕೆ ಬೇರೆ ಭಾಷೆಗೆ ಶಕ್ತಿ ಇಲ್ಲ. ಸಂತತಂ ಚಿಂತೆಯ ಇನಂ ತಂ, ತಂ ಇನಂ, ಇನಂ ಅಂದ್ರೆ ಸ್ವಾಮಿ, ವಾಣಿ ಮುಖ ಸರೋಜೇನ ಅಂತ ಹೇಳ್ತಾರೆ ನೋಡಿ, ಅಲ್ಲಿ ಸೂರ್ಯ ಅಂತ ಅರ್ಥ, ಸ್ವಾಮಿ ಅಂತ ಅರ್ಥ. ಇವತ್ತು ಸ್ವಾಮಿಯಾದ ಪರಮಾತ್ಮನನ್ನ ಸಂತತಂ ಚಿಂತೆಯ, ನಾನು ಚಿಂತಿಸ್ತೇನೆ ನೀನು ಚಿಂತಿಸು ಅಂತ ನಮಗೆ ಹೇಳ್ತಾ ಇದ್ದಾರೆ. ನಮಗೊಂದು ಸಮಸ್ಯೆ ಬಂತು, ಸಂತತಂ ಇನಂ ಚಿಂತೆಯ, ಸಂತತಂ ಇನಂ ಚಿಂತೆಯ, ಇನ ಅಂದ್ರೆ ಸ್ವಾಮಿ ಅಂತ ಚಿಂತನೆ ಮಾಡು, ದೇವರನ್ನ ಸದಾಕಾಲವೂ ಕೂಡ ಸ್ವಾಮಿ ಅಂತ ಚಿಂತನೆ ಮಾಡು. ಇದರಿಂದ ಹರಿರೇವ ಪರ ಅಂತ ಅರ್ಥ ಬಂತಾಗ, ನಾನೇ ದೇವರು ಅಂತ ಚಿಂತನೆ ಮಾಡಬೇಡ, ದೇವರು ನನ್ನ ಸ್ವಾಮಿ ಅಂತ ಚಿಂತನೆ ಮಾಡು. ಇದು ಆಚಾರ್ಯರು ಕೊಟ್ಟ ಸಂದೇಶ. ಅದಕ್ಕೆ ಆಚಾರ್ಯರು ಬೇರೆ ಕಡೆ ಭಾಷೆ ಬೇರೆ ಬರೀತಾರೆ, ಅನುವ್ಯಾಖ್ಯಾನಾದಿಗಳೇ ಬರೀತಾರೆ, ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಸತತ ಪರಮಾತ್ಮನನ್ನ ಸ್ವಾಮಿ ಅಂತ ಚಿಂತನೆ ಮಾಡು, ಅಂತ್ಯಕಾಲದಲ್ಲಿ ಜಾಸ್ತಿಯಾಗಿ ಚಿಂತನೆ ಮಾಡು ಅಂತ ಹೇಳಿದ್ರು. ಅಂತ್ಯಕಾಲದಲ್ಲಿ ಜಾಸ್ತಿಯಾಗಿ ಚಿಂತನೆ ಮಾಡು, ಯಾವಾಗಲೂ ದೇವರ ಧ್ಯಾನ ಮಾಡ್ತಾ ಇರಬೇಕು, ಆದರೆ ನಮಗೆ ಯಾವುದೋ ಕಾರಣಕ್ಕೆ ಕಷ್ಟ ಆಗುತ್ತೆ ಮಾಡು. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸ್ಸೋಪಿತು, ಮನಸ್ಸು ಸರಿ ಇಲ್ಲ, ದೇಹಕ್ಕೆ ರೋಗ ಇದೆ, ಏನೇನೋ ಆಗೋಗ್ಬಿಟ್ಟಿದೆ, ದೇವರು ತುಂಬಾ ಚಿಂತನೆ ಮಾಡಕ್ಕೆ ಆಗೋದಿಲ್ಲ, ಯೋಚನೆ ಮಾಡಬೇಡ, ಒಂದನ್ನು ಬಿಡಬೇಡ ಕೊನೆ ಪಕ್ಷ ಅಂತ ಹೇಳ್ತಾರೆ. ಇನಂ ಸ್ವಾಮಿ ಎಂಬುದನ್ನು ಮಾತ್ರ ಮರಿಬೇಡ ಕೊನೆ ಪಕ್ಷ ಅಂತ ಹೇಳ್ತಾರೆ. ಎಲ್ಲ ಮರೆತೋದ್ರೆ ಅದು ಒಂದನ್ನು ಮಾತ್ರ ಬಿಡಬೇಡ. ಇದು ಆಚಾರ್ಯ ಕೊಟ್ಟ ದೊಡ್ಡ ಸಂದೇಶ. ತುಂಬಾ ಡೆತ್ ಬೆಡ್ ಅಲ್ಲೋ ತುಂಬಾ ಸೀರಿಯಸ್ ಹಾಸ್ಪಿಟಲ್ ಮಲಗಿದ ಕಾಲಕ್ಕೆ ದೇವ್ ಪೂಜೆ ಮಾಡಕ್ ಬರುತ್ತಾ ಅವನಿಗೆ, ಮನೆಯನ್ನೇ ಮಾಡಿರೋದಿಲ್ಲ, ನಾರ್ಮಲ್ ಇದ್ದಾಗಲೇ ಮಾಡಿರೋದಿಲ್ಲ, ಅಲ್ಲೇನ್ ಮಾಡ್ತಾನೆ ಈ ಮಧ್ಯೆ? ಅಲ್ಲೇನ್ ಮಾಡ್ಬೇಕು ಸ್ವಾಮಿ ನಾರಾಯಣ ನಮ್ಮ ಸ್ವಾಮಿ ಅಂತ ಚಿಂತನೆ ಮಾಡು. ಅದು ದೊಡ್ಡ ಸಾಧನೆ, ಅದು ಅದಕ್ಕಿಂತ ದೊಡ್ಡ ಸಾಧನೆ ಇಲ್ಲ. ಅದರ ಚಿಂತನೆ ಮಾಡುವ ಸಂದೇಶವನ್ನು ಆಚಾರ್ಯರು ಕೊಡುತ್ತಾರೆ, ಫಾಲೋ ಮಾಡಿ ತೋರಿಸ್ತಾರೆ. ಅದನ್ನ ರಾವಣ ಕೇಳ್ತಾನೆ, ಕಪೇ ಕುತೋಸಿ ಕಶ್ಯವ ಕಿಮರ್ಥ ಮೀದೃಶ್ಯಂ ಕೃತಂ, ಕೃಪೆಯೇ ಯಾರ ನೀನು, ಎಲ್ಲಿಂದ ಬಂದೆ, ಇಷ್ಟೆಲ್ಲ ಯಾತಕ್ ಮಾಡಿದೆ ಅಂತ ಕೇಳಿದರೆ ಹನುಮಂತ ಆಡಿದ ಮಾತೇನು ಗೊತ್ತಾ? ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣ, ನಾನು ರಾಮನ ದಾಸ, ರಾಮ ನನ್ನ ಸ್ವಾಮಿ, ಸ್ವಾಮಿತ್ವ ಚಿಂತನೆ ಅದು. ಅದಕ್ಕೇನೆ ದಾಸೋಹಂ ಅಂತ ಚಿಂತನೆ ಮಾಡೋದು ಅಂದ್ರೆ ಸ್ವಾಮಿ ನೀನು ಸ್ವಾಮಿ ಅಂತ ಚಿಂತನೆ ಮಾಡೋದು ಒಂದೇ. ನಾನು ದಾಸ ಅಂದ್ರೆ ಪರಮಾತ್ಮ ಸ್ವಾಮಿ ಆಗ್ತಾನಲ್ಲ, ಅದನ್ನು ಹೇಳ್ತಾ ಇದ್ದ. ಅದನ್ನೇ ದಾಸರಾಯರು ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ, ಎಷ್ಟು ದಾಸರತ್ತ ನಾವು ಕರ್ಕೋತೇವೋ, ತೊಮ್ಮೀಶಃ ತೊಮ್ಮೀಶಃ ತೊಮ್ಮೀಶ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೇವ. ನಾನು ಶಿಷ್ಯ ಅಂದ್ರೆ ನೀನು ಗುರು, ನಾನು ದಾಸ ನೀನು ಸ್ವಾಮಿ, ಆದ್ರೆ ಎಂದೂ ಮರಿಬೇಡ. ದೇವರನ್ನ ಈ ರೀತಿ ಚಿಂತನೆ ಮಾಡಿದರೆ ಅಂತ್ಯಕಾಲದಲ್ಲಿ ಇದಕ್ಕಿಂತ ಹೆಚ್ಚು ಚಿಂತನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಇವರು ಎತ್ತ ಘೋರ ಸ್ಥಿತಿಯಲ್ಲಿರ್ತಾನೆ, ಕೂಡಲಕ್ಕೂ ಆಗೋದಿಲ್ಲ ಅವನಿಗೆ, ಎಷ್ಟು ಚಿತ್ರಹಿಂಸೆ ಆಗ್ತಾ ಇರ್ತದೆ. ಆ ಹೊತ್ತಿನೊಳಗೆ ಇದನ್ನು ಮಾತ್ರ ಮರಿಬೇಡ ಅಂತ ಹೇಳುತ್ತಾರೆ. ಅದರಿಂದ ನನಗೆ ಜೀವನದಲ್ಲಿ ಉದ್ಧಾರವಾಗಿಯೇ ಆಗ್ತೀಯ, ಎಚ್ಚರಿಕೆ ಸಿಕ್ಕೇ ಸಿಗುತ್ತೆ. ಇವತ್ತು ಅಂತ್ಯಕಾಲ ಯಾರಿಗೆ ಬಿಟ್ಟಿದ್ದು? ಯಾರಿಗೂ ಬಿಟ್ಟಿದ್ದಲ್ಲ. ಗೌರ್ಮೆಂಟ್ ಸರ್ವೆಂಟ್ ರಿಟೈರ್ಮೆಂಟ್ ಎಷ್ಟು ಗ್ಯಾರಂಟಿನೋ, ಹುಟ್ಟಿದವನಿಗೆ ಸಾವು ಅಷ್ಟೇ ಗ್ಯಾರಂಟಿ. ರಿಟೈರ್ಮೆಂಟೇ ಬೇಡ ಅಂತ ಕೇಳಿದ್ರೆ ಮಿಕ್ಕಬಿಡೋದು, ಅವರೇ ಹೋಗ್ತಾರೆ ಪಾಪ. 5 ವರ್ಷಕ್ಕೆ ನಮ್ಮನ್ನೇ ಆಗಿಡ್ಲಿಕ್ಕೆ ಸಾಧ್ಯ ಉಂಟು, ನೀವು ಹೋಗಿ ರಿಟೈರ್ ಆಗಲೇಬೇಕು. ಎಕ್ಸ್ಟೆನ್ಷನ್ ಬೇಕಾದ್ರೆ ಕೊಡಬಹುದು ಹೊರತು ಇದನ್ನು ಕೊಡಕ್ಕೆ ಬರೋದು. ಅಲ್ಲೂ ಚೇಂಜಸ್ ಆಗುತ್ತೆ, ಫೆಸಿಲಿಟೀಸ್ ಎಲ್ಲ ಚೇಂಜಸ್ ಆಗಿಬಿಡುತ್ತೆ. ಆದರೆ ರಿಟೈರ್ಮೆಂಟೇ ಇಲ್ಲ, ನಾನು ಗೌರ್ಮೆಂಟ್ ಸರ್ವೆಂಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆಗಲೇಬೇಕು. ಆದರೆ ಸರ್ಕಾರಿ ನೌಕರಿಗೆ ಒಂದು ವ್ಯವಸ್ಥೆ ಇದೆ, 58 60 ಮಾಡಿರ್ತಾರೆ ಪಾಪ. ಆದ್ರೆ ಸಾವಿಗೆ ಅದೇನಿಲ್ಲ, ಇಲ್ಲ ಯಾವಾಗ ಬೇಕಾದ್ರೂ ಸಾಯ್ಬಹುದು. ಏ ರಿಟೈರ್ಮೆಂಟ್ ಇದ್ದಕ್ಕೆ ಏನ್ರಿ ಇನ್ನು ರಿಟೈರ್ ಆಗ್ತೇನೆ ಅಂತ ಕೇಳಬಹುದು. ಹಾಗಲ್ಲ, ಸಾಯ್ಲಕ್ಕೆ ಏ ಯಾವ ಸಿಕ್ಕರ ಸಾಯ್ಬಹುದು. ಅದಕ್ಕೆ ಹೇಳ್ತಾರೆ, ನೀವು ರಿಟೈರ್ಮೆಂಟ್ಗೆ ಎಷ್ಟು ಭಯಪಡ್ತೀರಲ್ಲ ಅದಕ್ಕಿಂತ ಜಾಸ್ತಿ ಸಾವಿಗೆ ಭಯಪಡಬೇಕು. ಯಾಕೆ ಕೇಂದ್ರ ರಿಟೈರ್ಮೆಂಟ್ ಬರಲಿಕ್ಕೆ ಒಂದು ಟೈಮ್ ಇದೆ, ಇದು ಟೈಮ್ ಇಲ್ಲ, ಎನಿ ಟೈಮ್ ಬರಬಹುದಾದ್ದರಿಂದ ಮೊದಲು ಗೆಟ್ ಪ್ರಿಪೇರ್ಡ್ ಅಂತ ಹೇಳ್ತಾರಲ್ಲ. ಸಂತತಂ ಚಿಂತ ಏನಂತಂ ಅಂತ ಕಾಲೇ ವಿಶೇಷತಃ. ಈ ಕ್ರಿಕೆಟ್ ಆಟ ಆಡ್ತಿರ್ತಾರೆ, ಒನ್ ಡೇ ಮ್ಯಾಚ್ ಶುರುವಾಗುತ್ತಲ್ಲ, ಇನ್ನ ಕೊನೆ ಓವರ್ ಉಚ್ಚಾಬಟ್ಟೆ ಹೊಡ್ಲಿಕ್ಕೆ ಶುರು ಮಾಡ್ತಾರೆ. ಕೊನೆ ಓವರ್ ಆಡ್ತಿರ್ತಾರಲ್ಲ, ಈಚೆ ಎವ್ರಿ ಬಾಲ್ ನೋಡ್ತಿರ್ತಾರೆ ಎಷ್ಟು ಹೊಡಿತಾರೆ ಎಷ್ಟು ಹೊಡಿತಾರೆ ಅಂತ ಹೇಳ್ಬಿಟ್ಟು ಕೊನೆ ಬಾಲ್ ಡಿಫೆನ್ಸ್ ಆಡಿಬಿಟ್ಟಾರೆ ನೋಡಿದ್ರೆ ಅಷ್ಟು ಇಟ್ಕೊಂಡು ಬಿಡ್ತದೆ. ಕೊನೆ ಬಾಲ್ ಡಿಫೆನ್ಸ್ ಆಡಿಬಿಟ್ರೆ ಇದ್ದು ಮಾಡೋದೇನು, ಅವನು ಹೋದ್ರೆ ಹೋಗ್ತಿದ್ದ, ಹೊಡೆದು ಹೋಗ್ಬೇಕಾಗಿತ್ತು. ಹೋಗೋದಕ್ಕಿಂತ ಮೇಲೆ ಕಾಣಿಸ್ಬಿಡು, ಕ್ಯಾಚ್ ಆದ್ರೆ ಅವನು ಸಿಕ್ಸ್ ಆದ್ರೆ ಆಗಲಿ, ನಿಮ್ಗೆ ಗಂಟೆ ಇರುತ್ತೆ. ಅದರಿಂದ ಹೇಗೆ ಆಟ ಬೋದು ಹೋಗುತ್ತೆ, ಇದ್ದು ಮಾಡೋದೇನು, ಈಗ ನಿನ್ನ ಕತೆ ಮುಗಿತಲ್ಲ ಅಲ್ಲಿಗೀಗ. ಕೊನೆ ಬರ್ತಾ ಬರ್ತಾ ಲಾಸ್ಟ್ ಓವರ್ ಸ್ಯಾಕ್ಸ್ ಆದ್ರೆ ಮಾಡ್ತಾನಲ್ಲ, ನಮ್ಮಲ್ಲಿ 2 ಕಾನ್ಸೆಪ್ಟ್ ಇದೆ. ಅದು ಕ್ರಿಕೆಟ್ ಆಟ ನಮಗೆ ಬಹಳ ಹೊಂದುತ್ತೆ, ಮರಿಬಾರ್ದು ನಾವು ಅದನ್ನ. ಅದು ಆಟದಲ್ಲೂ ದೇವರನ್ನು ಕಾಣಬೇಕು ನಾವು. ಕೆಲವರು ಮೊದಲೇ ಓವರ್ ಹೊಡೆದು ಬಿಡ್ತಾರೆ, 15 ಓವರ್ ಹೊಡೆದಾಕಿ ಬಿಡ್ತಾರೆ, ಕೆಲವು ಕೊನೆ 10 ಓವರ್ ಕೆಲವು ಹೊಡೆದಾಕಿ ಬಿಡ್ತಾರೆ. ಶಾಸ್ತ್ರ ಹೇಳುತ್ತದೆ, ಹೌದು ಮೊದಲು ಹೊಡೆದಾಕಿರಿ, ಯಂಗಾಗಿರ್ತೀರಿ ಜಾಸ್ತಿ ಹೊಡೀರಿ ಅಂತ ಹೇಳ್ತಾರೆ. ಕೌಮಾರ ಆಚಾರ್ಯ ಪ್ರಾಜ್ಞಾ ಧರ್ಮಾನ್ ಭಾಗವತಾನಿ, ಒಳ್ಳೆ ಯಂಗಾಗಿರ್ತೀರಲ್ಲ ಜಾಸ್ತಿ ಜಾಸ್ತಿ ಸಾಧನೆ ಮಾಡಿಬಿಡಿ. ಆಮೇಲೆ ಓಲ್ಡ್ ಆಗಿರ್ತೀರಲ್ಲ, ಇನ್ನು ಬೇರೆ ದಾರಿ ಇಲ್ಲಲ್ಲ, ಬೇರೆ ಕೆಲಸ ಇಲ್ಲ, ಜಾಸ್ತಿ ಜಾಸ್ತಿ ಮಾಡಿ. ಆಗ ಯಂಗಾಗಿದ್ದಾಗ ಜಾಸ್ತಿ, ಓಲ್ಡ್ ಆಗಿದ್ದಾಗಲೂ ಜಾಸ್ತಿ, ರೆಸ್ಟ್ ಬೇಕಾದ್ರೆ ಮಧ್ಯ ತಗೊಳ್ಳಿ ಅಂತ ಹೇಳ್ತಾರೆ. ತಗೊಳ್ಳೋರಿದ್ರೆ ಎಚ್ಚರಿ ತಗೊಳ್ಳಕ್ ಹೋಗಬಾರದು. ಒಳ್ಳೆಯವನಾದ್ರೆ ಕೊನೆ ಪ್ರತಿ ಬಾಲ ಹೊಡಿತಾ ಇರ್ತಾನು, ಪ್ರತಿ ಬಾಲ ಹೊಡೆದ್ರೆ ರಿಯಲಿ ಗ್ರೇಟ್ ಬ್ಯಾಟ್ಸ್ಮನ್ನು. ಒಂದು ಬಾಲ್ ಬಿಟ್ಟ ಅಂದ್ರೆ ಅವನ ಅವಕಾಶ ಕಳ್ಕೊಂಡ ಅಂತ ಅರ್ಥ. ಒಂದು ಬಾಲ್ ಬರೋದ್ರೆ ರನ್ ಮಾಡಾಗಿಲ್ಲ ಅವನೀಗ, ಬಾಲ್ ಹೊಡೆದ್ರೆ ರನ್ ಮಾಡ್ಬೇಕು. ಹೇಗೋ ನಾವು ಜೀವನದಲ್ಲಿ ಫೇಸ್ ಮಾಡೇ ಓಡಬೇಕು ಮುಂದಕ್ಕೆ. ಇಲ್ಲಿ ರನ್ ಬಿಟ್ಟು ಓಡಾಡ್ತಾನೆ ಅಷ್ಟೇ, ಇಲ್ಲಿ 2 ಮಧ್ಯೆ ಓಡಾಡ್ತಾರೆ, ಇಲ್ಲಿ 2 ವಿಕೆಟ್ ಮಧ್ಯೆ ಓಡಿರೋಲ್ಲ, ಓಡಿರೋ ವೈಕುಂಠಕ್ಕೆ ಅಂತ ಹೇಳಿದ್ದಾರೆ. ಅದಿಷ್ಟು ತಿಂದಾಯ್ತು. ಇನ್ನು ವಯಸ್ಸಾದ ಮೇಲೆ 72 ಆಚಾರ್ಯ, 70-75 ವರ್ಷ ಆಗ ಆಚಾರ್ಯರ ಮುಂದೆ 8-10 ಜನ ಬ್ರಾಹ್ಮಣರು ಊಟಕ್ಕೆ ಕರೆದ್ರಂತೆ. ಆಚಾರ್ಯ ಹೇಳ್ತಾರೆ, ನಾವೆಲ್ಲ ಬೇಗ ಹೋಗಬೇಕಾಗಿದೆ, ಒಬ್ಬೊಬ್ಬನಿಗೆ ಬರ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಒಟ್ಟಿಗೆ ತಂದು ಸಾಮೂಹಿಕ ಭಿಕ್ಷ ಒಂದೇ ದಿವಸ. ಈಗ ಸಾಮೂಹಿಕ ಭಿಕ್ಷೆ ಹೊಸದಲ್ಲ, ಆದ್ರೆ ಊಟ ಎಲ್ಲರೂ ಮಾಡೋದಲ್ಲ, ತಮ್ಮ ಸೇರೋದಷ್ಟೇ ಮಾಡ್ತಾರೆ ಅಷ್ಟೇ. ಆಚಾರ್ಯ ಹಾಗಲ್ಲ, ಎಲ್ಲ ತಂದು ಇಡಬೇಕು. ಆಚಾರ ಅದೆಷ್ಟು ತಗೋಬೇಕಿದು ಆಶ್ಚರ್ಯ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಏನು ವೈಭವ ಆಚಾರ್ಯ ವೈಭವ. ಪಂಚಾಮೃತ ಅಂತ ಇರ್ತಾರೆ, 1000 ಜನ ಮಾಡಿಸಿದ್ರು ಅಷ್ಟೇ ಪಂಚಾಮೃತ, 100 ಜನ ಮಾಡಿದ್ರೆ ಅಷ್ಟೇ ಪಂಚಾಮೃತ. ಅದಲ್ಲ, ಅಷ್ಟು ತಕ್ಕಂತೆ ಖರ್ಚು ಮಾಡೋದು. ಇವತ್ತು ಆಚಾರ್ಯರು 8 ಜನ ಭಿಕ್ಷೆ ಮಾಡಿ ಇಡಬೇಕು, ಎಲ್ಲ ತಂದು ಇಡಬೇಕು, ಅಷ್ಟನ್ನು ಒಬ್ಬರೇ ತಗೊಂಡ್ರಂತ. ಆಗ 75 ವರ್ಷದಲ್ಲಿ ಆಚಾರ್ಯ ಇರ್ತಾರೆ. ಲೆಕ್ಕ ಹಾಕಿದರೆ ವಯಸ್ಸಿಗೆ ತಕ್ಕಂತೆ ಬದಲಾವಣೆಗೆ ಆಚಾರ್ಯರು ಆಗಲಿಲ್ಲ. ಅಂದ್ರೆ ಅವರ ಅಬೌವ್ ದಿಸ್ ಪ್ರಕೃತಿಯ ಇನ್ಫ್ಲುಯೆನ್ಸ್ ಇದೆಯಲ್ಲ, ಅದರ ಮೇಲಿದ್ದಾರೆ ಆಚಾರ್ಯರು ಅಂತ ಹೇಳಿದ್ರೆ ಒಳ್ಳೆ ದೃಷ್ಟಾಂತ. ಆಗೊಂದು ಪ್ರಸಂಗ ನಡೀತು, ಅಷ್ಟು ತಿಂದಿದ್ದು ನಮಗೆ ಆಶ್ಚರ್ಯವಾಯ್ತಲ್ಲ. ಅವರ ಗುರುಗಳು ಅಚ್ಯುತ ಪ್ರೇಷ್ಠ ಆಚಾರ್ಯ. ಆಗ 15 ವರ್ಷದಲ್ಲಿ ಇದ್ದಾಗ ಅದನ್ನು ನೋಡಿದ್ರು, ಪಕ್ಕದಲ್ಲೇ ಕುತ್ಕೊಂಡು ನೋಡಿದರೆ ಅದನ್ನು. ಅವರು ಆಚಾರ್ಯನ ಕರೆದ್ರಂತೆ, ಬನ್ನಿ ಸ್ವಲ್ಪ ಒಳಗಡೆ ಹೋಗೋಣ ಅಂತ ಹೇಳಿ ಏಕಾಂತದಲ್ಲಿ ಕುತ್ಕೊಂಡು ಪ್ರಶ್ನೆ ಮಾಡ್ತಾರೆ. ಆಚಾರ್ಯರೇ, ನನಗೆ 2 ಆಶ್ಚರ್ಯವನ್ನು ಕಂಡೆ ಈಗ ಅಂತ ಹೇಳಿದ್ದಾರೆ. ಒಂದು ಆಶ್ಚರ್ಯ, ನೀವು ಅಷ್ಟು ಬಾಳೆಹಣ್ಣನ್ನು ತಿಂದ್ರಿ, ಅಷ್ಟು ಹಾಲು ಕುಡಿದ್ರಿ, ಇದು ಮೊದಲನೇ ಆಶ್ಚರ್ಯ. ಅದು ಭೋಜನ ಆದಮೇಲೆ, ಭೋಜನ ಮುಂಚೆನೂ ತಿನ್ನಕ್ಕಾಗೋದಿಲ್ಲ, ಭೋಜನ ಆದಮೇಲೆ ಅಷ್ಟು ತಗೊಂಡ್ರಿ. ಮತ್ತೆ ಭೋಜನ ಆಗಿದ್ದ ಮುಂಚೆ ಅವನು ಹೇಳಿಲ್ಲ ಮುಂದಿನ ಸ್ವೀಟ್ ಬರುತ್ತೆ, ಸ್ವಲ್ಪ ಖಾಲಿಕ್ಕೆ ಮಾಡ್ಕೊಂಡಿರ್ತಾರೆ, ಆಗ್ಲೇ ಇನ್ನೊಂದು ಸ್ವೀಟ್ ಇದೆ, ಸ್ವಲ್ಪ ಜಾಗ ಬಿಡ್ತಾರೆ. ಅವನು ಹೇಳಿಲ್ಲ, ವಿಷಯನೇ ಹೇಳಿಲ್ಲ ಯಾವುದನ್ನು ಕೂಡ, ಪೂರ್ತಿ ಊಟ ತಂದಿಟ್ಟಿದ್ದಾನೆ. ಇದು ಮೊದಲನೇ ಆಶ್ಚರ್ಯ. ಎರಡನೇ ಆಶ್ಚರ್ಯ, ಭಾರಿ ದೊಡ್ಡ ಆಶ್ಚರ್ಯ ಅಂದ್ರೆ, ತನೂದರೆ ನಾಸ್ತಿ ಗರಿಷ್ಠತಾ ಕಥಂ. ನೀವು ಮೊದಲು ನಿಮ್ಮ ಹೊಟ್ಟೆ ಎಷ್ಟು ತಳಗಿತ್ತಲ್ಲ, ಇಷ್ಟು ತಿಂದಾದ್ರೆ ಅಷ್ಟೇ ತಳಗಿದೆ, ಇದೇನು ಆಶ್ಚರ್ಯ ಅಂತ ಕೇಳಿದ್ರೆ, ಇದು ನಿಜವಾದ ಪವಾಡ ಅಂದ್ರೆ. ಇದು ನಿನ್ನೆ ಒಬ್ರು ಯಾರೋ ಬಂದಲ್ಲ, ಒಂದು ವರ್ಷ ಉಪವಾಸ ಇತ್ತು ಬರ್ತದೆ ಅಂತ ಹೇಳಿ ಹೊರಗೆ ಬಂದ ಕತೆ ಇದೆ. ಎಷ್ಟು ಉಪವಾಸ ಇದ್ರೆ ಗೊತ್ತಿಲ್ಲ ಅದು ಒಂದು, ಆದರೆ ಒಂದು ವರ್ಷ ಉಪವಾಸ ಇದ್ದೆ ಅನ್ನೋ ಕತೆ ಕೇಳಿರ್ತಾರೆ. ಅದು ಭೋಜನಕ್ಕೆ ಸಂಬಂಧಪಟ್ಟಂತೆ ಯೋಗ ಶಕ್ತಿಯಿಂದ ಏನು ಮಾಡಬಹುದು ಅಂತ ಮಧ್ವಾಚಾರ್ಯ ತೋರಿಸ್ತಾರೆ. ಒಂದು ಮುಖ ಅಷ್ಟು ತಿಂದು ಹೊಟ್ಟೆ ತಳ್ಳಗಿದೆ. ಯಾತಕ್ಕೆ ಅಂದ್ರೆ ಆಚಾರ್ಯರು ಏನಂತ ಉಪಾಸನೆ ಮಾಡ್ತಾರೆ ದೇವರನ್ನ, ಉದರಂ ಚಿಂತ್ಯಮೀಶಸ್ಯ ತನುತ್ವೇ ತಖಿಲಂಭರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯಕಯ. ಪರಮಾತ್ಮನ ಉದರ ತೆಳುವಾಗಿದೆ, ಅದಕ್ಕೆ ಉಪನಿಷತ್ ಹೇಳ್ತಾ ಇದೆ, ಯಥಾ ಯಥಾ ಉಪಾಸತೆ ತಥೈವ ಭವತಿ. ದೇವರನ್ನು ಹೇಗೆ ಆರಾಧನೆ ಮಾಡ್ತೇವೋ ಹಾಗೆ ನಮ್ಮ ಸಾಧನೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ದ್ವಾದಶ ಸ್ತೋತ್ರ ಸುಮ್ಮನೆ ಹೇಳಿದ್ದಲ್ಲ, ಆ ಚಿಂತನೆಯಿಂದ ನಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅದಕ್ಕೆ ಅರ್ಥ, ನಿಜವಾದ ಅರ್ಥ ಇತ್ತು. ಆಗ ಆಚಾರ್ಯ ಹೇಳಿದರಂತೆ, ಗುರುಗಳೇ ಇದಕ್ಕೆ ಕಾರಣ ಹೇಳ್ತೇನೆ, ಕಾರಣ ಇಷ್ಟೇ, ನನ್ನ ಹೊಟ್ಟೆಯೊಳಗೆ ಯಾವಾಗಲೂ ಕೂಡ ಹೊಟ್ಟೆ ಜೀರ್ಣಶಕ್ತಿ ಅಂತ ಕರೀತಾರೆ. ಹೊಟ್ಟೆಯಲ್ಲಿ ಹಸಿವಾದ ಏನಾಗುತ್ತೆ ಗೊತ್ತಾ, ಬೆಂಕಿ ಇಟ್ಟಾಗಿದೆ ಅಂತ ಹೇಳ್ತಾರೆ. ಬೆಂಕಿ ಇಟ್ಟಾಗಿದೆ, ಕರೆಕ್ಟ್ ಮಾತದು, ಸೈಂಟಿಫಿಕಲಿ ನೇಷೆಂಟ್ ಹೇಳಿರೋದೇನು ಅಂತ ಕರೀತಾರೆ. ಅಲ್ಲಿದ್ದಾಗ ಅದು ಎಲ್ಲ ಜೀರ್ಣ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅದು ಅದಕ್ಕೆ ನೀರು ಕುಡಿದ್ಬಿಟ್ಟು ಏನಾಗುತ್ತೆ, ಶಕ್ತಿ ಮೊದಲೇನೆ ಅದು ಡಲ್ ಆಗುತ್ತೆ, ಆದ್ರೆ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಅದು ಹೆಚ್ಚು ಆಗಬಾರದು, ಕಡಿಮೆ ಕರೆಕ್ಟ್ ಆಗಿರಬೇಕು. ಅದು ಅದಿದ್ದಾಗ ಜೀರ್ಣ ಮಾಡ, ಅದನ್ನ ವೈಶ್ವಾನರ ಅಂತ ಶಾಸ್ತ್ರ ಕರೆಯೋದು. ವೈಶ್ವಾನರಾಜ್ಞೆ ಅಂದ್ರೆ ಉದರದಲ್ಲಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ಆಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಇದು ವೈಶ್ವಾನರಾಜ್ಞೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಉದರದಲ್ಲಿ ಇದ್ದೇ ಇರುತ್ತದೆ, ಇಲ್ಲ ಜೀರ್ಣ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಎಲ್ಲರೂ ಎಷ್ಟಿರುತ್ತೆ ಗೊತ್ತಾ, ಎಷ್ಟೊಂದು ಟ್ರೇಸ್ ಇದ್ದಾಗಿರುತ್ತಷ್ಟೇ, ಅಷ್ಟಕ್ಕೆ ಮನುಷ್ಯ ಒದ್ದಾಡ ಹೋಗಿಬಿಡ್ತಾನೆ. ಆದ್ರೆ ಆಚಾರ್ಯರಿಗೆ ಎಷ್ಟಿದೆ ಅಂದ್ರೆ, ಜಾಜ್ವಲ್ಯಮಾನಂ ಮಮ ಜಾತವೇದ ಸಂಬಂಧ ಹೇಳ್ತಾ, ಅಂಗುಷ್ಠ ಮಾತ್ರ ಜಠರೇ ಪ್ರತಿಷ್ಠಿತ, ಅಂಗುಷ್ಠ ಮಾತ್ರ ಹೆಬ್ಬೆರಳ ಗಾತ್ರದ ಒನ್ನೆ ನನ್ನ ಉದರದಲ್ಲಿ ಯಾವಾಗಲೂ ಉರಿತಾ ಇರುತ್ತೆ. ಆದ್ರಿಂದ ಇಷ್ಟು ತಿಂದಿದ್ದು ಆಶ್ಚರ್ಯ ಪಡ್ತೀರಿ, ಇಷ್ಟಲ್ಲ ಎಷ್ಟು ಬೇಕಾದ್ರೂ ತಿಂತೇನೆ ಅಂತ ಹೇಳಿದ್ದಾರೆ. ವಿಶ್ವದ ಹಂಚ ವಿತ್ತತಂ, ವಿಶ್ವವನ್ನೇ ನುಂಗಷ್ಟು ತಿಂದ ಹಾಕೋ ಶಕ್ತಿ ಆ ಬೆಂಕಿಗಿದೆ ಅಂತ ಹೇಳಿದ್ರಂತೆ ಆಶ್ಚರ್ಯ. ಅದಕ್ಕೆ ವೃಕೋದರ ಅಂತ ಅದಕ್ಕೆ ಹೆಸರವೆ. ವೃಕ ಅಂದ್ರೆ ಆ ಪಟ್ಟಿಕದ ಬನ್ನಿಗೆ ವೃಕ ಅಂತ ಹೆಸರು. ಬೇರೆ ಯಾರಲ್ಲಿ, ಅವರಲ್ಲಿ ಮಾತ್ರ ಇರತಕ್ಕಂಥದ್ದು, ವಾಯುದೇವರಲ್ಲಿ ಮಾತ್ರ ಇದೆ. ಆದ್ರಿಂದಾಗಿನೇ ವೃಕೋದರ ಅನ್ನೋ ಹೆಸರು ಅವರಿಗೆ ಬಂತು. ಇದು ಗೊತ್ತಾಗದೆ ಜನ ಏನ್ ಮಾಡಿಬಿಟ್ರು, ಪಾಪ ಕನ್ನಡದಲ್ಲಿ ಬೇರೆ ಬಹಳಷ್ಟು ಜನಗಳು ವೃಕೋದರ ಅಂದ್ರೆ ವೃಕ ಅಂದ್ರೆ ತೋಳ ಹೊಟ್ಟೆಯವನು ತಿಳ್ಬಿಟ್ಟು ತಿಳ್ಕೊಂಡ್ಬಿಟ್ರೆ ಅಷ್ಟೇ. ಅಂದ್ರೆ ತಮಗೆ ತಿನ್ಲಕ್ ಬರೋದಿಲ್ಲ, ಹಾಳಾಗಿ ಹೋಗ್ಲಿ, ತಿಂದವರು ಅರ್ಥ ಮಾಡ್ಕೊಳ್ಳೋಕು ಬರೋದಿಲ್ಲ ಅನ್ನೋ ಗತಿ ಏನಿವ್ರ ಜನಗಳಿಗೆ. ವಿಷಯ ಅರ್ಥ ಮಾಡ್ಕೊಳ್ಳದೇನೆ ಆಚಾರ್ಯರನ್ನ ದೂಷಣೆ ಮಾಡ್ಲಿಕ್ಕೆ ಹೋದ ಮಹಾಮೂರ್ಖರು ಇದ್ದಾರೆ. ವೃಕೋದರ ಶಬ್ದ ಅರ್ಥನೆ ಮಾಡ್ಕೊಳ್ಳಕ್ಕಾಗದೆ ಇದ್ದವರಿಂದ, ಆ ರೀತಿ ಒಂದು ಜಠರಾಜ್ಞೆ ಇರೋದ್ರಿಂದ ಅಷ್ಟು ಜೀರ್ಣವಾಯಿತು ಅಂತ ಹೇಳಿದರೆ. ಅವರಿಗೆ ಜಠರಾಜ್ಞೆ ಅಂತ ಬಿದ್ದಿದ್ರಿಂದ ಎಷ್ಟು ತಿಂದರೂ ಜೀರ್ಣ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಇತ್ತು. ಇವತ್ತು ನಮಗೂ ಇರುತ್ತೆ, ಎಂತ ಅಗ್ನಿ ಇರುತ್ತೆ ಗೊತ್ತೇನು, ಜೀರ್ಣ ಮಾಡೋಕ್ಕಾಗೋದಿಲ್ಲ ಅಂತ ಅಗ್ನಿ ಇರುತ್ತೆ. ಕಿಚ್ಚು ಅಂತಾರಲ್ಲ, ಹೊಟ್ಟೆ ಕಿಚ್ಚು ಇರುತ್ತಲ್ಲ, ಅದು ಫಜೀತಿ ಆಗ್ಬಿಡುತ್ತೆ. ತಿಂದ ಅಂದ್ರೆ ಜೀರ್ಣ ಆಗೋದಿಲ್ಲ, ಉಳಿದವರು ಸಾಧನೆ ಮಾಡಿ ಸಹಿಸಲಕ್ಕಾಗೋದಿಲ್ಲ. ಅವರು ನಮಗೆ ಎರಡು ದೋಷ, ಮೊದಲೇ ನೇಷಂತಿ ಜಠರಾಗ್ನೇ ವೀಕು, ಜೊತೆಗೆ ಇನ್ನೊಂದು ವೀಕ್ನೆಸ್ ಅಂದ್ರೆ ಹೊಟ್ಟೆ ಕಿಚ್ಚು ಪಡೋದು. ಆ ಹೊಟ್ಟೆ ಕಿಚ್ಚು ಅನ್ನೋ ಪದ ಇದೆಯಲ್ಲ, ಅದರಿಂದ ಅದು ಹೊಟ್ಟೆ ಕಿಚ್ಚಿಲ್ದ ಹೋದ್ರೆ ತಿಂದಿದ್ದೀರ.